ಏನು
ವೇದವಾದ ರಥೋದಸ್ಯಾತ್ಮಪಾಠಿ ನೈತುಕಿ ಶುಷ್ಕವಾದ ವಿವಾದೇನ ಕಂಚಿತ್ ಪಕ್ಷಂ ನ ಸಂಶ್ರಯೇತ್ ನೋದ್ವಿಜೇತ ಜನಾಧೀರೋ. ಶುಷ್ಕವಾದ ವಿವಾದ ಬಂದ ಕಾಲಕ್ಕೆ ಯಾವುದೇ ಪಕ್ಷವನ್ನು ಕೂಡ ಆಶ್ರಯಿಸಬೇಕಾಗಿಲ್ಲ. ಶುಷ್ಕವಾದಗಳು ಎರಡು, ಯಾವುದಕ್ಕೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು. ಯಾವುದು ಯೂಸ್ಲೆಸ್ಸು, ಅದು ಅರ್ಥವಿಲ್ಲದ ವಾದ ವಿವಾದದಲ್ಲಿ ಯಾವ ಪಕ್ಷವನ್ನು ವಹಿಸ್ಬಾರ್ದು. ಯಾವ ಪಕ್ಷವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಯಾವ ಪಕ್ಷವನ್ನು ವಹಿಸ್ಬಾರ್ದು. ನೋದ್ವಿಜೇತ ಜನಾರ್ಧೀರೋ ಜನಂಚ ಉದ್ವಿಜೇನ್ನ ಉದ್ವೇಜೆಯನ್ನತು ಅತಿವಾದಾಂತಿ ತಿಕ್ಷೇತ ನಾಮಮನ್ನೇತ ಕಂಚನ. ಯಾರನ್ನೂ ಅವಮಾನಿಸಬಾರದು. ದೇಹಮುದ್ದಿಶ್ಯ ಪಶುವತ್ ವೈರಂ ಕುರಿಯಾನ್ನ ಕೇನಚಿತ್. ಈ ದೇಹವನ್ನು ಇಟ್ಟುಕೊಂಡು ಯಾವ ಕಾಲಕ್ಕೂ ಕೂಡ ವೈರವನ್ನು ಮಾಡಲಿಕ್ಕೆ ಹೋಗಬಾರ್ದು. ವೈರಂ ಕುರಿಯಾನ್ನ ಕೇನಚಿತ್, ಯಾರೊಂದಿಗೂ ವೈರವನ್ನು ಮಾಡೋದಕ್ಕೆ ಹೋಗಬಾರ್ದು. ಏವಂ ಪರಃ ಸರ್ವೋತ್ತಮ ಆತ್ಮ ಪರಮಾತ್ಮ ಏಕಏವ ಪರೋಹ್ಯಾತ್ಮ ಭೂತೇಷು ಆತ್ಮನಿ ಅವಸ್ಥಿತ ಖಂ ಯದ್ವದುಪ ಉದಪಾತ್ರು ಭೂತಾನೇಕಾತ್ಮಕಾರಿ ಚ. ಏಕಏವ ಪರೋಹ್ಯಾತ್ಮ ಭೂತೇಷು ಆತ್ಮನಿ ಅವಸ್ಥಿತ, ಒಬ್ಬರೇ ಪರಮಾತ್ಮ ಎಲ್ಲ ಪ್ರಾಣಿಗಳು ನೆಲೆಸಿದ್ದಾರೆ. ಖಂ ಯದ್ವದುದಪಾತ್ರು ಆಕಾಶದಲ್ಲಿ, ಆಕಾಶ ಹೇಗೆ ನೀರಿನ ಪಾತ್ರೆಗಳಲ್ಲಿ ವ್ಯಾಪಿಸಿರಬೇಕು ಹಾಗೆ, ಭೂತಾನಿ ಏಕಾತ್ಮಕಾನಿಜ ಎಲ್ಲ ಪ್ರಾಣಿಗಳು ಏಕಾತ್ಮಕಾರಿ ಒಬ್ಬೇ ಸ್ವಾಮಿಯನ್ನು ಹೊಂದಿರತಕ್ಕಂಥದ್ದೇ ಹೊರತು ಬೇರೆ ಬೇರೆ ಅಧಿಪತಿ ಇದ್ದಿಲ್ಲ. ಆದ್ದರಿಂದ ಸರ್ವತ್ರ ಪರಮಾತ್ಮ ಧರಿಸಿದ್ದಾರೆ ಅಂತ ಅರ್ಥ ಮಾಡಿಕೊಂಡ ಮೇಲೆ ವೈಯಕ್ತಿಕವಾದ ದ್ವೇಷ ಅಸೂಯೆಗಳಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಾತ್ಪರ್ಯ ಹೇಳ್ತಾರೆ, ಪರಹ ಸರ್ವೋತ್ತಮ ಆಪ್ತ ಪರಮಾತ್ಮ ಏಕಏವ ಭೂತೇಶು ಚರಾಚರ ಸಂಜ್ಞೇಷು ಆತ್ಮನಿ ಸ್ವಸ್ಮಿಂಚ ಅವಸ್ಥಿತ ಈ ಅಸ್ಮಾತ್ ತಸ್ಮಾತ್ ತದಧಿಷ್ಠಾನತ್ವಾಯ್ ವೈರಂ ನ ಕುರಿಯಾತ್. ಇಂಥ ಭಗವಂತನ ಅಧಿಷ್ಠಾನವಾದ್ದರಿಂದ ವೈರವನ್ನು ಯಾರ ಜೊತೆಗೂ ಮಾಡಬಾರದು. ತದಪ್ರಿಯತ್ವಾದಿತ್ಯರ್ಥ, ಅದು ಅಪ್ರಿಯವಾಗುತ್ತೆ ಪರಮಾತ್ಮನಿಗೆ. ಆದ್ದರಿಂದ ಏಕೋ ದೇವ ಸರ್ವಭೂತೇಷು ಗೂಢ ಇತಿ ಶ್ರುತೇ, ಒಬ್ಬರೇ ಪರಮಾತ್ಮ ಎಲ್ಲರೊಳಗಿದ್ದಾನೆ ಎಂಬುದಕ್ಕೆ ವೇದ ಹೇಳ್ತಾ ಇದೆ. ಏಕೋ ದೇವ ಸರ್ವಭೂತೇಷು ಗೂಢ ಇತಿ ಶ್ರುತೇ, ಶ್ವೇತಾಶ್ವೇತರ ಉಪನಿಷತ್ತು. ಅತ್ರ ದುಷ್ಟಾಂತ ಮಹಾಖಂ ಯದ್ವದಿತಿ ಯದ್ವತ್ ಯಥಾ ಆಕಾಶ ಉದಪಾತ್ರು ಕಥಾದಿಷು ಏಕಏವ ಸ್ಥಿತಃ ತಥಾ ಇತಿ. ಒಂದೇ ಒಂದು ಆಕಾಶ, ಉದಪಾತ್ರಗಳು ನೀರು ಘಟ ಬದಲಾದವುಗಳು, ನೀರು ಹಾಕ್ತಕ್ಕಂಥ ಪಾತ್ರೆಗಳು, ತಂಬಿಗೆ ಲೋಟ ಗಡಿಗೆ ಬದಲಾದವುಗಳಲ್ಲಿ ಒಂದೇ ಆಕಾಶ ಇದ್ದರೂ ಕೂಡ ಅದು ಹೇಗೆ ಬೇರೆಯಾಗಿಲ್ವೋ ಹಾಗೆ. ಅತ್ರ ವಿಶೇಷಸ್ತು ಘಟಾ ಘಟಾದಿಷು ಮಹಾಕಾಶೋ ನಿರ್ವಿಶೇಷಶ್ಚ ಸಂತತಃ ಘಟಾವಯವ ರೂಪಾಸ್ತು ತಥೈವಾಡ್ಯೋ ಘಟಾನುಗಃ. ಘಟಾದಿಗಳಲ್ಲಿ ಮಹಾಕಾಶ ನಿರ್ವಿಶೇಷವಾಗಿ ವ್ಯಾಪಿಸಿದೆ. ಘಟ ಅವಯವ ರೂಪಸ್ತು ತಥೈವಾನ್ಯೋ ಘಟಾನುಗಃ, ಆದರೆ ಘಟಗಳು ಬೇರೆ, ಘಟದ ಅವಯವಗಳು ಬೇರೆ. ಆಕಾಶ ಮಾತ್ರ ಒಳಗೆ ಇದ್ದರೂ ಅದು ಬೇರೆ. ಘಟರಾಶಿಯೇಪಿ ಅನಾಶಸ್ಸನ್ ಮಧ್ಯಮ ಆಕಾಶ ಇಷ್ಯತೆ, ಘಟ ರಾಶಿವಾದರೂ ಕೂಡ ಆಕಾಶ ನಾಶವಾಗೋದಿಲ್ಲ. ಅದೇ ರೀತಿ ದೇಹ ಹೋದರೂ ಕೂಡ ಜೀವ ಹೋಗೋದಿಲ್ಲ. ಜೀವ ಇಲ್ಲೆಲ್ಲೇ ಹೋದರೂ ಪರಮಾತ್ಮ ದುಃಖ ಪಡೋದಿಲ್ಲ. ಮೂರದು, ದೇಹ ನಾಶವಾದರೆ ಜೀವ ನಾಶವಾಗೋದಿಲ್ಲ, ಜೀವನಿಗೆ ದುಃಖ ಆದರೆ ಪರಮಾತ್ಮ ದುಃಖ ಆಗೋದಿಲ್ಲ. ಎರಡು ಭಾಗ, ಜೀವ ನಾಶ ಆಗ್ತಾನೆ ಅಂತ ಪ್ರಶ್ನೆ ಇಲ್ಲ. ಜೀವ ನಿತ್ಯನಾದ್ರಿಂದಾಗೇನೆ ಘಟನಾಶ ಅನಿತ್ಯ, ಜೀವ ನಿತ್ಯ ಆದ್ದರಿಂದ ನಾಶ ಇಲ್ಲ, ದುಃಖಾದಿಗಳೇ ಅವರಿಗೆ ನಾಶ. ಒಳಗಿನ ಪರಮಾತ್ಮನಿಗೆ ನಾಶವೂ ಇಲ್ಲ ದುಃಖವೂ ಇಲ್ಲ ಅಂತ ತಿಳ್ಕೊಳ್ಳೋದೆ ಆಕಾಶ ದೃಷ್ಟಾಂತದ ವೈಶಿಷ್ಟ್ಯ ಅಂತ ಅರ್ಥ. ಕ್ಷುದ್ರ ವಿಘ್ನಾ ತದಿತರೇ ವೇವಮಾತ್ಮ ತ್ರಿಸಾಸ್ತುತಃ ಮಹಾಕಾಶೋ ವಿಘ್ನ ಏಕದೇಶಾಭಿಮಾನಿತ್ವಾತ್ ಇತ್ಯಾಕಾಶ ತ್ರಯಸ್ಮೃತಃ. ಆಕಾಶಗಳು ಮೂರು ವಿಧ, ಘಟಾಕಾಶ, ಆಮೇಲೆ ಮಧ್ಯಮಾಕಾಶ, ಮಹಾಕಾಶ ಅಂತ ಮೂರು ವಿಧ. ಘಟರಾಶಿಪಿ ಅನಾಶಸ್ಸನ್ ಮಧ್ಯಮಾಕಾಶ ಇಷ್ಯತೆ. ಘಟರಾಶಿವಾದಾಗುವುದು ಆದಾಗಲೂ ಕೂಡ ನಾಶವಾಗದಿರುವ ಆಕಾಶ ಮಧ್ಯಮಾಕಾಶ. ಏಕದೇಶ ಅಭಿಪಾನಿತ್ವಾತ್ ಅವ್ಯ ಆಕಾಶ ತ್ರಯಸ್ಮೃತ. ಮಹಾಕಾಶೋ ವಿಘ್ನರಾಜ. ಮಹಾಕಾಶ ಅಂದರೆ ವಿಘ್ನರಾಜ. ಆಕಾಶಿ ಕವಿ ಭೂತಾಕಾಶಿ ಕವಿ. ಮಹಾಕಾಶ ಅಂದರೆ ಭೂತಾಕಾಶ. ವಿಘ್ನ ತತ್ರ ತು ಮಧ್ಯಗಾಹ ಕ್ಷುದ್ರ ವಿಘ್ನ ತದಿತರೆ. ಮಧ್ಯಮಾಕಾಶಕ್ಕೆ ವಿನಾಯಕರಿಗಿಂತ ಕಡಿಮೆ ಇರೋ ಅಭಿಮಾನಿಗಳು. ಏವಮಾತ್ಮ ತಥಾಸ್ಮೃತ. ಇನ್ನು ಮಹಾಖವತ್ ಪರಸ್ವಾತ್ಮ. ಇದು ಮಹಾಕಾಶದಂತಿರತಕ್ಕಂಥ ಸಾಕ್ಷಾತ್ ಪರಮಾತ್ಮ. ಜೀವ ಮಧ್ಯ ಖವತ್ಸ್ಮೃತ. ಉಳಿದ ಜೀವರೆಲ್ಲ ಮಧ್ಯಮಾಕಾಶದಂತೆ. ಗಣೇಶ ಮಹಾಕಾಶ, ವಿಷ್ಣು ಮಹಾಮಹಾ ಆಕಾಶ. ಘಟಾನುಗ ಖವತ್ ಪ್ರೋಕ್ತ ಅಸುರಾಹ ನಿತ್ಯ ದುಃಖಿತ. ಅಸುರರೆಲ್ಲ ನಿತ್ಯ ದುಃಖಿಗಳವರೆಲ್ಲ ಕೂಡ. ಅವರು ಆ್ಯಕ್ಚುಲಿ ಆಕಾಶಕ್ಕವ್ರನ್ನ ಹೋಲಿಸಬಾರದು. ಘಟಾನುಗ ಖವತ್, ಘಟವನ್ನು ಅನುಸರಿಸಿರತಕ್ಕಂತಹ ಆಕಾಶ ಇದ್ದಾಗ ಅಷ್ಟು ಭಾರಿ ಲಿಮಿಟೆಡ್ ಅವರು. ಮಹಾಕಾಶವಶಾಸ್ಸರ್ವೇ ಆಕಾಶ ಇತರೆ ಸ್ಮೃತ. ಎಲ್ಲ ಆಕಾಶಗಳು ಮಹಾಕಾಶಕ್ಕೆ ಅಧೀನ. ಪರಮಾತ್ಮವಶೇ ಜೀವಾ ಸರ್ವೇ ವಿಸಂಸ್ಥಿತ. ಮಹಾಕಾಶದ ಅಧೀನವಾಗಿ ಉಳಿದೆಲ್ಲ ಆಕಾಶಗಳು ಪ್ರಾಣಿಗಳಿರೋ ಹಾಗೆ ಭಗವದ್ ಅಧೀನವಾಗಿ ಎಲ್ಲ ಜೀವರುಗಳು ಕೂಡ ಸದಾಕಾಲ ಇರ್ತಾರೆ. ಏವಂ ವಿಷ್ಣುತ್ಮಕವಿಧಂ ಜಗತ್ ಪಶ್ಯೇತ್ ಇತಿ ಸದಾ. ಏವಂ ಹೀಗೆ ಇದಂ ಜಗತ್, ಇಡೀ ಜಗತ್ತನ್ನು ಸದಾಕಾಲ ಕೂಡ ಯತಿಹಿ ಯತಿಯಾದವನು ವಿಷ್ಣುತ್ಮಕಂ ಪಶ್ಯೇತ್. ವಿಷ್ಣುವೇ ಸ್ವಾಮಿ ಅಂತೇಳಿ ಅರ್ಥ ಮಾಡಿಕೊಂಡು ಯಾವುದೇ ವಿಧವಾದ ಕ್ಷುದ್ರವಾದ ವೈರವಿವಾದಾದಿಗಳಿಗೆ ಹೋಗಬಾರದು. ತಾತ್ವಿಕ ವಿರೋಧಾದಿಗಳು ಮಾಡಲೇಬೇಕು. ವೈಯಕ್ತಿಕವಾದ ಕಲಹಗಳು ಕ್ಷುದ್ರ ಕಲಹಗಳು ಅದನ್ನು ಮಾಡಬಾರದು ಅಂತ ಹೇಳಿದರು. ಅಲಬ್ಧ ಇವತ್ತು ನಡೀತಿರೋದೆಲ್ಲ ತಾತ್ವಿಕ ಕಲಹಗಳಲ್ಲೇ ಅಲ್ಲ, ಬರೀ ವೈಯಕ್ತಿಕ ಕಲಹಗಳೇ ಹೊರತು ತಾತ್ವಿಕ ಕಲಹ ಅಲ್ಲ. ತಾತ್ವಿಕ ಕಲಹಗಳು ಅಂದರೆ ವಾದವಿವಾದಗಳು, ರಾಜ್ಯಕೋಶಗಳು, ಧಾರ್ಮಿಕ ರಾಜ್ಯ ಸ್ಥಾಪನೆ ಅವೆಲ್ಲ ಏನವೆಲ್ಲ ತಾತ್ವಿಕ ಕಲಹಗಳು. ಪಾಂಡವರು ಮಾಡಿದ ಯುದ್ಧ ತಾತ್ವಿಕ ಯುದ್ಧ ಅದು. ಅದಕ್ಕೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳ್ತಾ ಮುಂದೆ ಈ ಒಂದು ಸ್ವರ್ಗದ್ವಾರ ಅಪಾವೃತ ಅರ್ಜುನ ಈ ಯುದ್ಧ ಅಂತೇಳಿ ಎಂಥದ್ದು ಗೊತ್ತ, ಧರ್ಮೀಯ ಯುದ್ಧ, ಧರ್ಮದ ಯುದ್ಧ ಅಂತ ಹೇಳ್ತಾರೆ. ಆದರೆ ಇವತ್ತೆಲ್ಲ ಬರೀ ಆಸ್ತಿ ಪಾಸ್ತಿ ತಗಡಾಡಿದರೆ ಅರ್ಥ ಇಲ್ಲ ಅದರಾಗಿ. ಅದೇ ರೀತಿಯೇ ವಾದವಿವಾದಗಳ ವಾಕ್ಯಾರ್ಥ ಚರ್ಚೆಗಳೆಲ್ಲ ಇರೋದು ಧರ್ಮದ ಯುದ್ಧಗಳವೆಲ್ಲ. ಮತವನ್ನು ಸರ್ವೋತ್ತಮತ್ವರ ಸ್ಥಾಪನೆ ಮಾಡಬೇಕು. ಈ ಟೈಮ್ ಪಾಸ್ ಮಾಡಿದರೆ ಅದು ಎಷ್ಟೇ, ಏನು ಪ್ರಯೋಜನ ಕೊಡೋದಿಲ್ಲ. ಏನೇ ಹೌದು ಹೇಳ್ತಾರೆ, ಅದೇ ಹೇಳ್ತಾರೆ. ಮಹಾಕಾಶ ಪಾರ್ಟ್ ಅಂದರೆ ಮಹಾಕಾಶ ಅವ್ಯಾಕೃತವಾಗ ವಿಕಾರಣೆ ಇಲ್ಲ ಅದಕ್ಕೆ. ಗೊತ್ತಾಯ್ತು. ಅನಂತರದ ಭೂತಾಕಾಶ ಅದು ಗಣೇಶ. ಈ ಘಟಾಕಾಶ ಬದಲಾದವುಗಳಿಗೆ ಇರತಕ್ಕಂಥದ್ದು ಈ ತಾತ್ಕಾಲಿಕ ಆಕಾಶ. ಮೂಲಕ್ಕದಕ್ಕೆ ವ್ಯತ್ಯಾಸ ಇದ್ದರೂ ಕೂಡ ಘಟ ಹೋದ ಘಟಾಕಾಶ ಹೋಯಿತು ಅಂತ ಹೇಳಿಬಿಡ್ತಾರೆ. ಅದು ಘಟಾಕಾಶ ಹೋಗಿಲ್ಲ, ಆ ಘಟದೊಳಗಿದೆ ಎಂಬ ಕಾಲಶಿಪ್ಪಲ್ಲಿ ಇಲ್ಲ. ಮಹಾಕಾಶ ಮಾತ್ರ ಎಲ್ಲ ಕಾಲಕ್ಕೂ ಒಂದೇ ರೀತಿ ಇದೆ. ಅದು ವಿಷ್ಣು ಹಾಗಿದ್ದಾನೆ. ಅಲಬ್ಧ್ವಾರ ವಿಷೇ ದಯ ವಿಷೀ ದೇತ ಕಾಲೇ ಕಾಲೇ ಅಶರಂ ಕ್ವಚಿತ್ ಲಬ್ಧ್ವಾರ ಹೃಷ್ಯೇತ್ ಧೃತಿವಾನ್ ಉಭಯಂ ದೇವತಂತ್ರಿತ. ಅಲಬ್ಧ್ವಾನ ವಿಷೀದೇತ ಕಾಲೇ ಕಾಲೇ ಅಶರಂ ಕ್ವಚಿತ್ ಲಬ್ಧ್ವಾನ ಹೃಷ್ಯೇತ್ ಧೃತಿಮಾನ್ ಉಭಯಂ ವೇದತಂತ್ರಿ ದೇವತಂತ್ರಿತ. ಈಗ ಕಾಲೇ ಕಾಲೇ ಕಾಲಕಾಲಕ್ಕೆ ಅಶರಂ ಆಹಾರ ಕ್ವಚಿತ್ ಒಮ್ಮೊಮ್ಮೆ ಅಲಬ್ಧ್ವ ಸಿಕ್ಕದೆ ಹೋದರೆ ನ ವಿಷೇದೇತ ವಿಷಾದಕ್ಕೊಳಗಾಗಬಾರದು. ಕಾಲಕಾಲಕ್ಕೆ ಆಹಾರಾದಿಗಳು ಸಿಕ್ಕದೆ ಹೋದರೆ ಆಗ ವ್ಯಥೆ ಪಡಬಾರದು ಅಂತ ಹೇಳ್ತಾರೆ. ಅದಕ್ಕೆ ರಾಯರ್ ಹಾಗಿದ್ರು, ಅಂಥ ಆಪತ್ತು ಬಂದರೂ ಕೂಡ ವಿಷಾದ ಪಡ್ತಿರಲಿಲ್ಲ. ಲಬ್ಧ್ವಾರ ಹೃಷ್ಯೇ ಧೃತಿಮಾನ್ ಲಬ್ಧ ಅಂತ ಹೇಳಿಬಿಟ್ಟು ಭಾರಿ ಸಂತೋಷ ಪಡಬೇಕಾದ ಕಾರಣ ಕೂಡ ಇಲ್ಲ. ಉಭಯಂ ದೇವತತ್ಯದ ಎರಡೂ ದೇವರ ದೀನ. ಈಶಾವಾಸ್ಯ ಬಿದಂ ಸರ್ವಂ. ಅನ್ನ ಕೊಟ್ಟರೆ ಅವನು ಕೊಟ್ಟ ಅಂತ ಅರ್ಥ, ಕೊಡದೆ ಹೋದರೆ ಅವನೇ ಕೊಟ್ಟಿಲ್ಲ ಅಂತ ಅರ್ಥ. ಅವನು ಕೊಟ್ಟ ಅಂದರೆ ಪ್ರಸಾದ, ಕೊಟ್ಟಿಲ್ಲ ಅಂದರೆ ಅವನ ಸಂಕಲ್ಪ ಅಂಥೇಳಿ ಇರಬೇಕೇ ಹೊರತು ಅಶರಾದಿಗಳ ಬಗ್ಗೆ ಎಂದೂ ಕೂಡ ಅದೇ ಫೈನಲ್ ಅಂತ ತಿಳ್ಕೊಂಡು ಹೊರಗಬಾರದು ಅಂತೇಳಿ. ಸಿಕ್ಕಾಗ ದುಃಖ, ಸಿಕ್ಕಾಗ ಸುಖ, ಸಿಗದೆ ಹೋದಾಗ ದುಃಖ ಪಡೋ ಕಾರಣ ಇಲ್ಲ. ಆಹಾರಾರ್ಥಂ ಸಮೀಹೇತ ಯುಕ್ತಂ ಅಶರಸಿದ್ಧ ಸಿದ್ಧೋರಪಿ ಬದ್ಧಕ್ತಿ ಶಾಸೋರ ಕರ್ತವ್ಯ ಇತಿ ಭಾವೇನ ಅಲಬ್ಧ್ವಾ ಇತಿ. ಇಲ್ಲಿ ದುಃಖ ಪಡಬಾರದು ಅಂತ ಹೇಳಿದರೆ ಭಕ್ತಿ ಕಳ್ಕೊಳ್ಬಾರ್ದು ಅಂತ ಅರ್ಥ. ಇಷ್ಟೆಲ್ಲ ದೇವ್ರ ಪೂಜೆ ಮಾಡಿದೆ ಸರಿಯಾಗಿ ಊಟನೇ ಆಗಲಿಲ್ಲ ಅಂಥೇಳಿ ಆ ದುಃಖ ಪಡಬಾರ್ದು. ಊಟಕ್ಕೂ ಅದಕ್ಕೇನಿಲ್ಲ ಲಿಂಕ್ ಇಲ್ಲ, ಊಟಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಫಸ್ಟ್ ರ್ಯಾಂಕ್ ಬಂದ ಹುಡುಗ ಬಸ್ ಸಿಗಲಿಲ್ಲ ಸರಿಯಾಗಿ ಅವರಿಗೆ. ಫಸ್ಟ್ ರ್ಯಾಂಕ್ ಬಂದೇನೆ ಬಸ್ ಸಿಗ್ತಾ ಇಲ್ಲ ಏನು ಮಾಡೋದು, ಫಸ್ಟ್ ರ್ಯಾಂಕ್ಗೂ ಬಸ್ಗೆ ಏನು ಸಂಬಂಧ ಇದೆ, ಹೌದಲ್ಲ, ಯಾವ ಸಂಬಂಧನೂ ಇಲ್ಲ. ಆದ್ದರಿಂದ ನಾವು ಆ ದೇವರ ಅನುಗ್ರಹ ಸಂಪಾದನೆ ಮಾಡೋ ಕೊರಟ ಕಾಲಕ್ಕೆ ಬೇರೆ ವಿಚಾರ ಇರಲ್ಲ ಬೇಡವೆಲ್ಲ ಕೂಡ. ಆ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಭಕ್ತಿ ಹ್ರಾಸವಾಗದಂತೆ ನೋಡ್ಕೋಬೇಕು, ಅದು ಮುಖ್ಯ. ಸಾಮಾನ್ಯವಾಗಿ ನಮ್ಮ ಅಫೆಕ್ಟ್ ಮಾಡ್ಕೊಳ್ಳೋದು ಯಾವುದನ್ನ, ಭಕ್ತಿನೇ. ಒಳ್ಳೆಯದಾದಾಗ ಉಪಯೋಗ್ತಾರೆ, ಕೆಟ್ಟದಾದಾಗ ಭಕ್ತಿನ ಕಳು ಇಷ್ಟೆಲ್ಲ ಮಾಡಿದ್ದು ಅರ್ಥನೋ ಏನೋ. ಸರಿಯಾದ ದಾರಿ ಇಲ್ಲರೂ ಅವರು ವಿಟ್ಟು ಶಾಸ್ತ್ರ ಮಾಡಿದ್ದೇ ತಪ್ಪಾಯ್ತೋ ಏನೋ ಆ ಥರ ಭಾವಿಸ್ಬಿಡ್ತಾರೆ. ಯಾಕೆ ಭಕ್ತಿಗೆ ಅಫೆಕ್ಟ್ ಆಯಿತು. ಏನು ತಿಳ್ಕೋಬೇಕು, ಭಕ್ತಿಗೂ ಅದಕ್ಕೂ ಸಂಬಂಧ ಇಲ್ಲ, ನೆನಪಿರಬೇಕು. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ನಮಗೆ ಸ್ಪಷ್ಟ ಅದೇ ಹೇಳಿದ್ದಾರೆ. ರ್ಯಾಕ್ ಸ್ಟೂಡೆಂಟ್ ಆದ ಮಾತ್ರಕ್ಕೇನೆ ಸಿನಿಮಾ ಟಿಕೆಟ್ ರಿಸರ್ವ್ ಮಾಡಬೇಕು ಅಂತೇನಿಲ್ಲ ಅವನು, ಗೊತ್ತಾಯ್ತಾ? ಫಸ್ಟಿಗೆ ರಿಸರ್ವ್ ಮಾಡಬೇಕು ಅಂತಿಲ್ಲ. ಅದು ಕೆಲಸದಲ್ಲಿ ಪ್ರಿಫರೆನ್ಸ್ ಇದೆ ಹೊರತು ಎಲ್ಲೋದ್ರೂ ಕೂಡ ರ್ಯಾಂಕ್ ರ್ಯಾಂಕ್ ಅಂತವರು ಹುಚ್ಚ ರ್ಯಾಂಕ್ ಅಂತ ಹುಚ್ಚ ಅಂತ ಕರೀತಾರೆ ಅಷ್ಟು. ಅವರು ಫಸ್ಟ್ ರ್ಯಾಂಕು ನೀರು ಕೊಡಿ, ಫಸ್ಟ್ ರ್ಯಾಂಕ್ ಓಡಿ, ಫಸ್ಟ್ ರ್ಯಾಂಕ್ನ ಮೊದಲು ಬಡಿಸಿ, ಅವೆಲ್ಲ ಇಲ್ಲ. ಅದು ರ್ಯಾಂಕಿಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ಭಕ್ತಿಗೂ ನಿತ್ಯ ಜೀವನಕ್ಕೂ ಆಗ್ತಕ್ಕಂಥ ಆಗುಹೋಗುಗಳಿಗೆ ಸಂಬಂಧ ಇಲ್ಲ. ಭಕ್ತಿ ಎಂಬುದು ಹೇಗಿರಬೇಕು, ಯಾವ ಕಾಲಕ್ಕೂ ಶೇಕ್ ಆಗಬಾರ್ದು. ಇವು ಯಾವಾಗಲೂ ಕೂಡ ಇನ್ಕ್ರೀಸಿಂಗ್ ಲೆವೆಲ್ ಇರಬೇಕೆ ಹೊರತು ಕಾನ್ಸ್ಟೆಂಟ್ ಇದ್ದರೂ ಭಕ್ತಿಯನ್ನು ಇನ್ಕ್ರೀಸ್ ಆಗ್ತಾ ಇರಬಾರ್ದು. ಡಿಕ್ರೀಸ್ ಅಂತೂ ಆಗಲೇಬಾರ್ದು. ಭಕ್ತಿನ ಬ್ಯಾಲೆನ್ಸ್ ಮಾಡಬೇಕು ಯಾವಾಗಲೂ ಕೂಡ. ಅದು ವಿಶೇಷ ಅಂತ ಭಕ್ತಿಗೋಸ್ಕರ ಬುಡದಕ್ಕೆ ನಿರ್ಲಿಪ್ತಾರೆ. ಭಕ್ತಿನ ಅಫೆಕ್ಟ್ ಮಾಡ್ಕೋಬೇಕು. ಬರೀ ನಿರ್ಲಿಪ್ತಾ ಇದ್ರೆ ಏನು ಉಪಯೋಗ ಇಲ್ಲ. ಭಕ್ತಿಗೆ ಅಫೆಕ್ಟ್ ಆಗದಂತೆ ಇರಬೇಕು. ಆಹಾರ ಅರ್ಧ ಜಗಳ ಮಾಡಕ್ಕೆ ಹೊರಟ ಯೋಚನೆ ಮಾಡಿ ಸುಮ್ಮನೆ ಒಂದು ಜಗಳ ಆಡ್ರಿ, ಓದು ಪಾಠ ಕಳ್ಕೊಂಡಿದ್ರು ಏನು ಗ್ಯಾಚಾರ ಹಾಳಾಗುತ್ತೆ. ಇಟ್ಟವ್ರಿಗೆ ಯಾರೇ ಹಾರಿಗಳು ಆಟ ಮಾಡ್ತಿರ್ತಾರೆ ರೆಡಿ ಅಂತ. ಅಲ್ಲೇ ಗಟ್ಟಿ ಮಾಡಿದ್ರೆ ಪಾಠ ಮುಗಿದೋ ಇರ್ಬೋದು ಅಷ್ಟೇ. ಅವ್ರು ಅದು ಭೂಮಿ ಮುಡೋಗುತ್ತೆ. ಅವ್ರು ಸಮಾಧಾನ ಮಾಡಿ ಅವ್ರಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಸಾಲ ಮಾಡೋತ್ತು ಏನಾಯ್ತು, ಅದರಿಂದ ವ್ಯರ್ಥ ಆಗೋಯ್ತು. ಏನು ಮಾಡಬೇಕು, ಯಾಯಿತು ಇವತ್ತು ನಾನು ಏನು ಕೇಳಾಡ್ತಾರೆ, ಅವ್ರು ಹುಚ್ಚ ಅಂತ ನಾವು ಹುಚ್ಚರಾಗಬಾರದು ಅಂತೇಳಿ ಜಾಣತನ ತೋರಿಸ್ಬಿಡ್ಬೇಕು. ಅಂದರೆ ಅದರಿಂದ ಏನು ಲಾಭ ಇಲ್ಲ, ನಷ್ಟ ಇದೆ. ಬಟ್ ಇದಕ್ಕಿಂತ ಹೆಚ್ಚು ನಷ್ಟ ಅಲ್ಲ. ಆ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ಭಾರಿ ಸಮಸ್ಯೆಗಳು ಸಾಲ್ವ್ ಆಗಿಬಿಡುತ್ತಲ್ಲ ಕೂಡ. ಆಹಾರಾರ್ಥಂ ಸಮೀಹೇತ ಯುಕ್ತಂ ತತ್ ಪ್ರಾಣಧಾರಣಂ ತತ್ವ ವಿಮೃಶ್ಯತೆ ತೇನ ತದ್ವಿಜ್ಞಾಯ ವಿಮುಚ್ಯತೆ. ಬರೀ ಆಹಾರ ತೊಗೊಳ್ಬಾರ್ದು ಅಂತ ಹೇಳಿಲ್ಲ ಅಂತೇಳಿ, ಆಹಾರ ತೊಗೊಳ್ಬಾರ್ದು ಅಂತ ಹೇಳಿಲ್ಲ. ಕಾಲಕ್ಕಾಲಕ್ಕೆ ಸಿಗದೋ ಸಿಗದೇ ಇರೋದು ಭಕ್ತಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದರು. ಅದನ್ನು ಹೇಳ್ತಾರೆ. ನಾನು ತರ್ಹಿ ಪ್ರಯತ್ನೋಪಿ ತದರ್ಥಂ ನ ಕರ್ತವ್ಯೇತಿ ತತ್ರ ಆಹಾರಾರ್ಥವಿ. ಆಹಾರಕ್ಕೋಸ್ಕರ ಪ್ರಯತ್ನ ಕೂಡ ಮಾಡಬಾರ್ದ ಅಂದರೆ ಹಾಗೇನೂ ಇಲ್ಲ. ಅದಕ್ಕೆ ಆಹಾರಾರ್ಥಂ ಸಮೀಹೇತ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಯುಕ್ತಂ ತತ್ ಪ್ರಾಣಧಾರಣ, ಯಾತಕ್ಕೆ ಬದುಕಲಿಕ್ಕೆ ಬೇಕದು ಆಹಾರ ಅಂಬುದು, ಯಾತಕ್ಕೆ ಬದುಕಲಿಕ್ಕೆ ಬೇಕು. ನನ್ನ ಆಹಾರಂ ಚಿಂತೆಯೇ ಪ್ರಾಜ್ಞ ಆಯ್ತು ನಿಷೇಧ ಕಥಪತ್ರ ಯುಕ್ತವಿತಿ. ಅದಕ್ಕೆ ಹೇಳಿದರು ಸರಿ ಹೋಗುತ್ತೆ. ಯಾವತ್ ಪ್ರಾಣಧಾರಣಮಿ ಚಿಂತನಂ ಹಿತತ್ವಾತ್ ಯುಕ್ತಂ. ಪ್ರಾಣಧಾರಣ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೋಬೇಕೆ ಹೊರತು ಹೆಚ್ಚಿಲ್ಲ. ನವ ಅಜೀವಿಷ್ಯಾಮ್ ಅಜೀಷ್ಯಾಮಿ ಇಮಾನ್ ಅಘಾತನ್ ನೀತಿ ಶ್ರುತಿ. ಅದು ಇದು ಇದು ಬರುತ್ತಲ್ಲ ಉಪನಿಷತ್ತಲ್ಲಿ ಜಾರಶ್ರುತಿ ಅವರು ಒಬ್ಬ ವ್ಯಕ್ತಿ ಇದ್ದಾರೆ ಉಷಸ್ತಿ ಚಕ್ರಾಯಣ ಅಂತೇಳಿ. ಆತನಿಗೆ ಕತೆ ಹೇಳಿದೆ ಹಾಗೆ ಆಹಾರ ಸಿಗಲಿಲ್ಲ ಅಂತೇಳಿ ಏನು ಮಾಡ್ದ, ಎಂಜಲ್ ಪದಾರ್ಥ ಇಸ್ಕೊಂಡ, ನೀರು ಕೊಟ್ಟರೆ ಬೇಡ ಅಂತ ಹೇಳಿಬಿಟ್ಟು. ಆಗ ಹೇಳ್ತಾನೆ ಈ ಮಾತನ್ನು, ನಾನು ಆಹಾರ ತಿಂದವರು ಸತ್ತು ಹೋಗ್ತೀನಿ, ನೀರು ಕುಡಿದೇ ಇರೋ ಸಾಯೋದಿಲ್ಲ ನಾನು ಅಂತ ಹೇಳ್ತಾರೆ. ಅದರಿಂದ ಆಹಾರ ಪ್ರಯತ್ನ ಪಟ್ಟಿದ್ದು ಹೌದಾತ, ಎಂಜಲಾದರೂ ಸಿಗಲಿ ಪರವಾಗಿಲ್ಲ ಅಂತ ಪ್ರಯತ್ನ ಪಟ್ಟ. ಯಾಕೆ ಬದುಕಬೇಕಾಗಿದೆ ಪ್ರಾಣಧಾರಣ ಅಂತ. ಅದು ಸರ್ವಾಜ್ಞಾನುಮತಿಶ್ಚ ಪ್ರಾಣ ಹತ್ಯೆಯೇ ತತ್ತರಿಸದ ಅಂತ ಸೂತ್ರ. ಬದುಕಲಿಕ್ಕೋಸ್ಕರವಾಗಿ ಆಹಾರ ತಗೊಳ್ಳೋ ತಪ್ಪಲ್ಲ, ಆದರೆ ಅದು ಹೆಚ್ಚು ತಗೊಂಡ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ನಜ ನವ ಅಜೀವಿಷ್ಯಂ ಇಮಾನ್ ಅಖಾದನ್ನಿತಿ ಶ್ರುತೇ ಅಶರಾಲಾಭೇ ದೇಹಸ್ಯ ಪ್ರಾಣವಿಯೋಗ ತೇರ ದೇಹಸ್ಯ ಪಂಚತ್ವಂ ವಾಗಾದೀನಾಂ ಸ್ವಸ್ವಕಾರಣ ಸಂಪತ್ತಿ ತತ್ರ ಪುರುಷಾರ್ಥ ಉಪಯೋಗಿತ್ವ ತತ್ವ ವಿಭರ್ಷೋರ ಸಂಭಾವ್ಯತೆ. ಲಿಂಕ್ ಕೊಡ್ತಾರೆ ಒಂದಕ್ಕೊಂದು. ಯಾತಕ್ಕೆ ಪ್ರಾಣಧಾರಣ ಮಾಡಬೇಕು ಅಂದರೆ ನಾವು ತತ್ವ ತಿಳ್ಕೋಬೇಕು ಅಂದರೆ ಬದುಕಿರಬೇಕು ಫಸ್ಟ್. ಅಜ್ಞಾನಾಳ ಅಶರಾಲಾಭೇ ದೇಹಸ್ಯ ಪ್ರಾಣವಿಯೋಗ ವಾಗಾದೀನಾಂ ಸ್ವಸ್ವಕಾರಣ ಸಂಪತ್ತಿ. ವಾಗಾದಿ ಇಂದ್ರಿಯಾಮ ದೇವತೆಗಳೆಲ್ಲ ವಾಪಸ್ ಹೋಗಿಬಿಡ್ತಾರೆ. ತತ್ರ ಪುರುಷಾರ್ಥಾಪಯೋಗಿತ್ವ ವಿವರ್ಷೋ ನ ಸಂಭಾವ್ಯತೆ. ಆಗ ವಾಗ್ ಹೋಯ್ತು ಅಂದರೆ ಪ್ರವಚನ ಪಾಠ ಶ್ರವಣ ಎಲ್ಲ ಹೋಯ್ತು, ಅಲ್ಲಿ ಸಾಧನೆ ನಿಂತೋಯ್ತು. ಅದರಿಂದ ಅಥ ಪುರುಷಾರ್ಥ ಅನುದಯ, ಪುರುಷಾರ್ಥ ಸಿದ್ಧರೇ ಆಗೋದಿಲ್ಲ. ಅಥೋ ದೇಹಯಾತ್ರಾರ್ಥಂ ಅಶರಚಿಂತನಂ ಅವಶ್ಯಕಮಿತಿ ಭಾವೇನಾಹ ತತ್ವಮಿತಿ. ಅದರಿಂದ ದೇಹ ಯಾತ್ರೆಗೋಸ್ಕರವಾಗಿ ಅಷ್ಟಾಹಾರ ಯೋಚನೆ ಮಾಡಿದರೆ ತಪ್ಪಲ್ಲ ಅಂತ ಹೇಳಿದ್ರು. ಹೆಚ್ಚು ಮಾಡಿದರೆ ತಪ್ಪು. ಬದುಕಲಿಕ್ಕೆ ನಿಮಗೆ ಆಹಾರ ಬದುಕಲಿಕ್ಕೆ ಸ್ವೀಟೇ ಬೇಕಿಲ್ಲ. ಬದುಕಲಿಕ್ಕೆ ಒಂದು ಸ್ವೀಟೇ ಬೇಕು, ಮಡ್ಡಿಗೆನೇ ಬೇಕು, ಅವೆಲ್ಲ ಏನೂ ಇಲ್ಲ. ಬದುಕಲಿಕ್ಕೆ ಆಹಾರ ಬೇಕಷ್ಟೇ. ಇವತ್ತು ನಮಗೇನಾಗಿದೆ, ಎಲ್ಲೆಲ್ಲೋ ಕೆಲಸ ಮಾಡ್ತಾರೆ, ಮಾಡಬಾರ ಕೆಲಸಗಳು ಮಾಡ್ತಾರೆ, ಎಲ್ಲೆಲ್ಲೋ ಕೆಲಸ ಮಾಡ ಕೇಳಿದರೆ ಆಹಾರ ಬೇಕಲ್ಲ, ಇಷ್ಟು ಆಹಾರ ಬೇಕಾದ ಈಗ ಅದಕ್ಕೆ ಇಷ್ಟೆಲ್ಲ ಬೇಕಿಲ್ಲ. ಗೊತ್ತಾಯ್ತಾ? ಬದುಕಲಿಕ್ಕೆ ಒಂದು ಕೆಲಸ ಬೇಕು, ಅದು ಗೌರವದಿಂದ ಇರಬೇಕು, ಅವೆಲ್ಲ ಕರೆಕ್ಟೇ. ಆದರೆ ಬಿತ್ತಿ ಬೀರು ಕೊನೆವರೆಗೂ ರಿಟೈರ್ ಆದಮೇಲೆ ಮತ್ತೆ ಎಕ್ಸ್ಟೆಂಟ್ ಮಾಡ್ಕೊಡ್ತಿರ್ತಾರೆ. ಇನ್ನೇನು ಆಹಾರ ಬೇಕು ಇವರಿಗೆ ಇವತ್ತೆ? ಅದೆಲ್ಲ ಸುಳ್ಳು, ಅದೆಲ್ಲ ಕೂಡ ಅದು ಕೇವಲ ಅದು ಚಟವಾಗಿ ಡೆವಲಪ್ ಮಾಡ್ಕೋತಾರೆ ಹೊರತು ಅದು ಅರ್ಥ ಇಲ್ಲ. ಆದ್ದರಿಂದ ಇವತ್ತಿಷ್ಟೇ ನಾವು ಕೆಲವು ಕೆಲಸಕ್ಕೂ ಸಂಬಳ ಕಡಿಮೆ ಆಗಿಬಿಡುತ್ತೆ. ಟೀಚಿಂಗ್ ಪೋಸ್ಟ್ಗೋರೆ ಸ್ವಲ್ಪ ಕಂಬಳ ಕಡಿಮೆ ಆಗುತ್ತೆ. ಎಷ್ಟೋ ಜನ ಇಂಜಿನಿಯರ್ ಮುಗಿಸಿದವರು ಟೀಚಿಂಗ್ ಪೋಸ್ಟ್ಗೆ ಹೋಗೋದಿಲ್ಲ. ಯಾಕೆ? ಎಷ್ಟೆಲ್ಲ ಸಂಬಳ ಇರೋದಲ್ಲ, ಇದಕ್ಕೊಂದು ಲಂಚಕ್ಕೆ ಅವಕಾಶ ಕೂಡ ಇರೋದಿಲ್ಲ ಅಂತ ತಿಳ್ಕೊಬಿಟ್ಟು ಏನು ಮಾಡಿಬಿಡ್ತಾರೆ, ರೆವೆನ್ಯೂ ಅಂತದ್ದು ಹುಡುಕ್ತಾರೆ ಸಾಮಾನ್ಯವಾಗಿ. ಆದರೆ ಬದುಕಲಿಕ್ಕೆ ಟೀಚಿಂಗ್ ಅದಕ್ಕೆ ಬೇರೆ ಕಂಪೇರ್ ಮಾಡಿದ್ರೆ ಸಂಬಳ ಕಡಿಮೆ. ಆದರೆ ಬದುಕಲಿಕ್ಕೇನು ತೊಂದರೆ ಇಲ್ಲ ಅದರಿಂದ, ಗೌರವ ಬದುಕಲಿಕ್ಕೆ ಯಾವ ತೊಂದರೆ ಕೂಡ ಇಲ್ಲ. ಆದರೆ ಅವ್ರು ಏನಾಗ್ತಾರೆ ಈಗ ಕೆಂಪ್ಟಾಗಿ ಎಲ್ಲೋ ಹೋಗಿಬಿಟ್ಕೊಂಡು ಜನ್ಮಪೂರ್ತಿ ಏನೋ ಎಲ್ಲ ಕೆಲಸ ಓದಕ್ಕಾಗಲಿಲ್ಲ, ಕೆಲಸ ಓದಕ್ಕಾಗಲಿಲ್ಲ, ಆರಿಸ್ಕೊಂಡಿದ್ದ ತಪ್ಪು. ಫಸ್ಟ್ ಅವನಿಗೆ ಆರಿಸ್ಕೊಂಡಿದ್ದ ತಪ್ಪಾಗಿರೋದ್ರಿಂದ ಆ ರೀತಿಯಾಗಿದೆ. ಇದು ಯೋಚನೆ ಮಾಡಿದರೆ ಇವತ್ತು ನಮಗಿದು ಯಾರೋ ಏನೋ ಮಾಡ್ತಾರೆ ಅಂತ ನಾವು ಕಂಪೇರ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಯಾವನೋ ಬೇರೆ ಅವ್ನು ಬ್ರಾಹ್ಮಣನಲ್ಲ ಏನೋ ಅಲ್ಲ, ಅವ್ನು ಶಾಸ್ತ್ರ ವಿಚಾರ ಗೊತ್ತಿಲ್ಲ, ಅವ್ರು ಯಾವುದೋ ಕೆಲಸ ಮಾಡ್ಕೊಳ್ತಾರೆ. ಆ ರೀತಿ ನಾವು ಮಾಡೋಕ್ಕಾಗ್ತದಾ? ನಮ್ಗೆ ಒಳ್ಳೆ ಕೆಲಸ ಇದೆ ಬೇರೆದಕ್ಕೋಸ್ಕರ. ಇಬ್ಬರು ಹೋಗ್ತಿದ್ದಾರೆ, ಒಬ್ಬ ಟಿಕೆಟ್ ತೊಗೊಂಡು ಸಿನಿಮಾಕ್ಕೆ ಹೋದ, ಒಬ್ಬರು ಕ್ಲಾಸ್ಗೆ ಹೋಗ್ತಿದ್ದಾರೆ. ಗೊತ್ತಾಯ್ತು, ಅವನು ಸಿನಿಮಾಕ್ಕೆ ಹೋದ ಯಾರು ಬಯೋದಿಲ್ಲ, ಅವ್ರು ಫ್ರೀ ಇದ್ದ ಅವನು. ಇವ್ರು ಕ್ಲಾಸ್ ಚೆಕ್ಕರ್ ಹೋದ, ಇವ್ರು ಬೈತಾರಲ್ಲ ಹೇಗೆ, ಇವ್ರು ಕೆಲಸ ಇದೆ ಮಾಡೋದಕ್ಕೊಂದು. ಆದ್ದರಿಂದ ಅಶರಾತಿಗಳಿಗೆ ಓವರ್ ಎಫರ್ಟ್ಸ್ ಹಾಕೋದು ಭಾರಿ ತಪ್ಪು ಅಂತ ಹೇಳುತ್ತೆ. ಇವತ್ತು ನಡೀತಿರೋದೆಲ್ಲ ಓವರ್ ಎಫರ್ಟ್ಸ್ ಅಲ್ಲಿ. ತಥಾ ವಾಸಃ ತಥಾ ಶಯ್ಯಾಂ ಪ್ರಾಪ್ತಂ ಅಂತ ಹೇಳ್ತಾರೆ ಅದನ್ನೇ. ಅಥೋ ದೇಹಯಾತ್ರಾರ್ಥಂ ಅಚರ ಚಿಂತನಂ ಅವಶ್ಯಕ ವಿಧಿ ಭಾವೇನ ತತ್ವವಿಧಿ ತೇನ ದೇಹೇನ ತತ್ವ ವಿವೃಶ್ಯತೆ. ಅದಕ್ಕೆ ಸಾಧನ ಶರೀರ ಅಂತ ಕರೆದಿತ್ತು. ದೇಹ ಇದ್ದರೆ ಮುಂದೆ ಇಂದ್ರಿಯಗಳಿದ್ದು ಇಂದ್ರಿಯಗಳಿಂದ ಜ್ಞಾನ ಸಾಧನೆ ಮಾಡೋಕ್ಕೆ ಬರುತ್ತೆ. ದೇಹನ ಹೋದರೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ದೇಹ ಉಳಿಸ್ಕೋಬೇಕು. ತತ್ತತ್ವ ಫಲಿತಮಃ ಎದುರುಚ್ಛೆಯೇ. ಆದರೆ ಪ್ರಯತ್ನ ಅಂಥೇಳಿ ಭಾರಿ ಹುಚ್ಚಾಪಟ್ಟಿ ಪ್ರಯತ್ನ ಪಡಬಾರದು. ಎದುರುಚ್ಛಯ ಉಪಪನ್ನಾನ್ನಂ ಅದ್ಯಾ ಶ್ರೇಷ್ಠಭೂತಾಪರಂ ತಥಾ ವಾಸಃ ತಥಾ ಶಯ್ಯಂ ಪ್ರಾಪ್ತಂ ತಾಪ್ತಂ ಭಜೇನ್ ಮುನಿ. ಮತ್ತೆ ಹೇಳ್ತಾರೆ ಎದುರುಚ್ಛಯ ಉಪಪನ್ನಾನ್ನಂ. ದೇವರು ಅದು ಏನು ಸಂಕಲ್ಪ ಮಾಡಿಕೊಡ್ತಾರಲ್ಲ ಅಂಥ ಅನ್ನ ಸ್ವೀಕಾರ ಮಾಡಬೇಕು. ತೇನ ತಕ್ತೇನ ಪುಂಜೀತಾ. ದೇವರು ಏನು ನಿಯಮನ ಮಾಡಿರ್ತಾರೋ ಅರ್ಥ ಸ್ವೀಕಾರ ಮಾಡಬೇಕು. ಅದ್ಯ ಶ್ರೇಷ್ಠ ಭೂತ ಅಪರಂ, ಅದ್ಯ ದೇವ್ರು ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಆದಾಯ ಬಂದಿದ್ದು ಅಂತ ಹೇಳಿ ನಿಷಿದ್ಧ ಪದಾರ್ಥ ತಗೊಳ್ಬಾರ್ದು. ಶ್ರೇಷ್ಠ ಶ್ರೇಷ್ಠವಾದ ಅನಿಷಿದ್ಧವಾದ ಪದಾರ್ಥ ತಗೋಬೇಕು. ಉತಾಪರಂ ಅದು ಕ್ವಾಲಿಟಿ ಪರವಾಗಿ ಕಡಿಮೆ ಇದ್ದರೂ ತಪ್ಪಲ್ಲ, ಆದರೆ ಇದಾಗಿರಬಾರ್ದು, ನಿಷಿದ್ಧ ಆಗಿರಬಾರ್ದು ಅಷ್ಟೇ. ತಥಾ ವಾಸಃ ತಥಾ ಶಯ್ಯಂ ಅದೇ ರೀತಿ ಎಕ್ಸ್ಟೆಂಡ್ ಮಾಡ್ತಾರೆ. ವಸ್ತ್ರಗಳು ಹಾಗೇ ಇದೆ, ನಮಗೆಷ್ಟು ಬೇಕು ದೇಹ ಸಂರಕ್ಷಣೆ ವಸ್ತ್ರಗಳು ಬೇಕು. ತಥಾ ಶಯ್ಯಂ ಹಾಸಿಗೆ ಮಾತ್ರ ಆದರೆ ಎಷ್ಟು ಬೇಕು ನಮಗೆ, ಸುಖವಾದ ರೀತಿಯ ತೊಂದರೆ ಆಗಬಾರ್ದು. ಪ್ರಾಪ್ತಂ ಪ್ರಾಪ್ತಂ ಭಜೇನ್ ಮನೆ, ಯಾವ ಸಿಗುತ್ತೋ ಅದರ ಅನುಸರಿಸಬೇಕು. ಅವ್ರು ಯಾತ್ರೆಗೆ ಹೋಗಿರ್ತಾರೆ, ಯೂಫೋನ್ ಬೆಡ್ಡಲ್ಲಿ ಒತ್ಕೊಳ್ಳೋಕ್ಕಾಗತ್ತಾ? ಒತ್ಕೊಂಡು ಆಡ್ತಿದ್ರೆ ಉಳಿದ ಯಾತ್ರಿಕರೆಲ್ಲ ಗತಿಯಾರಾಗಬೇಕು. ಇವನು ಬರೀ ಅಷ್ಟು ಆಕ್ಯುಪೈ ಮಾಡ್ಕೊಂಡ್ಬಿಟ್ರೆ ಗತಿಯೇನಾಗತ್ತಾಗ? ಅದು ಎಷ್ಟೋ ಅಷ್ಟೇ ಆಗಿನ ಕಾಲಕ್ಕೆ. ಪ್ರಾಪ್ತಂ ಪ್ರಾಪ್ತಂ, ಆ ದೇಶ ಕಾಲ ಮತ್ತು ಅವಕಾಶಗಳು, ಅನೇಕ ಪ್ರಾಬ್ಲಮ್ಗಳು ಬಂದಾಗ ಏನು ಮಾಡಬೇಕಾಗತ್ತೆ, ಹಾಗೆ ಇರಬೇಕಾಗ, ಅದನ್ನು ಅನುಸರಿಸಿ ಮಾಡಬೇಕು. ಅದರಿಂದ ಅಂತ ಕೊರಗಿದ್ರೆ ಜಡತನ ಅಲ್ಲ, ಯಾಕೆಂದರೆ ಗುರಿ ಬೇರೆ ಇದೆ. ನಮ್ಮ ಗುರಿ ಮುಖ್ಯವಾಗಿ ಯಾತ್ರೆ ಮಾಡೋ ಗುರಿ ಇದೆ ಹೊರತು ಎಂಜಾಯ್ ಮಾಡೋ ಗುರಿ ಅಲ್ಲಿಲ್ಲ. ಅದೇ ರೀತಿ ಜ್ಞಾನ ಸಂಪಾದನೆ ಗುರಿ ಇದೆ ಹೊರತು ಬರೀ ಬದುಕದೆ ಗುರಿ ನಮಗಿಲ್ಲ. ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೇಕು. ಇವೆಲ್ಲ ನಿತ್ಯ ಸುಭಾಷಿತಗಳಿವು. ಇದೆಲ್ಲ ಚಿಕ್ಕ ವಯಸ್ಸಿಗೆ ಅರ್ಥ ಆಗಿಬಿಟ್ರೆ ಯಾರನ್ನೋ ಕಂಪೇರ್ ಮಾಡ್ಕೊಂಡು ಮನುಷ್ಯ ಬದುಕಲಿಕ್ಕೆ ಹೋಗೋದಿಲ್ಲ, ನನಗೆ ಅಷ್ಟು ಸಾಕು ಅಂದ್ಬಿಡ್ತಾರೆ. ಫಲಿತಮಹ ಎದುರುಚ್ಛೆಯೇ. ಆದ್ದರಿಂದ ಆ ರೀತಿ ಇರೋದ್ರ ಅಭ್ಯಾಸ ಮಾಡಬೇಕು. ಶೌಚಂ ಆಚಮನಂ ಸ್ನಾನಂ ನತು ಚೋದನಯಾಚರೇ ಅನ್ಯಾಂಶ್ಚ ನಿಯಮಾನ್ ಜ್ಞಾನಿ ಯಥಾಹಂ ಲೀಲಯೇಶ್ವರ. ಎಷ್ಟೊಳ್ಳೆ ಮಾತು ನೋಡಿ. ಶೌಚಂ ಆಚಮನಂ ಸ್ನಾನಂ ನತು ಚೋದನಯಾಚರೇತ್. ಇನ್ನೊಬ್ಬರಿಗೆ ಹೇಳಿಸ್ಕೊಂಡು ಮಡಿ ಮಾಡಬೇಡಿ, ಇನ್ನೊಬ್ರಿಗೆ ಹೇಳಿಸ್ಕೊಂಡು ಆಚಮನ ಮಾಡಬೇಡಿ, ಇನ್ನೊಬ್ರಿಗೆ ಹೇಳಿಸ್ಕೊಂಡು ಜ್ಞಾನ ಸ್ನಾನ ಮಾಡಬೇಡಿ ಅಂತ ಹೇಳ್ತಾರೆ. ಅರ್ಧವೇ ತಿಳ್ಕೊಂಡ್ಬಿಡ್ತಾರೆ ಜನಗಳು. ನೋಡಿದ್ರೆ ಶೌಚಾಚಮನ ಬೇಡ ಅಂತ ಕೃಷ್ಣ ಹೇಳ್ತಾನೆ ಅಂತೇಳಿ. ಇವ್ರು ಹೇಳಿಸ್ಕೊಂಡು ಮಾಡಿ, ನೀವಾಗಿ ಮಾಡಿ ಅಂತ ಹೇಳ್ತಾರೆ. ಸ್ನಾನ ಮಾಡೋ ಸ್ನಾನ ಮಾಡೋ ಮೊದಲು ತಿರ್ಬೇಕು ಅಂತ ಹೇಳ್ತಾರೆ. ಏನು ಉಪಯೋಗ, ಹೇಳೋ ಹೇಳೋ ಸ್ನಾನ ಮಾಡೋ ಮಾಡೋ ಏನಾಯ್ತು ಅಲ್ಲಿಗೆ? ಕೊನೆಗೂ ಕೂಡ ಏನು ಸ್ನಾನ ಬೈತಾರಲ್ಲ ಅದಕ್ಕೆ ಸ್ನಾನ ಮಾಡಿ ಏನು ಮಾಡ್ಬೇಕು? ಅದಕ್ಕೆ ವೈದ್ಯರಿಗೆ ಸ್ನಾನ ಮಾಡ್ತಾರೆ, ಅದು ಬೈತಾರ ಊಟ ಮಾಡ್ತಾರ, ಬೇಕು ಅಂತ ಊಟ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಕಡೆ ಚೋದರ. ಚೋದರ ಅಂದ್ರೇನು? ಶಾಸ್ತ್ರದ ವಿಧಿ ಇದೆ, ಜನಗಳು ಹೇಳ್ತಾರೆ, ಇಲ್ಲವರು ಬೈತಾರೆ ಅಂತ ಮಾಡಬಾರ್ದು. ಹೇಗೆ ಮಾಡಬೇಕು ಅವನ್ನೆಲ್ಲ ಜ್ಞಾನಿ ಹೇಗೆ ಮಾಡಬೇಕು ಅಂದರೆ ಅನ್ಯಾವಶ್ಯ ನಿಯಮ, ಯಾವುದೇ ವಿಧಿಗಳನ್ನು ಜ್ಞಾನಿ ಆದವನು ಯಾವ ರೀತಿ ಮಾಡಬೇಕು ಅಂತ ಕೇಳಿದರೆ ಅದು ಕರ್ತವ್ಯ. ದೇವರು ಸಂತೋಷಪಡ್ತಾನೆ, ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ. ಭಾರಿ ಮುಖ್ಯ ಇರೋದೆಲ್ಲ ಕೂಡ ಒಳ್ಳೆಯದಕ್ಕೆ ಹೇಳಿದ್ದಾರೆ ಅಂತ ತಿಳ್ಕೊಂಡು ನಡೆಸ್ಬೇಕು. ಹೇಗೆಂದರೆ ಯಥಾಹಂ ಲೀಲಯೇಶ್ವರ, ನಾನು ಹೇಗೆ ಮಾಡ್ತೇನೆ ನೋಡಿದೆಯಾ? ನನಗೆ ಯಾವ್ದಾದ್ರು ವಿಧಿ ನಿಷೇಧ ಉಂಟಾ? ದೇವ್ರು ಎಂದಾರು ತಪ್ಪು ಮಾಡ್ತಾರ? ಇಲ್ಲ, ವಿಧಿ ನಿಷೇಧಗಳಿಲ್ಲ. ಯಾತಕ್ಕೆ? ಸರಿ ಮಾಡಬೇಕು ಮಾಡಬೇಕಷ್ಟೆ. ಲೈಟ್ ಹಾಕಿ ಹಾಕೊಡುತ್ತೀರಿ ಅಂದರೆ ಆ ಪೊಲೀಸ್ ಅಯೋಗ್ಯ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಕೇಳಿದರೆ ತಪ್ಪು. ಇಷ್ಟೇ ತೊಂದರೆ ಆಗುತ್ತೆ, ಅದನ್ನು ಯೋಚನೆ ಮಾಡಬೇಕು. ಲೈಟ್ ಇಲ್ಲದೆ ಹೋದರೆ ಪಾಪ ನನಗೂ ತೊಂದರೆ, ಬೇರೆಯವರಿಗೂ ತೊಂದರೆ. ಅದರಿಂದ ಯಾರು ಹಿಡ್ಕೊಂಡವ್ರು ಏನು ಮಾಡಬೇಕಾಗ ಅಪ್ರಿಷಿಯೇಟ್ ಮಾಡಬೇಕಂತ. ಒಳ್ಳೆ ಕೆಲಸ ಮಾಡಿದರೆ ನಿಮ್ಮೇಲೆ ರೀತಿ ಮಾಡಿ ನಾನು ತಪ್ಪು ಮಾಡೋ ತಪ್ಪಿತು ಅಂತ ಹೇಳಬೇಕೇ ಹೊರತು ಇನ್ನೊಂದ್ಸರಿ ಮಾಡ್ತಿ ಸಿಕ್ಕಾ ಮಾಡ್ತೀನಿ ಬಾ ಅಂತ ಹೇಳಿದರೆ ತಪ್ಪಾಗುತ್ತೆ. ಯಾಕೆ ತುಂಬ ಜನರು ಧರ್ಮಾಚರಣೆ ಮಾಡ್ತಿರೋರು ಹೇಗೆ ಇವತ್ತು ನಿರ್ವಾಹ ಇಲ್ಲ ಅಂತೇಳಿ. ಏಕಾದಶಿ ಉಪವಾಸಾದಿಗಳು ಕೂಡ ಎಚ್ಚರ ಮಾಡ್ತಿರೋದು ಹೇಗೆ? ಅದನ್ನು ಭಾರಿ ಹಿಂದೆ ಎಮದಿರು ಶಿಕ್ಷೆ ಕೊಡ್ತಾರಂತೆ. ಹಾಗೆ ಆ ಥರ ಯೋಚನೆ ಮಾಡ್ತಾರೆ ಹೊರತು ಋಣಯಾಮ ವಾಸ ಬುದ್ಧಿ ಮಾಡಿದಾಗ ಇರೋದಿಲ್ಲ. ಸತ್ಯ ಯಾಕೆ ಹೇಳಬೇಕು? ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ಈ ಥರ ಮಾಡಿದ ಗತಿಯರಾಗ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೋ ಬಿಡ್ತಾರೆ. ಸತ್ಯ ಹೇಳಬೇಕು ಹೇಳಬೇಕಷ್ಟೇ. ಅದಕ್ಕೆ ಪರವಾಗಿ ಕೊಟ್ಟು ಒಳ್ಳೆ ದುಷ್ಟ ಅಂತ ಇದ್ದು ಇದಕ್ಕೂ ಮಾಡದೇ ಇರೋ ಇದ್ದಾರೆ. ಆ ವಿಚಾರ ಬೇರೆ. ಅದು ಹೆದರ್ಕೊಂಡು ಮಾಡೋದಾಗಲಿ ಬೈಕೊಂಡು ಮಾಡೋದಾಗಲಿ ಧರ್ಮದ ಸಿದ್ಧಿಗೆ ಕಾರಣ ಆಗೋದಿಲ್ಲ ಅಂತ ಹೇಳ್ತಾರೆ. ಶೌಚಂ ಆಚಮನಂ ಸ್ಥಾನಂ ನತು ಚೋದನಯ ಆಚರಿ ಅನ್ಯಾವಶ್ಯ ನಿಯಮಾನ್ ಜ್ಞಾನಿ ಯಥಾಹಂ ಲೀಲೇಶ್ವರ. ಲೀಲೆಯಿಂದ ಮಾಡ್ತೇನಲ್ಲ ಹಾಗೆ ಮಾಡಬೇಕೆ ಹೊರತು ಬೇರೆ ದೃಷ್ಟಿಯಿಂದ ಮಾಡಬಾರ್ದು. ತನ್ನ ದೃಷ್ಟಾಂತ ಕೊಟ್ಟು ಬಿಡ್ತಾರೆ. ಇದರಿಂದ ಏನಾಯ್ತು, ಈಗ ತನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಂತೆ ಆಯ್ತು ಕೃಷ್ಣ. ನೀನೆಲ್ಲವನ್ನು ಮಾಡ್ತೀಯಾ? ಮಾಡ್ತೇನೆ. ನಮಗೆ ಫಲಾಪೇಕ್ಷೆ ನಿನಗೂ ಇದೆಯಾ? ಇಲ್ಲ. ಲೋಕವತ್ತು ಲೀಲಾ ಕೈವಲ್ಯಂ. ಲೀಲಾ ಅನ್ನೋ ಪದ ಬ್ರಹ್ಮಸೂತ್ರ ಉಪಯೋಗಿಸ್ತಾರೆ. ಲೋಕವತ್ತು ಲೀಲಾ ಕೈವಲ್ಯಂ, ಅದಕ್ಕೆ ಲೀಲಯಾ ಈಶ್ವರ. ಇದನ್ನು ಅರ್ಥೋಯಂ ಬ್ರಹ್ಮಸೂತ್ರಾಣ. ಬ್ರಹ್ಮಸೂತ್ರಕ್ಕೂ ಇದಕ್ಕೂ ಎಷ್ಟು ಸಂಬಂಧ ಇದೆ ಅಂತ ಅರ್ಥ ಮಾಡಿಕೊಳ್ಳೋಕ್ಕೆ ಈ ವಾಕ್ಯ ಬೇಕು. ಯಥಾಹಂ ಲೀಲಯೇಶ್ವರ ಆಚಾರ್ಯರು ನೋಟ್ ಕೊಡ್ತಾರೆ. ಜ್ಞಾನಿ ಯತಿಹಿ, ಜ್ಞಾನಿಯಾದವನು ಯತಿಯಾದವನು. ಯತಿ ಎಂಬ ಶಬ್ದಕ್ಕೆ ಎರಡರ್ಥ. ಯತ್ಯಾಶ್ರಮ ಅಂತೊಂದು ಅರ್ಥ, ಇಂದ್ರಿಯ ನಿಗ್ರಹ ಹೊಂದಿದಂಥ ಸಾಧಕ ಅಂತ ಇನ್ನೊಂದು ಅರ್ಥ. ಯತಿ ಶಬ್ದಕ್ಕೆಲ್ಲ ಮುಖ್ಯವಾಗಿ ಸಾಧಕರು ಅಂತ ಅರ್ಥ. ಸ್ವಭಾವತೋ ಧರ್ಮಪರೋ ನ ವಿಧೇಶ್ಚಗಿತಶ್ಚರೇತ್. ಸ್ವಾಭಾವಿಕವಾಗಿ ಧರ್ಮಾಚರಣೆ ಮಾಡಬೇಕೆ ಹೊರತು ವಿಧಿ ನಿಯಮಕ್ಕೆ ಅಂಜಿ ಮಾಡಬಾರದು. ಅಲ್ಪಂ ಫಲಂ ಹಿ ಚಕಿತೆ ಸ್ವಭಾವೇ ಫಲಮುತ್ತಮಂ. ಭಯಪಟ್ಟು ಮಾಡಿದಾಗ ಫಲ ಭಾರಿ ಕಡಿಮೆ ಆಗುತ್ತೆ, ನ್ಯಾಚುರಲಿ ಮಾಡಿದಾಗ ಫಲ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಭಯಪಟ್ಟು ಮಾಡಿದರೆ ಫಲ ಕಡಿಮೆ, ಫಲ ಇಲ್ಲ ಅಂತಲ್ಲ ಇದೆ, ಫಲ ಕಡಿಮೆ. ಆದರೆ ನ್ಯಾಚುರಲ್ ಮಾಡಿದ್ರೆ ಫಲ ಜಾಸ್ತಿ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಈ ಮಾತಿಗೇನರ್ಥ ಅಂತ ಗೊತ್ತಾಯಿತು. ನೋಡೋರಿಗೆ ಅನಿಸುತ್ತೆ ಶಾಸ್ತ್ರ ಏನೋ ಹೇಳ್ಕೊಂಡು ಹೋಗುತ್ತೆ, ಅದಕ್ಕೆ ಹೆದರಿ ಸ್ನಾನಗೇನ ಮಾಡಬೇಡಿ ಅಂತಾಗುತ್ತೆ. ಶಾಸ್ತ್ರ ಸಾಕಷ್ಟು ಹೇಳುತ್ತೆ, ಅದೆಲ್ಲ ಕೇರ್ ಮಾಡೋಕ್ಕೆ ಹೋಗಬೇಡಿ. ಯಾರು ಇರ್ತಾರೆ ಆಫೀಸರಿಗೆ, ಅವ್ನು ಯಾವಾಗಲೂ ಹಾಗೆ ಅಂತಿರ್ತಾನೆ, ಬಿಡಿ ಕೇರ್ ಮಾಡಬೇಡಿ ಅಂದ್ಬಿಡ್ತಾರೆ ಆತ. ಅಂಥ ಮಾತುಗಳನ್ನ ಶಾಸ್ತ್ರಕ್ಕೆ ಆಗಬಲ್ಲ ಹೇಳಿದ್ದು, ಶಾಸ್ತ್ರ ಹೇಳಿದ್ದನ್ನು ಮಾಡಿ, ನಮ್ಮ ಒಳ್ಳೆಯದಕ್ಕೆ ಹೇಳಿದೆ ಅಂತ ಮಾಡಿ, ದೇವರು ಪೀತನಾಗ್ತಾರೆ ಅಂತ ಮಾಡಿ, ಭಯಪಟ್ಕೊಂಡು ಮಾಡೋದಾಗಲಿ ಬೈಕೊಂಡು ಮಾಡೋದಾಗಲಿ ಮಾಡಿದರೆ ಫಲ ಸಿಗೋದಿಲ್ಲ ಅಂತ ಎಚ್ಚರಿಸ್ತಾರೆ. ಅನ್ಯಾಂಶ ನಿಯಮಾನ ಜ್ಞಾನಿ ಯಥಾಹಂ ಲೀಲೇಶ್ವರ ನಹಿ ತಸ್ಯ ವಿಕಲ್ಪಾಖ್ಯ ಕ್ರಿಯಾವದ್ವೀಕ್ಷಯಾಹತ ಆದೇಹಾಂತಂ ಕ್ವಚಿತ್ ಖ್ಯಾತಿ ತತ ಸಂಪದ್ಯತೆ ಮಯ. ರಹಿತಶ್ಚ ವಿಕಲ್ಪಾಖ್ಯ ಕ್ರಿಯಾಯದ್ವದ್ವೀಕ್ಷಯಾಹತ ಆದೇಹಾಂತಂ ಕ್ವಚಿತ್ ಖ್ಯಾತಿ ತತ ಸಂಪದ್ಯತೆ ಮಯ. ಅತ್ರ ಹೇತು ಮಹ ನಹಿ ತಸ್ಯ ಜ್ಞಾನಿನೋ ವಿಕಲ್ಪಾಖ್ಯ ಶ್ರೌತಸ್ಮಾರ್ಥ ವಿರುದ್ಧ ಕಲ್ಪನಾಖ್ಯ ಕ್ರಿಯಾ ನಹಿ ಯಸ್ಮಾತ್. ಜ್ಞಾನಿಯಾದವನಿಗೆ ವಿಕಲ್ಪ ವಿಕಲ್ಪ ಅಂದ್ರೇನೋ ತಪ್ಪು ತಿಳುವಳಿಕೆ ಬರೋದೇ ಇಲ್ಲ ಅವನಿಗೆ, ಗೊತ್ತಾಯ್ತಾ? ತಪ್ಪು ತಿಳುವಳಿಕೆ ಬರೋದಿಲ್ಲ, ಆದ್ರೆ ಹಾಗೇನೆ ಹೆದರ್ಕೊಂಡು ಮಾಡೋ ಕಾರಣ ಬರಲಿಲ್ಲ. ಕ್ರಿಯಾ ಮದ್ವೀಕ್ಷಯ ಆತ, ಯಾಕಂದ್ರೆ ಅನುಗ್ರಹ ಅವನಿಗೆ ಇರೋದ್ರಿಂದ ದುರ್ಬುದ್ಧಿ ಅವನಿಗೆ ಬರೋದೇ ಇಲ್ಲ, ನಿಶ್ಚಿಂತೆಯ ಧರ್ಮಾಚರಣೆ ಮಾಡ್ಕೊಂಡಿರ್ತ. ಜ್ಞಾನಿನೋ ಅಪಿ ಯಾವತ್ ದೇಹಂ ನಿಷಿದ್ಧೇಪಿ ಮನೋಗಮನಾತ್ ಕಥಂ ನಾಸ್ತಿ ಚತ್ರ ಮದ್ವೀಕ್ಷಯ. ನಾನು ಅನುಗ್ರಹ ಮಾಡ್ತೇನಲ್ಲ, ಆದ್ದರಿಂದ ಜ್ಞಾನ ಬಂದಮೇಲೆ ಅನುಗ್ರಹ ಮಾಡಿಬಿಡ್ತೇನೆ. ಅನುಗ್ರಹ ಮಾಡಿದ್ಮೇಲೆ ಏನು ಮಾಡ್ತೇನೆ, ವಿಷಯ ತಿಳಿಸಿಕೊಡ್ತೇನೆ ಹೊರತು ಭಯದ ಪ್ರಶ್ನೆ ಇಲ್ಲ. ಆದೇಹಾಂತಂ ಪ್ರಾರಬ್ಧ ಕರ್ಮ ನಿಬದ್ಧ ದೇಹ ಪರ್ಯಂತಂ. ಆದೇಹಾಂತಂ ಪ್ರಾರಬ್ಧ ಕರ್ಮ ಇರೋವರೆಗೂ ಕೂಡ ಭೂಲೋಕದಲ್ಲಿ ಇರಬೇಕಾದ ನಿಯಮ. ಆದರೆ ಹೇಗಿರಬೇಕು ಅಂತ ಕೇಳಿದರೆ ಅದು ಅನಿವಾರ್ಯ. ದೇವರು ಇಡಲಿಕ್ಕಿಟ್ಟಿದ್ದಾನೆ, ನಮ್ಮ ಕೆಲಸ ಮಾಡ್ಕೊಂಡಿರೋಣ ಅಂತ ಇರಬೇಕೆ ಹೊರತು ಅದನ್ನು ಯಾವುದೇ ವಿಕಲ್ಪದಿಂದ ಮಾಡಬಾರದು. ವಿಕಲ್ಪ ಅಂದ್ರೇನು? ವಿರುದ್ಧ ಕಲ್ಪನ, ಭ್ರಮೆ ಇತ್ಯಾದಿಗಳಿಗೆ ಒಳಗಾಗಿ ಮಾಡಬಾರದು. ಕ್ವಚಿತ್ ಖ್ಯಾತಿ ತತಃ ಸಂಪದ್ಯತೆಮಯ. ಜ್ಞಾನಿನೋಪಿ ಕ್ವಚಿನ್ ನಿಷಿದ್ಧೇ ಖ್ಯಾತಿ ಮನೋಗತಿ ಲಕ್ಷಣ ಪ್ರತೀತೆ ಸ್ಯಾತ್. ಜ್ಞಾನಿಗೂ ಒಮ್ಮೊಮ್ಮೆ ನಿಷಿದ್ಧ ವಿಧಾನ ವಿಷಯದಲ್ಲಿ ಮನಸ್ಸು ಹೋಗ್ಬೋದು, ಅಜಾಮಿಡಾದಿಗಳಿಗೆ ಹೋದಂತೆ. ಆದರೆ ನಾನು ಅದನ್ನು ತಪ್ಪಿಸ್ತೇನೆ ಅಂತ ಹೇಳ್ತಾನೆ. ನಿಷಿದ್ಧ ಮನಸಾ ಕಲ್ಪ್ಯ ಭೀತೋ ವಿಹಿತಮಾಚರೇತ್ ಅಗ್ನೋಗ್ಯಶ್ಚ ತು ಸಂಕಲ್ಪ ಸ್ವಭಾವಾತ್ ವಿಹಿತಾನುಗ ಶರೀರಧರ್ಮಿಣ ಕ್ವಾಪಿ ನಿಷಿದ್ಧೇ ಪಿ ಮನೋವ್ರಜೇತ್ ತಥಾಪಿ ತಸ್ಯ ನಾನರ್ಥೇ ನಾನ ಮೋಕ್ಷೇನ ಇವ ಮೋಕ್ಷೋ ನೈವಾನ್ಯಥಾ ವ್ರಜೇತ್ ಇತಿ ಸ್ಮೃತೇ. ಎಷ್ಟು ಕ್ಲಿಯರ್ನ ಬರೀತಾರದ. ನಿಷಿದ್ಧಂ ಮನಸಾ ಕಲ್ಪ್ಯ ಭೀತೋ ವಿಹಿತಮಾಚರೇ ತಜ್ಞ. ಲೇಟಾ ಸಂಧ್ಯಾನ ಮಾಡಬೇಕು ಅನ್ನಿಸ್ತು, ತಿಳುವಳಿ ಸಾಮಾನ್ಯ ವ್ಯಕ್ತಿಯವರು ತಕ್ಷ ಜ್ಞಾಪಕ ಮಾಡಿಕೊಂಡ, ತಡವಾ ಸಂಧ್ಯಾನ ಮಾಡಿ ಸೂರ್ಯ ಹತ್ಯಾ ದೋಷ ಬರುತ್ತೆ ಗಾಬರಿ ಆಯಿತು, ಶುರು ಮಾಡಿಬಿಟ್ಟು. ಯಾರಾದರೂ ಲೋಯರ್ ಸ್ಟೇಜಿನ ಜನ ಮಾಡೋ ಕೆಲಸಗಳಿವೆಲ್ಲ ಕೂಡ. ಚಿಕ್ಕ ಮಕ್ಕಳು ಸ್ಕೂಲ್ಗೆ ಯಾತಕ್ಕೆ ಹೋಗ್ತಾರೆ, ಮಿಸ್ ಬೈತಾರೆ, ಇದೇ ಕಾರಣ. ಅವರು ಮಿಸ್ ಬೈತಾರೆ, ಹೊಡಿತಾರೆ, ಇದೇ ಕಾರಣ. ಈ ಪಿ ಜಿ ಲೆವೆಲ್ನಲ್ಲಿ ಬೆಸ್ಟ್ ಬೈತಾರೆ, ಅವೆಲ್ಲ ಇಲ್ಲ ಇಲ್ಲ. ಕ್ಲಾಸ್ ಅವ್ರ ಬೇಸ್ತಾರೆ, ಇವರೇ ಬೈತಾರೆ ಬೆಸ್ಟನ್ನು. ಕ್ಲಾಸ್ ತೊಗೊಳ್ದೆ ಹೋದರೆ ನಾನು ಯಾವಾಗ ತಿಳ್ಕೊಳ್ಳೋದು ಅಂತ ಕೇಳ್ತಾರೆ. ಪೂರ್ತಿ ಚೇಂಜ್ ಆಗಿಬಿಡ್ತಾರೆ. ಚಿಕ್ಕ ಮಕ್ಕಳು ಹೋದ ಹಾಗೆ ಇವ್ರು ಹೋಗಬಾರ್ದು. ನಿಷಿದ್ಧ ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲ್ ಕೆ ಜಿ ಕ್ಲಾಸಲ್ಲಿ ಬೆತ್ತ ಇಟ್ಕೊಂಡಿರ್ತಾರೆ. ಈ ಪಿ ಜಿ ಕ್ಲಾಸಲ್ಲಿ ಬೆತ್ತಾಗಿತ್ತ ನೋಡಿದರೆ ಏನಾದ್ರು ಇಲ್ಲೇ ಇಲ್ಲ, ಏನು ಪ್ರಸಂಗ ಬರೋ. ಯಾಕಂದ್ರೆ ಡೆಸಿಟಿ ಇಲ್ಲ, ಎಜುಕೇಷನ್ ಅದಕ್ಕೆ ಮೆಚ್ಯೂರಿಟಿ ಬಂದುಬಿಡುತ್ತೆ ಅವರಿಗೆ. ಅದಕ್ಕೆ ಇಮ್ಮೆಚ್ಯೂರ್ ಆದವರು ಭಯಪಟ್ಟು ಮಾಡಬಹುದು, ತಪ್ಪಲ್ಲ. ಆದರೆ ಆಮೇಲೂ ಭಯಪಟ್ಟು ಮಾಡಿದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ. ಸ್ವಭಾವಾತ್ಮೀಯ ಜ್ಞಾಸ್ತಶ್ಚ ನಶ್ಯತು, ಅಂದರೆ ಜ್ಞಾನಿಯಾದವನಿಗೆ ಸಂಕಲ್ಪ ಸಂಕಲ್ಪಗಳೆಲ್ಲ ಸ್ವಭಾವ ಅಂತ ನ್ಯಾಚುರಲಿ ವಿಹಿತಾನುಗ ಸರಿಯಾಗಿರುತ್ತಂತ. ಗುರುದೇವರು ಸ್ನಾನ ಮಾಡಿ ತಗೊಳ್ಳಿ ಅಲ್ಲ, ಸ್ನಾನ ಮಾಡಿ ತಗೊಳಕ್ ಆಗೋದಿಲ್ಲ ಅವ್ನ ಕೈಗೆ, ಗೊತ್ತಾಯ್ತಿಲ್ಲ ಏ ಉಪವಾಸ ಇರ್ತಿರ್ಬೇಕಾದ್ರೆ ತೊಳಕಾಗಲ್ಲ ಅಂತ ಹೇಳ್ತಾರೆ. ಆ ಥರ ಅವ್ನ ಮೆಂಟಲ್ ಫ್ರೇಮ್ ಇದೆ, ಯಾರು ನೋಡ್ತಾರೋ ಬಿಡ್ತಾರೆ ಯಾವ ಲೆಕ್ಕನೂ ಇಲ್ಲ, ಸ್ನಾನ ಆಗಿಲ್ಲ ತೊಳೆ ಸಾಧ್ಯತೆ ಇಲ್ಲವೇ ಇಲ್ಲ. ಇದು ಈ ಥರ ಅವನ ಅವನಿಗೆ ಬರೋದಿಲ್ಲ ಮನಸ್ಸು, ಅವ್ನು ಹೇಳ್ಕೊಡೋ ಕಾರಣನೇ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಶರೀರ ಧರ್ಮಿಣ ಕ್ವಾಪಿ ನಿಷಿದ್ಧೇಪಿ ಮನೋರದೆ, ದೇಹ ಇರೋದರಿಂದ ಪ್ರಾರಬ್ಧವಶಾತ್ ಕೆಲವೊಮ್ಮೆ ನಿಷಿದ್ಧ ಕೆಲಸ ಮನಸ್ಸು ಹೋಗ್ಬೋದು ಜ್ಞಾನಿಗಳಿಗೆ. ತಥಾಪಿ ತಸ್ಯ ನಾನರ್ಥವು ಮೋಕ್ಷೇ ನೈವ ಅನ್ಯಥಾ ಬರದೆ, ದೇವರನ್ನು ಉದ್ಧಾರ ಮಾಡ್ತಾನಾದ್ದರಿಂದ ಅವನು ಮೋಕ್ಷಕ್ಕೆ ಅಡ್ಡಿ ಆಗೋದಿಲ್ಲ. ಆದರೆ ಅಜ್ಞರಿಗೆ ಮಾತ್ರ ಬಾರಿ ಅಫೆಕ್ಟ್ ಮಾಡುತ್ತಾದ್ದರಿಂದ ಭಯದಿಂದ ಆದರೂ ಮಾಡಬೇಕು. ಅದನ್ನು ಉಪನಿಷತ್ತರು ಅದನ್ನು ಹೇಳ್ತಾರೆ, ಭಿಯಾದೇಯಂ ಕ್ರಿಯಾದೇಯಂ, ಭಯದಿಂದಾರೂ ದಾನ ಮಾಡಿ, ನಾಚಿಕೆಯಿಂದಾರೂ ದಾನ ಮಾಡಿ, ಈ ಮಾತುಗಳು ಹೇಳ್ತಾರೆ. ಅದು ಲೋಯರ್ ಲೆವೆಲ್ಲ, ಹೈಯರ್ ಲೆವೆಲ್ ಅವರೆಲ್ಲ ಬೇಕಾಗಿಲ್ಲ ಅಂತೇಳಿ. ದುಃಖೋದರ್ಕೇಶು ಕಾಮೇಶು ಜಾತ ನಿರ್ವೇದ ಆತ್ಮವಾನ್ ಅಜಿಜ್ಞಾಸಿತ ಮದ್ಧರ್ಮೋ ಗುರುಂ ಮುನಿ ಮುಪಾಪ್ರದೇತ್. ದುಃಖೋದರ್ಕೇಶು ಕಾಮೇಶು ಜಾತ ನಿರ್ವೇದ ಆತ್ಮವಾನ್ ಅಜಿಜ್ಞಾಸಿತ ಮದ್ಧರ್ಮ ಗುರುಂ ಮುನಿ ಮುಪಾಪ್ರದೇತ್. ಆಮೇಲೆ ಏನು ಮಾಡಬೇಕು, ಕಾಮೇಶು ಜಾತ ನಿರ್ವೇದ, ಈ ಕ್ಷುದ್ರ ಕಾಮನೆಗಳಲ್ಲಿ ವೈರಾಗ್ಯವನ್ನು ಹೊಂದಬೇಕು. ಯಾಕೆ ಹೊಂದಬೇಕು ಅಂದರೆ ದುಃಖೋದರ್ಕೇಶು, ಬರೀ ದುಃಖ ದುಃಖ ದುಃಖ, ಕಾಪಿ ಹೊಡಿ ಅಂದರೆ ಹೊಡೆಯೋದಿಲ್ಲ ಅಂತ ಹೇಳಬೇಕು. ನೋಡಿದ್ದೇನೆ ಹೊಡಿಸ್ಕೊಂಡು ಅವನ ಅವಸ್ಥೆ ಬರಿಯಾದೇ ಹೋಯಿತು, ಡಿಪಾರಾದ, ಹೇಳೋಕ್ಕೆ ಸಾಧ್ಯ ಇಲ್ಲ, ಬೇಡಬಾರಾಯ ಒಂದ್ಸರಿ ಫೇಲಾದರೂ ಪರವಾಗಿಲ್ಲ, ಹೊಡೆಯೋದಿಲ್ಲ. ದುಃಖೋದರ್ಕ, ದುಃಖ ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರೆ. ಲೌಕಿಕ ಸುಖಗಳಲ್ಲಿ ಏನಿದೆ ಅಟ್ಯಾಚ್ಮೆಂಟ್ ದುಃಖ ಅದು ಬಂತು, ಅದಕ್ಕೆ ಜಾತ ವೈರಾಗ್ಯ ಹೊಂದಿಬಿಡುತ್ತೆ. ಲೌಕಿಕ ಸುಖದ ಸಹವಾಸನೇ ಬೇಡ. ಆತ್ಮವಾನ್ ನಿರ್ಯೋಗ ಕ್ಷೇಮ ಆತ್ಮವಾನ್ ಭಗವದ್ಗೀತೆಯಲ್ಲಿ ಬಂದಿದೆ. ದೇವರಲ್ಲಿ ಮನಸ್ಸಾಕಿಬಿಟ್ಟು ವಿಷಯದ ಬಗ್ಗೆ ವೈರಾಗ್ಯ ಹೊಂದಿಬಿಟ್ಟು ಅಜಿಜ್ಞಾಸಿತ ಮದ್ಧರ್ಮ, ಇನ್ನೂ ನನ್ನ ಬಗ್ಗೆ ವಿಷಯ ತಿಳ್ಕೋಬೇಕು ಅಂತೇಳಿ ಗುರು ಮುನಿ ಮುಪಾವರತಿ, ಒಳ್ಳೆ ಗುರುಗಳ ಹತ್ರ ಹೋಗಬೇಕು. ಎಂಥ ಗುರು, ಮುನಿ ಮರಣಶೀಲನಾದ ಗುರುಗಳಾಗಬೇಕು, ಮರಣಶೀಲ ಅಂತ ಗುರುವಿನ ಹತ್ರ ಹೋಗ್ಬಿಟ್ಟು ಇನ್ನೂ ಹೆಚ್ಚು ಥರ ಜ್ಞಾನ ಸಂಪಾದನೆ ಮಾಡೋಕ್ಕೆ ಇಷ್ಟಪಡಬೇಕೆ ಹೊರತು ಕ್ಷುದ್ರ ಸುಖಗಳ ಬಗ್ಗೆ ಅಪೇಕ್ಷೆ ಪಡಬಾರದು. ಉಪಾವೃದೇತಿತ್ತು ಉಪಸರ್ಗೇಣ ಮುಕ್ತಿ ಪರ್ಯಂತಂ ಗುರು ನಿಕಟೆ ನಿವಾಸ ಕರ್ತವ್ಯತಿ ಜ್ಞಾಯತೆ. ಇದು ಉಪಾವೃದೇತಂದ ದೀರ್ಘ, ಉಪಾವೃದೇತಂದ್ರೆ ಸಾಕಾಗ್ತಿತ್ತು, ಉಪಾವೃದೇತಂತ ಯಾತಕ್ಕಂತ ಕರೆದ್ರು ಅಂತ ಕೇಳಿದರೆ ಗುರುಗಳ ಹತ್ರ ಕೊನೆವರೆಗೂ ಇದ್ದು ಬಿಡಿ ಅಂತ ಹೇಳ್ತಾರೆ. ಯಾತಕ್ಕೆ ಜ್ಞಾನಕ್ಕೆ ಕೊನೆ ಇಲ್ಲ ಅದರಿಂದ, ಜ್ಞಾನಕ್ಕೆ ಕೊನೆ ಇಲ್ಲ ಅದರಿಂದಾಗಿಯೇ ಲೌಕಿಕದಲ್ಲಿ ಎಲ್ಲ ತಿಳ್ಕೊಳ್ಳೋ ಕಾರಣ ಇಲ್ಲ. ಎಷ್ಟೋ ಸರಿ ಶಿಷ್ಯರು ಗುರುಗಳು ಮೀರಿಸಿ ಹೋಗಿಬಿಡ್ತಾರೆ, ಶಿಷ್ಯ ಏನು ಲೆಕ್ಚರ್ ಆಗಿರ್ತಾರೆ, ಗುರು ಶಿಷ್ಯ ಪ್ರೊಫೆಸರಾಗಿ ಅಪಾಯಿಂಟ್ ಆಗಿಬಿಡ್ತಾನೆ ಎಷ್ಟೋ ಸಲ. ಆದರೆ ಶಾಸ್ತ್ರದಲ್ಲಿ ಸಾಧ್ಯ ಇಲ್ಲ ಅದೆಲ್ಲ ಕೂಡ. ಹೇಗಿರುತ್ತದೋ ಸದಾ ಕಾಲವೂ ಕೂಡ ಆ ಪಾಠ ಹೇಳ್ತಾ ಹೇಳ್ತಾ ಹೋದ್ರೆ ಜ್ಞಾನ ಜಾಸ್ತಿ ಜಾಸ್ತಿ ಆಗ್ತಾ ಇರುತ್ತಾದ್ರಿಂದ ಯಾವಾಗಲೂ ಕೂಡ ಅವನ ಹತ್ತಿರ ಇರೋದ್ರ ಪ್ರಯೋಜನ ಇದೆ ಅಂತೇಳಿ ಮುನಿ ಅದನ್ನು ಹೇಳಿದರು. ಉಪಾವೃದೈತಿ ಉಪಸರ್ಗೇಣ ಮುಕ್ತಿ ಪರ್ಯಂತಂ ಗುರು ನಿಕಟೆ ನಿವಾಸ ಕರ್ತವ್ಯತಿ ಜ್ಞಾಯತೆ. ಮುಕ್ತಿಯಾಗುವವರು ಗುರುಗಳ ಹತ್ರ ಇದ್ಬಿಡಿ ಅಂತ ಹೇಳಿದರು. ತಾವತ್ ಪರಿಚರೇದ್ ಭಕ್ತ ಶ್ರದ್ಧಾವಾನ್ ಅನಸೂಯಕ ಯಾವತ್ ಬ್ರಹ್ಮ ವಿಜಾನೀಯಾತ್ ಮಾಮೇವ ಗುರು ಮಾತೃತಃ. ತಾವತ್ ಪರಿಚರೇದ್ ಭಕ್ತ ಶ್ರದ್ಧಾವಾನ್ ಅನಸೂಯಕ ಯಾವತ್ ಬ್ರಹ್ಮ ವಿಜಾನೀಯಾತ್ ಮಾಮೇವ ಗುರು ಮಾತೃತಃ. ತಾವತ್ ಪರಿಚರೇದ್ ಭಕ್ತ, ನನ್ನಲ್ಲಿ ಭಕ್ತರಾದವನು ಗುರುಗಳನ್ನು ಸೇವೆ ಮಾಡಬೇಕು. ಶ್ರದ್ಧಾವಾನ್ ಅನಸೂಯಕ, ಶ್ರದ್ಧೆಯಿಂದ ಮಾಡಬೇಕು, ಅಸೂಯೆ ಇಲ್ಲದೆ ಮಾಡಬೇಕು. ಯಾವತ್ ಬ್ರಹ್ಮವಿಜಾನೀಯ, ಬ್ರಹ್ಮಜ್ಞಾನ ಬರೋವರೆಗೂ ಮಾಡಬೇಕು. ಅಥವಾ ಬ್ರಹ್ಮವಿಜಾನೀಯ ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಜ್ಞಾನ ಬರೋವರೆಗೂ ಮಾಡಬೇಕು. ಮಾಮೇವ ಗುರು ಮಾದೃತಃ, ಎಷ್ಟರ ಮಟ್ಟಿಗೆ ಅಂದರೆ ಗುರುಗಳನ್ನು ನಾನೇ ಇದ್ದೇನೆ ಅಂತ, ಆಚಾರ್ಯ ದೇವೋಭವ, ಗುರುಗಳ ಸೇವೆ ನನ್ನ ಸೇವೆ ಅಂತ ತಿಳ್ಕೊಂಡೇ ಮಾಡಿಬಿಡಬೇಕೆ ಹೊರತು ಅದರಲ್ಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದನ್ನು ಆಚಾರ್ಯ ತಿಳಿಸ್ತಾರೆ. ಶುಶ್ರೂಷೇತ್ ಸಹಿತಸ್ತಾವತ್ ಯಾವತ್ ಜ್ಞಾನೋದಯೋ ಗುರುಂ ತತಃ ಪರಂಚ ಶುಶ್ರೂಷೇತ್ ಯಥಾ ತಸ್ಯ ಪ್ರಿಯಂ ಭವೇತ್ ಇತಿ ಸ್ಮೃತ್ಯರ್ಥಂ ಸ್ಪಷ್ಟಮಃ. ಶುಶ್ರೂಷೇತ್ ಸಹಿತಸ್ತಾವತ್ ಯಾವತ್ ಜ್ಞಾನೋದಯೋ ಗುರುಂ, ಎಲ್ಲಿವರೆಗೂ ಗುರು ಜ್ಞಾನೋದಯ ಬರಬೇಕು ಅಲ್ಲಿವರೆಗೂ ಕೂಡ ಜ್ಞಾನೋದಯ ಅಂದರೆ ಅಪರೋಕ್ಷ ಜ್ಞಾನೋದಯ, ಅಪರೋಕ್ಷ ಜ್ಞಾನ ಬರೋವರೆಗೂ ಗುರುಗಳನ್ನು ಜೊತೆಗಿದ್ದೇ ಸೇವೆ ಮಾಡಬೇಕು. ಇದು ಪಾರ್ಟಿ ಎ. ತತಃ ಪರಂಚ ಶುಶ್ರೂಷೆ, ಆಮೇಲೂ ಸೇವೆ ಮಾಡಬೇಕು. ಯಥಾ ತಸ್ಯ ಪ್ರಿಯಂ ಭವೇ, ಅವರಿಗೆ ಪ್ರಿಯವಾಗಿ ನಡ್ಕೊಂಡು ಬಿಟ್ಟರೆ ಇನ್ನು ಬೇಗ ಸಿದ್ಧಿ ಬರುತ್ತೆ. ಆದ್ದರಿಂದ ಜ್ಞಾನಕ್ಕಿಂತ ಮುಂಚೆನೂ ಗುರು ಸೇವೆ, ಜ್ಞಾನ ಬಂದಮೇಲೂ ಗುರು ಸೇವೆ, ಎರಡೂ ಇರಬೇಕು ಅಂತ ಹೇಳಿ. ಈಚೆ ಸ್ಮೃತ್ಯರ್ಥಂ ಸ್ಪಷ್ಟ ಮಾಹ ತಾವದಿ ಯಾವತ್ ಬ್ರಹ್ಮ ಮಾಂ ವಿಜಾನೀಯಾತ್ ತಾವತ್ ಗುರುಮೇವ ಪರಿಚರೇದಿತ್ಯನ್ವಯ ಆದೃತ ಇತ್ಯನೇನ ಜ್ಞಾನೋದಯಾನಂತರಮಿ ಗುರು ಶುಶ್ರೂಷ ಕರ್ತವ್ಯ ಇತಿ ಜ್ಞಾಯತೆ. ಜ್ಞಾನೋದಯ ಆದಮೇಲೂ ಕೂಡ ಗುರು ಶುಶ್ರೂಷೆ ಮಾಡಬೇಕು ಅಂತ ತಿಳಿಯುತ್ತೆ ಎಂದು ತಿಳಿಸಿದರು. ತಾವತ್ ಪರಿಚರೇದ್ ಭಕ್ತ ಶ್ರದ್ಧಾವಾನ್ ಅನಸೂಯಕ ಯಾವತ್ ಬ್ರಹ್ಮ ವಿಜಾನೀಯಾತ್ ಮಾಮೇವ ಗುರು ಮಾದೃತಃ. ಯಸ್ತು ಅಸಂಯತ ಷಡ್ವರ್ಗ ಸ್ವಚಂಡೇಂದ್ರಿಯ ಸಾರಥಿ ಜ್ಞಾನವೈರಾಗ್ಯರಹಿತ ತ್ರಿದಂಡಂ ಉಪಜೀವತಿ ಯಸ್ತು ಅಸಂಯತ ಷಡ್ವರ್ಗ ಪ್ರಚಂಡೇಂದ್ರಿಯ ಸಾರಥಿ ಜ್ಞಾನವೈರಾಗ್ಯರಹಿತ ತ್ರಿದಂಡಂ ಉಪಜೀವತಿ ಇಂಥ ಅರ್ಹತೆ ಇಲ್ಲದೆ ಸನ್ಯಾಸ ತಗೊಂಡ್ರೆ ಎಷ್ಟು ತಪ್ಪು ಅಂತ ಹೇಳ್ತಾರೆ. ಯಸ್ತು ಅಸಂಯತ ಷಡ್ವರ್ಗ ಪ್ರಚಂಡ ಇಂದ್ರಿಯ ಗ್ರಾಮ ಇಂದ್ರಿಯಗಳೆಲ್ಲ ಭಯಂಕರ ಕ್ರೂರ ಇಂದ್ರಿಯಗಳು. ತ್ರಿದಂಡಂ ಅಂದರೆ ತ್ರಿವೇಣು ಲಕ್ಷಣ ಕೈಯಲ್ಲಿ ದಂಡ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅವನು, ಸನ್ಯಾಸಕ್ಕೆ ದ್ರೋಹ ಬಗೆಯುತ್ತಾನೆ ಅಂತ ಹೇಳ್ತಾರೆ. ಯಸ್ತು ಅಸಂಯತ ಷಣ್ವರ್ಗ ಪ್ರಚಂಡೇಂದ್ರಿಯ ಸಾರಥಿ ಜ್ಞಾನವೈರಾಗ್ಯರಹಿತ ತ್ರಿದಂಡಂ ಉಪಜೀವತಿ. ಅವನು ತ್ರಿದಂಡ ಯಾಕೆ ತೊಗೊಂಡಿದ್ದಾನೆ ಅಂದರೆ ಹೊಟ್ಟೆಪಾಡಿಗಷ್ಟೆ, ಹೊಟ್ಟೆಪಾಡಿ ತೊಗೊಂಡಿದ್ದಾನಲ್ಲ ಅವನು ಒಳ್ಳೆಯದಾಗೋದಿಲ್ಲ ಅವನಿಗೆ. ಸುರಾರ್ ಆತ್ಮಾನವಾತ್ಮಸ್ಥಂ ನಿನ್ನುತೇ ಮಾಂಚ ಧರ್ಮ ಅವಿಪಕ್ವ ಕಷಾಯೋ ಅಸ್ಮಾತ್ ಅಮುಷ್ಮಾಚ್ಯ ವಿಹೀಯತೆ. ಎಷ್ಟು ತಪ್ಪು ಬೈತಾರೆ ಅವನನ್ನು ಅಂದರೆ, ಸುರಾನ್ ಆತ್ಮಾನವಾತ್ಮಸ್ಥಂ ನಿನ್ನುತೆ, ತನ್ನೊಡಗಿರ್ತಕ್ಕಂಥ ನನಗೆ ಅವಮಾನ ಮಾಡ್ತಾನೆ, ಒಳಗಿರೋ ತತ್ವಾಭಿಮಾನಿ ದೇವತೆಗಳ ಅವಮಾನವನ್ನು ಮಾಡ್ತಾನೆ, ಸದಾ ದ್ರೋಹವನ್ನು ಮಾಡಿದ ಪಾಪಿ ಆಗ್ತಾನೆ ಅಂತ ಹೇಳ್ತಾರೆ. ಅವಿಪಕ್ವ ಕಷಾಯ, ಅವರು ಪಾಪಗಳನ್ನು ಕಳ್ಕೊಂಡಿಲ್ಲ, ದೋಷ ಕಳ್ಕೊಂಡಿಲ್ಲ. ಅಸ್ಮಾತ್ ಅಮುಷ್ಮಾಚ್ಯ ವಿಹೀಯತೆ, ಅವ್ರು ಈ ಲೋಕನೂ ಇಲ್ಲ ಪರಲೋಕನೂ ಇಲ್ಲ, ಗೊತ್ತಾಯ್ತಾ. ಅಸ್ಮಾತ್ ಅಂದರೆ ಈ ಲೋಕ, ಅಮುಷ್ಮಾತ್ ಅಂದರೆ ಪರಲೋಕ, ಗೊತ್ತಾಯ್ತಾ. ಎಷ್ಟು ಕೊನೆ ಬರುತ್ತಲ್ಲ ಹೇಳಬೇಕಾದ್ರೆ, ಎಷ್ಟು ಕೊನೆಗೆ ಹೇಳಬೇಕಾದ್ರೆ, ಎಷ್ಟು ಶಾಸ್ತ್ರ ವಿಧಿ ಮುಸೃಜ್ಯ ವರ್ತತೆ ಕಾಮಕಾರತಃ ನ ಸುಖಂ, ಎಲ್ಲಿ ಹೇಳ್ತಾರೆ ನನ್ನ ಪರಾಂಗತಿ, ಇಲ್ಲೂ ಸುಖ ಇಲ್ಲ ಪರಲೋಕದಲ್ಲೂ ಕೂಡ ಗದ್ಗತಿ ಇಲ್ಲ, ಅದೇ ಮಾತ್ರ ಇಲ್ಲ ಇಲ್ಲ ಅಲ್ಲೂ ಇಲ್ಲ. ಅಸ್ಮಾದ ಅಮುಷ್ಮಾಚ್ಯ ವಿಹೀಯತೆ, ಅಧಿಕಾರ ಇಲ್ಲದವರು ಸನ್ಯಾಸ ತಗೊಂಡ್ರೆ ಅದು ದೇವತಾ ದ್ರೋಹ ಅಂತ ಕರೀತಾರೆ. ಎಲೆಕ್ಟ್ರಿಷಿಯನ್ ಅಲ್ಲ ಅವನು, ಬಂದ ಏನೋ ಓಪನ್ ಮಾಡಿ ಬಿಟ್ಟೋಗ್ಬಿಟ್ಟಲ್ಲ, ಕೊಟ್ಟು ಯಾರೋ ಬಿಟ್ಟರು ಸತ್ತು ಹೋಗ್ಬಿಟ್ಟು, ಎಷ್ಟು ಅನ್ಯಾಯ ಐತೆ ಈಗ. ಯಾರು ತಾನೇ ಸತ್ತು ಹೋಗ್ಬೋದು ಎಷ್ಟೋ ಸಲ, ತನಗೆ ಅಧಿಕಾರ ಇಲ್ಲ, ತನಗೆ ಗೊತ್ತಿಲ್ಲ, ಅದು ತಿಳ್ಕೊಂಡಿದ್ದಕ್ಕೆ ಇನ್ನೊಬ್ಬರು ಕೊಲ್ತಾನೆ ತಾನು ಸಾಯ್ತಾನೆ, ನಮಗೆ ಅರ್ಥ ಆಗುತ್ತೆ. ಅದು ಯತಿಗಳು ಹಾಗೆ ಅಂತೇಳಿ, ಅದೇ ಎಂಥವರವರು ಸಮಾಜ ಮುನ್ನಡೆಸಬೇಕಾದವರು, ಅವರಿಗೆ ತಿಳುವಳಿಕೆ ಇಲ್ಲ ವೈರಾಗ್ಯ ಇಲ್ಲ ಅಂತ ಹೇಳಿದರೆ ಅವನು ಸಮಾಜ ದ್ರೋಹ ಅಷ್ಟೇ ಅಲ್ಲ, ತತ್ವಾಭಿಮಾನ ದೇವತೆಗಳ ದ್ರೋಹವನ್ನು ಮಾಡ್ತಾನೆ, ನನ್ನ ದ್ರೋಹ ಮಾಡ್ತಾನೆ, ಇಹಲೋಕದ ಸುಖನೂ ಕಳ್ಕೊಳ್ತಾನೆ ಪರಲೋಕದ ಸುಖನೂ ಕಳ್ಕೊಳ್ತಾನೆ. ಇವೆಲ್ಲ ವಾಕ್ಯಗಳು ಇವತ್ತು ಪಾಪ್ಯುಲರ್ ಇದಾದರೆ ಜನಕ್ಕೆ ಎಚ್ಚರಿಕೆ ಬರುತ್ತೆ. ಇವತ್ತು ಏನಾಗಿದೆ ವೃತ್ಯಾಶ್ರಮ ಅಂತ ಕೇಳಿದರೆ ಲಕ್ಸುರಿಯಸ್ ಆಶ್ರಮ ಅಂತ ಆಗಿಬಿಟ್ಟು, ಹುಚ್ಚಾಬಟ್ಟೆ ಬೆನಿಫಿಟ್ ಅದರಿಂದ ತುಂಬ. ಏನು ಕಾರು, ಏನು ಸ್ಕೂಟರ್ಗಳು, ಏನು ವೆಹಿಕಲ್ಗಳು, ಏನು ವೈಭವ, ಇವೆಲ್ಲ ನೆನಪಿಸ್ಕೊಂಡು ಏನು ಮಾಡಿಬಿಡ್ತಾರೆ, ನಾನು ನಾನು ಅಂತ ಮುಂದೆ ಬಂದುಬಿಡ್ತಾರೆ. ಆದರೆ ಅದು ಎಷ್ಟು ಕಷ್ಟ ಇದೆ ಇನ್ನೊಂದು ಮುಖ ಗೊತ್ತಿಲ್ಲ ಅವ್ರು, ಯಾಕೆಂದರೆ ಬಿಟ್ಟು ಬಿಟ್ಟು ಅಭ್ಯಾಸ ಆಗಿಬಿಟ್ಟಿದೆ ಈಗಾಗಲೇ, ಬಿಟ್ಟುಬಿಟ್ಟು ಅಭ್ಯಾಸ ಆಗಿರೋದ್ರಿಂದ ನಾವು ಏನು ಮಾಡಬೇಕಾಗಿಲ್ಲ ಅನ್ನೋ ಭಾವನೆ ಬಂದುಬಿಟ್ಟಿದೆ. ತಪ್ಪದು ಜವಾಬ್ದಾರಿ ಗೊತ್ತಿದ್ದರೆ ಎಷ್ಟೋ ಸರ್ತಿ ಏನು ಮಾಡ್ತಾರೆ, ಹೆಡ್ ಕೊಡ್ತಾರೆ ಪೋಸ್ಟ್ ಬೇಡ ಅಂತಾರೆ, ಎಷ್ಟು ರಿಜೆಕ್ಟ್ ಮಾಡಿಬಿಡ್ತಾರೆ, ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದಕ್ಕೋಸ್ಕರ ಬೇಡ ಅಂದ್ಬಿಡ್ತಾರೆ. ಅದೇನು ಸಮಾಜದ ಜವಾಬ್ದಾರಿ ಅಲ್ಲ, ಒಂದು ಯೂನಿಟ್ ಹೆಡ್ ಆದ್ರೆ ಇಷ್ಟಪಡೋದಿಲ್ಲ, ತುಂಬ ಜವಾಬ್ದಾರಿ ಇರುತ್ತೆ ಬಾಳೋದಿಲ್ಲ ಅಂದ್ಬಿಡ್ತಾರೆ. ಇದು ಜವಾಬ್ದಾರಿ ಎಷ್ಟಿದು, ಜೀವನ ಪೂರ್ತಿ ಜವಾಬ್ದಾರಿ ಎದಿಗಳಾಗೋದು ಅಂತ ಹೇಳಿದರೆ, ಜೀವನ ಪೂರ್ತಿ ಸಮಾಜ ರಕ್ಷಣೆಯ ಜವಾಬ್ದಾರಿ ಹೊರೋದ್ರಿಂದ ಅರ್ಹತೆ ಇಲ್ಲದವನು ಹೋಗ್ಬಿಟ್ರೆ ಅವನು ಸಮಾಜ ನಾಶ ಮಾಡ್ತಾನೆ, ನನಗೆ ದ್ರೋಹ ಮಾಡ್ತಾನೆ, ಸ್ನೇಹದಲ್ಲಿ ಪರದಲ್ಲಿ ಸುಖ ಕಳ್ಕೊಂಡು ಬಿಡ್ತಾನೆ ಅಂತ ಹೇಳ್ತಾನೆ. ಭಿಕ್ಷೋರು ಧರ್ಮ ಅದನ್ನು ತಿಳಿಸ್ತಾರೆ. ಸುರಾನ್ ಆತ್ಮಸ್ಥಂ ಅಂತರ್ಯಾಮಿಣಂ ಆತ್ಮಾನಂ ಪ್ರೇಷ್ಠಂ ಮಾಂಚ ನಿಂದತೆ ನಿರಾಕರೋತಿ ದ್ರೋಹ ಬಗೆಯುತ್ತಾನೆ. ಸೊ ಅಸ್ಮಾತ್ ಲೋಕಾತ್ ಅಮುಷ್ಮಾ ಸ್ವರ್ಗಾದೇಶ್ಚ ವಿಹೀಯತೆ ಅಧಪತತಿ ಇತ್ಯರ್ಥ. ಈ ಲೋಕ ಇಲ್ಲ, ಸ್ವರ್ಗಲೋಕ ಇಲ್ಲ, ಸುಖ ಸಂತೋಷ ವಿಹೀನಾಗ್ತಾನೆ. ಭಿಕ್ಷೋರು ಧರ್ಮ ಶಮೋ ಅಹಿಂಸಾ ತಪ ಇಚ್ಛಾ ವನೌಕಸ ಗೃಹಿಣೋ ಭೂತರಕ್ಷೇಜ್ಯ ದ್ವಿಜಸ್ ಆಚಾರ್ಯ ಸೇವನಂ. ಕೆಲವು ಹೇಳ್ತಾರೆ ಈಗ ಭಿಕ್ಷೋ ಧರ್ಮ ಶಮಃ. ಭಿಕ್ಷೋ ಅಂದರೆ ಸನ್ಯಾಸಿ. ಸನ್ಯಾಸಿಯ ಬಹಳ ದೊಡ್ಡ ಧರ್ಮ ಯಾವುದು ಅಂದರೆ ಶಮಃ, ದೇವರಲ್ಲಿ ನಿಷ್ಠೆ, ಭಗವನ್ ನಿಷ್ಠೆ, ಇದು ಸನ್ಯಾಸಿಯ ಮುಖ್ಯ ಗುಣ. ಅಹಿಂಸಾ ತಪ ಇಚ್ಛಾ ವನೌಕಸ, ಆಮೇಲೆ ಅಹಿಂಸಾ ಹಿಂಸೆ ಮಾಡದೇ ಇರೋದು, ಎರಡು ಇವರ ದೊಡ್ಡ ಲಕ್ಷಣ. ತಪ ಇಚ್ಛಾ ವನೌಕಸ, ತಪಸ್ಸು ಮಾಡೋದು, ಶಾಸ್ತ್ರಾಧ್ಯಯನಾದಿಗಳನ್ನು ಮಾಡೋದು ವನೌಕಸ, ವಾನಪ್ರಸ್ಥರ ದೊಡ್ಡ ಧರ್ಮ. ಗೃಹಿಣೋ ಭೂತರಕ್ಷೇಜ್ಯ, ಗೃಹಸ್ಥಾಶ್ರಮ ಏನು ಮಾಡಬೇಕು, ಭೂತರಕ್ಷ ಇಜ್ಯ, ಭೂತಗಳನ್ನು ರಕ್ಷಣೆ ಮಾಡೋದು ಅಂದ್ರೇನು, ಉಳಿದವರಿಗೆ ಸಂರಕ್ಷಣೆ ಮಾಡೋದು, ಇಜ್ಯ ಯಜ್ಞಯಾಗಾದಿಗಳನ್ನು ಮಾಡೋದು, ಎರಡು ಗೃಹಸ್ಥರ ಕೆಲಸ. ದ್ವಿಜಸ್ಯ ಆಚಾರ್ಯ ಸೇವನಂ, ದ್ವಿಜ ಅಂದರೆ ಬ್ರಹ್ಮಚಾರಿ, ಅವನಿಗೆ ಮುಖ್ಯ ಕರ್ತವ್ಯ ಅಂದರೆ ಆಚಾರ್ಯ ಸೇವೆ, ಗುರು ಸೇವೆ, ಇಷ್ಟು ಮಾಡಿದರೆ ಮುಖ್ಯ ಕರ್ಮ ಮಾಡದಂತೆ ಆಯಿತು. ಭಿಕ್ಷೋರ್ ಧರ್ಮ ಶಮೋ ಅಹಿಂಸಾ ತಪ ಇಚ್ಛಾ ವನೌಕಸ ಗೃಹಿಣೋ ಭೂತರಕ್ಷೇಜ್ಯ ವಿಶೇಷ ಆಚಾರ್ಯ ಸೇವನಂ. ಯತೇಹೇ ಶಮ ಅಹಿಂಸೆ ಧರ್ಮೌ ವಾನಪ್ರಸ್ಥಾನಾಂ ತಪ ಇಚ್ಛಾ ಆಲೋಚನಂತೆ ಧರ್ಮ ಗೃಹಸ್ಥಾನಾಂ ಅನ್ನಾದಿನ ಪ್ರಾಣಿರಕ್ಷ ಇಜ್ಜಾ ಯಾಗಶ್ಚ ವಿಜಸ್ಯ ಬ್ರಹ್ಮಚಾರಿಣ ಆಚಾರ್ಯ ಸೇವನಂ ಗುರುಕುಲವಾಸಃ. ಇಷ್ಟವರವರ ಸ್ಪೆಷಲ್ ಧರ್ಮಗಳು. ಉಳಿದ ಎಲ್ಲ ಧರ್ಮಗಳ ಜೊತೆಗೆ ಸ್ಪೆಷಲ್ ಮಾಡಬೇಕು. ಎತ್ತಿಗಳಿಗೆ ಎರಡು ಧರ್ಮ, ಬಾನಪ್ರಸ್ಥರಿಗೆ ಎರಡು ಧರ್ಮ, ಗೃಹಸ್ಥರಿಗೆ ಎರಡು ಧರ್ಮ, ಬ್ರಹ್ಮಚಾರಿ ಒಂದೇ ಧರ್ಮ, ಆಚಾರ್ಯ ಸೇವ ನಮ್ಮಷ್ಟೇ. ಅದರಿಂದ ಏನಾಗ್ತಾನವನು ಜ್ಞಾನ ಸಂಪಾದನೆ ಮಾಡಿ ಉದ್ಧಾರವಾಗ್ತಾನ. ಅದರಿಂದಾಗಿನೇ ಇನ್ನೊಂದು ಯೋಚನೆ ತಲೆ ಹಾಕ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಬ್ರಹ್ಮಚಾರಿ ಏನು ಇದೇ ಇದೇ ಜನ್ಮದ ಅನಾಹುತ ಅದು ಪೂರ್ವಜನ್ಮ ತ್ಯಾಕ ಇದೇ ಜನ್ಮದ ಅನಾಹುತಗಳು ಮಾಡಿಕೊಂಡಿರ್ತಾರೆ. ಪೂರ್ವ ಹಿಂದಿನಗೆಲ್ಲ ಹೋಗಬಾರ್ದು. ಶ್ರೀಪಾದರಾಜರಂಥವ್ರಿಗೆ ಹೇಳಬೇಕು ಅದನ್ನು, ಪೂರ್ವ ಜನ್ಮದ್ದು ಸುಖ ಪ್ರಾರಬ್ಧ ಅಂತ ಅವ್ರಿಗೆ ಹೇಳಬೇಕು. ಹೊರತು ಕಂಡವ್ರು ಲಕ್ಷರಿಯಸ್ ಆಗಿದ್ರೆ ಏನು ಹೇಳಬೇಕು ಅದನ್ನು ತಪ್ಪು ಅಂತ ಹೇಳಿದ್ರು. ಶ್ರೀಪಾದರಾಜರಿಗೆ ಏನು ಸಾಮರ್ಥ್ಯ ಇತ್ತು, ಜೀವಿಸಿಕೊಳ್ಳೋ ಸಾಮರ್ಥ್ಯ ಇತ್ತು ಅವ್ರಿಗೆ, ಗೊತ್ತಾಯ್ತಿಲ್ಲ. ಆದ್ರಿಂದ ಏನಾಗ್ತಿತ್ತು, ಮುತ್ತಿನ ಕವಚ ಮೇಲ್ಕೂಲ ಆವಿ ಅಂತ ವರ್ಣನೆ ಮಾಡ್ತಾರೆ. ಆ ರೀತಿ ಉಳಿದವ್ರಿರಲಿಕ್ಕಾಗೋದಿಲ್ಲ, ಅರ್ಥ ಆಯ್ತು. ಅದೇ ಅವ್ರ ಕಂಟೆಂಪ್ರರಿ ಆಗಿದ್ದವ್ರು ಯಾರೂ ಆಗಿರಲಿಲ್ಲ. ಶ್ರೀಪಾದರ ಯೋಗ್ಯತೆನೇ ಬೇರೆ, ನಮ್ಮ ರೀತಿನೇ ಬೇರೆ. ಅವ್ರು ಯಾರೂ ಫಾಲೋ ಮಾಡಲಿಲ್ಲ. ಯಾಕೆ ಅಂತ ಕೇಳಿದರೆ ಎಷ್ಟಾಡಿದ್ರೆ ಕೇಸ್ ಅದು. ಆದ್ದರಿಂದ ಉಳಿದವರೆಲ್ಲ ಏನು ಮಾಡಬೇಕು, ಒಳ್ಳೆ ಎತ್ತಿ ಏನಪ್ಪ ಪೂರ್ವ ಭಾರಿ ಪುಣ್ಯ ಮಾಡಿದ್ದಾನೆ, ಎತ್ತಿಯಾದರೂ ಎಂಜಾಯ್ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಗತಿ ಏನಾಗಬೇಕು. ಭಾರಿ ಪಾಪಿಷ್ಟ, ಎತ್ತಿಯಾದರೂ ಬುದ್ಧಿ ಬಂದಿಲ್ಲ ಅನ್ಬೇಕೇ ಹೊರತು ಎತ್ತಿಯಾಗಿ ಎಂಜಾಯ್ ಮಾಡ್ತಾನೆ ಪೂರ್ವಜನ ಕರ್ಮದ ಫಲ ಅಂತ ಹೇಳಬಾರ್ದು. ತಪ್ಪು, ಅವನು ಅನ್ಯಾಯ ಮಾಡ್ತಿದ್ದಾನೆ ಅಂತಲೇ ಅರ್ಥ ಅದಕ್ಕೆ. ಬ್ರಹ್ಮಚರ್ಯಂ ತಪಶೌಚಂ ಸಂತೋಷೋಪು. ಎಷ್ಟೋ ದಿನ ಎತ್ತಿಗಳನ್ನು ನೋಡಿದ್ದೀನಿ. ಅವ್ರು ಏನು ಮಾಡ್ತಾರೆ, ನೀವು ಗೃಹಸ್ಥರು ಭಾರಿ ಪುಣ್ಯವಂತರು, ತಾಂಬೂಲ ಹಾಕೋತಿರು, ತಾಂಬೂಲ ಹಾಕೋಗಳೆಲ್ಲ ನಾವು ಎಷ್ಟು ಬೇಜಾಡ್ತಿರ್ತಾರೆ, ಎಷ್ಟೊತ್ತು ಹೇಳಿದ್ದೇರು ನಮಗೆ ತಾಂಬೂಲ ಹಾಕ್ಕೊಳ್ಳೋಗಿಲ್ಲ. ಕೆಲವರು ಹತ್ತರು ಭಾರಿ ಭಾರಿ ಇಷ್ಟಪಡ್ತಿರ್ತಾರೆ, ಸೂಟ್ ಹಾಕ್ಕೊಳ್ಳೋಗಿಲ್ಲ ನಾವೀಗ, ಇದು ಮಾಡಾಗಿಲ್ಲ. ಅದು ಏನು ಸನ್ಯಾಸ ಅದು ಯೋಚನೆ ಮಾಡಿ, ಎಷ್ಟು ವೈಭವ ಇರಬೇಕು ಸನ್ಯಾಸಕ್ಕೆ ಅಂದರೆ ಕೊರಗೋದು. ನೀವೇ ಭಾರಿ ಪುಣ್ಯವಂತರು, ನಮಗೆ ಅಭಯ ಬಾಕಿ ಇಲ್ಲ ಅಂತ ಹೇಳಿದರೆ ನಾವ್ರಿಗೆ ಕೊಟ್ಟರೆ ಅವ್ರು ಭಾರಿ ಪುಣ್ಯವಂತರು ಅಂತೇಳಿ ಅವ್ರು ಇಲ್ಲಿ ಊಟ ಪಡ್ಕೊಂಡು ಏನು ಮಾಡಬೇಕು ಅದಕ್ಕೆ ಭಾರಿ ತಪ್ಪು. ಅದನ್ನು ಎಂಜಾಯ್ ಮಾಡಿದ ಕರೆದು ಹೋದರೆ ಅವ್ರು ತೊಗೊಂಡಕ್ಕೆ ಅರ್ಹತೆ ಇಲ್ಲ ಅಂತ. ಬ್ರಹ್ಮಚರ್ಯಂ ತಪಶೌಚಂ ಸಂತೋಷೋ ಭೂತ ಸಹೃದಂ ಗೃಹಸ್ಥಸ್ಯ ಅಗ್ರತೋ ಗಂತು ಸರ್ವೇಷಾಂ ಮಧುಪಾಸನಂ. ಬ್ರಹ್ಮಚರ್ಯಂ ತಪ ಶೌಚಂ ಸಂತೋಷ ಭೂತ ಸಹೃದಂ ಗೃಹಸ್ಥಸ್ಯ ಅಗ್ರತೋ ಗಂತು ಸರ್ವೇಷಾಂ ಮಧುಪಾಸನಂ. ಗೃಹಸ್ಥಸ್ಯ ಅಗ್ರತೋ ಗಂತು ಅವಗಂತು ತತ್ವಾದೇ ರೀತಿಶೇಷ. ಇನ್ನು ಗೃಹಸ್ಥನಾದವನು ಕೂಡ ಅಗ್ರಗಂತು ಮುಂದೆ ಭಾರಿ ಮುಂದೆ ಹೋಗಬೇಕು ಅಂತ ಇಷ್ಟ ಇದ್ದರೆ ಬರೀ ಭೂತರಕ್ಷಾ ಯಜ್ಞ ಅಷ್ಟೇ ಮಾಡಬಾರ್ದು. ಬ್ರಹ್ಮಚರ್ಯಂ ತಪ ಶೌಚಂ ಸಂತೋಷ ಭೂತ ಸಹೃದಂ ಎಲ್ಲ ತೋರಿಸ್ಬೇಕಲ್ಲ. ಬಲುಬೇಗ ಮುಂದೆ ಹೋಗ್ಬಿಡ್ತಾನೆ ಅಂತ ಹೇಳಿದ್ರು. ಗೃಹಸ್ಥನಾಗಿದ್ದರು ಕೂಡ ಏನಾಗ್ತಾನೆ, ಅವನು ಬಲುಬೇಗ ಓವರ್ಟೇಕ್ ಮಾಡಕ್ಕೆ ಬರುತ್ತೆ ಅವನಿಗೆ. ಮತ್ತು ಎಲ್ಲರೂ ಕೂಡ ಮುಖ್ಯ ಮಾಡಬೇಕಾದ ಸರ್ವೇಶ ಮಧುಪಾಸನ ದೇವರ ಆರಾಧನೆ ಪ್ರಾಣಾಯಾಮ ವಾಸದೇವ ಎಲ್ಲರಿಗೂ ಕಾಮನ್, ಎಲ್ಲ ವರ್ಣದವರಿಗೂ ಕಾಮನ್, ಎಲ್ಲ ಆಶ್ರಮದವರಿಗೂ ಕಾಮನ್, ಎಲ್ಲ ವಯಸ್ಸಿನವರಿಗೂ ಕಾಮನ್. ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ ಏನಂತ, ಎಲ್ಲ ವರ್ಣಗಳು ಸರ್ವೈರ್ ವರ್ಣಾಭಿಸ್ತ್ರವೈರ್ ವಿಷ್ಣು ಏಕೈವ ವಿದ್ಯತೆ ಸದಾ. ಸದಾಚಾರ ಸ್ಮೃತಿಯ ಮಾತು, ಯಾವ ವರ್ಣದವರೇ ಆಗಿರಲಿ, ಯಾವ ಆಶ್ರಮದವರೇ ಆಗಿರಲಿ, ಯಾರನ್ನು ಆರಾಧನೆ ಮಾಡಬೇಕು, ವಿಷ್ಣುವನ್ನೇ ಆರಾಧನೆ ಮಾಡಬೇಕು. ಆದ್ದರಿಂದ ಅದರಲ್ಲಿ ವಿನಾಯಿತಿ ಇಲ್ಲ. ಗೃಹಸ್ಥಸ್ಯ ಅಗ್ರತೋ ಗಂತು ಸರ್ವೇಷಾಂ ಮಧುಪಾಸನಂ ಇತಿಮಾಮ್ಯ ಸ್ವಧರ್ಮೇಣ ಭಜೇ ನಿತ್ಯಮನನ್ಯಭಾಕ್ ಸರ್ವಭೂತೇಷು ಮದ್ಭಾವೋ ಮದ್ಭಕ್ತಿಂ ವಿಂದತೆ ಚಿರಾತ್. ಇತಿಮಾಮ್ಯಃ ಸ್ವಧರ್ಮೇಣ ಭಜೇತ್ ನಿತ್ಯಂ ಅನನ್ಯ ಭಕ್ ಸರ್ವಭೂತೇಷು ಮದ್ಭಾವ ಮದ್ಭಕ್ತಿಂ ವಿಂದತೆ ಚಿರಾತ್. ಇತಿಮಾಂ ಈ ರೀತಿ ತಿಳ್ಕೊಂಡು ಯಹ ಯಾವನು ಸ್ವಧರ್ಮೇಣ ತನ್ನ ಧರ್ಮಕ್ಕೆ ಅನುಗುಣವಾಗಿ ವರ್ಣಾಶ್ರಮಕ್ಕೆ ವಿಹಿತವಾದ ಧರ್ಮಕ್ಕೆ ಅನುಗುಣವಾಗಿ ನಿತ್ಯಂ ಸದಾಕಾಲವೂ ಕೂಡ ಅನನ್ಯ ಭಕ್ ಅನನ್ಯಾಶ್ಚಿಂತೆಯಂತೋಮ ಅನನ್ಯ ಭಕ್ತಿಯಿಂದ ಭಜೇತ್ ನನ್ನ ಭಜನೆ ಮಾಡಿದರೆ ಸರ್ವಭೂತೇಷು ಮದ್ಭಾವ ಮದ್ಭಕ್ತಿಂ ವಿಂದತೆ ಚರ ಎಲ್ಲ ಪ್ರಾಣಿಗಳಲ್ಲೂ ನನ್ನ ನಾನು ಇದ್ದೇನೆ ಅಂತ ಅರ್ಥ ಮಾಡಿಕೊಂಡು ಇದ್ದರೆ ಚಿರಾತ್ ಮದ್ಭಕ್ತಿಂ ವಿಂದತೆ ಬಲು ಬೇಗ ಅವನಿಗೇನಾಗುತ್ತೆ ನನ್ನಲ್ಲಿ ಭಕ್ತಿ ಹೆಚ್ಚಾಗಿ ಬಿಟ್ಟು ಸದ್ಗತಿಗೆ ಹೋಗ್ತಾನೆ. ಇದು ಮುಖ್ಯ. ಸ್ವಧರ್ಮ ಬಿಡಬಾರ್ದು, ದೇವರ ಆರಾಧನೆ ಬಿಡಬಾರ್ದು, ಅನನ್ಯ ಭಕ್ ಆಗಬೇಕು, ನಿತ್ಯ ಮಾಡಬೇಕು, ಎಲ್ಲ ಪ್ರಾಣಿಗಳಲ್ಲೂ ದೇವರ ಅಂತರ್ಯಾಮಿತ್ವವನ್ನು ತಿಳ್ಕೊಳ್ಬೇಕು. ಅಂಥವನು ಬಲುಬೇಗ ಭಕ್ತನಾಗಿ ಸದ್ಗತಿ ಹೋಗ್ತಾನೆ ಅಂತ. ಭಕ್ತ್ಯಾ ಉದ್ಧವ ಅನಪಾಯಿನ್ಯಾ ಸರ್ವಲೋಕ ಮಹೇಶ್ವರಂ ಸರ್ವೋತ್ಪತ್ತಿ ಅಪ್ಯಯಂ ಬ್ರಹ್ಮ ಕಾರಣ ಮಾ ಉಪಯಾತಿ ಸಹ. ಮದ್ಭಕ್ತ್ಯಾ ಭಕ್ತ್ಯಾ ಉದ್ಧವ ಅನಪಾಯಿನ್ಯಾ ಸರ್ವಲೋಕ ಮಹೇಶ್ವರಂ ಸರ್ವೋತ್ಪತ್ತಿ ಅಪ್ಯಯಂ ಬ್ರಹ್ಮ ಕಾರಣ ಚ ಮಾಂ ಉಪಯಾತಿ ಸಹ. ಉದ್ಧವ ಭಕ್ತ್ಯಾ ಅನಪಾಯಿನ್ಯ ಅಪಾಯಿನಿ ಅನಪಾಯಿನಿ ಅಪಾಯ ಅಂದರೆ ಬಿಡೋದು. ಕನ್ನಡದಲ್ಲಿ ಅಪಾಯ ಶಬ್ದಕ್ಕೆ ಅರ್ಥ ಬೇರೆ, ಸಂಸ್ಕೃತದಲ್ಲಿ ಅಪಾಯ ಅಂದರೆ ಏನೋ ಬಿಡೋದು ಅಂತ. ಉಪಾಯ ಅಂದರೆ ಸೇರೋದು, ಅಪಾಯ ಅಂದರೆ ಬಿಡೋದು. ಅದಕ್ಕೆ ಅನಪಾಯಿನ್ಯ ಎಂದೂ ಕೂಡ ಬಿಡದೇ ಇರತಕ್ಕಂಥ ಭಕ್ತಿ, ಅಚ್ಛಿನ್ನವಾದ ಭಕ್ತಿ. ಅಂಥ ಭಕ್ತಿಯಿಂದ ಸರ್ವಲೋಕ ಮಹೇಶ್ವರ, ಎಲ್ಲ ಸರ್ವಭೂತ ಮಹೇಶ್ವರ ಭಗವದ್ಗೀತೆಯಲ್ಲಿ ಬರ, ಎಲ್ಲ ಲೋಕಗಳಿಗೂ ದೊಡ್ಡ ಸ್ವಾಮಿಯಾದಂಥ ನನ್ನನ್ನು ನಾನು ಇನ್ನೆಂಥವನು ಅಂದರೆ ಸರ್ವ ಉತ್ಪತ್ತಿ ಅಪ್ಯಯಂ. ಉತ್ಪತ್ತಿ ಅಂದರೆ ಹುಟ್ಟು, ಅಪ್ಯಯ ಅಂದರೆ ನಾಶ. ಅಹಂ ಸರ್ವಸ್ಯ ಪ್ರಭವ ಪ್ರಳಯಸ್ತಥ ಅಂತ ಹೇಳ್ತಾನಲ್ಲ, ಎಲ್ಲದಕ್ಕೂ ಹುಟ್ಟಿಗೆ ಕಾರಣನಾದ ಪ್ರಳಯಕ್ಕೆ ಕಾರಣನಾದಂತಹ ವ್ಯಕ್ತಿ ಬ್ರಹ್ಮ ನಾರಾಯಣ ಅಂತ ತಿಳ್ಕೊಂಡು ನನ್ನನ್ನು ಯಾರು ಆರಾಧನೆ ಮಾಡ್ತಾರಲ್ಲ, ಅಹ ಸಹ ಕಾರಣ ಮಾ ಉಪಯಾತಿ ಅಂತ ಮಾ ನನ್ನನ್ನು ಉಪಯಾತಿ ಹೊಂದಿಬಿಡ್ತಾನೆ. ಮೋಪಯಾತಿ ಅಂತ ಬಿಡಿಸ್ಬೇಕಾದ್ರೆ ಮಾ ಉಪಯಾತಿ, ಮಾ ಅಂದರೆ ನನ್ನನ್ನು, ಮಾ ಮಾ ಎರಡು ಮಾ ಮದ್ವಿತೀಯ ವ್ಯಕ್ತಿ ಏಕವಚನ, ನನ್ನನ್ನು ಹೊಂದಿಬಿಡ್ತಾನೆ. ಇದರ ಭಕ್ತಿ ಇರಬೇಕು, ಅದು ಅನಪಾಯಿನಿ ಭಕ್ತಿ ಆಗಬೇಕು. ಒಮ್ಮೆ ಬರೋದು ಒಮ್ಮೆ ಹೋಗೋದಾಗಬಾರದು. ಸರ್ವಲೋಕ ಮಹೇಶ್ವರ, ಎಲ್ಲ ಲೋಕಗಳ ಸ್ವಾಮಿ ಅಂತ ನನ್ನನ್ನು ಆರಾಧನೆ ಮಾಡಿ, ದೇವರನ್ನು ಏನೋ ಅಂತ ತಿಳ್ಕೊಳ್ಳೋದಲ್ಲ, ಸರ್ವಲೋಕಗಳಿಗೂ ಒಂದು ದೊಡ್ಡ ಸ್ವಾಮಿ. ಸರ್ವ ಉತ್ಪತ್ತಿ ಅಪ್ಯಯಂ, ಎಲ್ಲದರ ಹುಟ್ಟಿಗೆ ಕಾರಣ, ಎಲ್ಲರ ನಾಶಕ್ಕೆ ಕಾರಣ, ಜನ್ಮಾದ್ಯಶ್ಯತಃ ಅಂತ ಒಪ್ಪಬೇಕು. ಬ್ರಹ್ಮ ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಶ್ಯತಃ ಅಂತ ತಿಳ್ಕೊಂಡು, ಮತ್ತು ಕಾರಣ ಎಲ್ಲದಕ್ಕೂ ಕಾರಣ ನಾನು ತಿಳ್ಕೊಂಡು ಯಾರು ಆರಾಧನೆ ಮಾಡ್ತಾರಲ್ಲ ಸಹ ಅವನು ಮಾಂ ಮನ್ನನ್ನು ಉಪಯಾತಿ ಹೊಂದುತ್ತಾನೆ. ಬೇರೆ ದಾರಿ ಹೊಂದೋದಕ್ಕಿಲ್ಲ. ಭಕ್ತಿಯೇ ಮುಖ್ಯವಾದ ಭಕ್ತಿ, ಆ ಭಕ್ತಿ ಅನಪಾಯಿನಿಯಾಗಿರಬೇಕು ಅನ್ನೋದು ಬಹಳ ಮುಖ್ಯವಾದ ಅಂಶ. ದೇವರನ್ನು ಬರೀ ದೊಡ್ಡವನು ತಿಳ್ಕೊಂಡ್ರೆ ಸಾಲದು, ಸರ್ವಲೋಕ ಮಹೇಶ್ವರ ಅಂತ ತಿಳ್ಕೊಳ್ಬೇಕು. ಒಬ್ಬ ಚಕ್ರವರ್ತಿಯನ್ನು ಬರೀ ಸ್ವಾಮಿ ಅಂತ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ, ಎಲ್ಲರಿಗೆ ಸ್ವಾಮಿ ಅಂತ ತಿಳ್ಕೊಳ್ಬೇಕು. ಸರ್ವ ಉತ್ಪತ್ತಿ ಅಪ್ಯಯಂ ಬ್ರಹ್ಮ. ಎಷ್ಟೋ ಜನ ಹಳ್ಳಿಗಳಲ್ಲಿ ದೇವ್ರ ಪೂಜೆ ಮಾಡ್ತಾರಲ್ಲ ಕೂಡ, ಆ ಊರಿಗೆ ಒಬ್ಬ ದೇವತೆ ಅಷ್ಟೇ, ಆ ಊರಿಗೆ ಸಂಬಂಧಪಟ್ಟು ಬಿಡು ದೇವರು, ತಮ್ಮ ಏನು ಸಂಬಂಧ ಇಲ್ಲ, ನಮ್ಮದೇ ಅಷ್ಟೇ, ಬೇರೆಯವರಿಗೆ ಇರೋ ಸಂಬಂಧ ಇಲ್ಲ, ಇವರವ್ರು ಬೇರೆ ಸಂಬಂಧ ಇಲ್ಲ, ಇದು ಭಕ್ತಿನ ಇದು. ಏನು ಮಾಡಬೇಕು ಅದಕ್ಕೆ? ಸರ್ವಲೋಕ ಮಹೇಶ್ವರ, ಆಯಾ ದೇವತೆ ಕ್ಷುದ್ರ ದೇವತೆಗಳಾದರೆ ಅವ್ರ ಕೆಪಾಸಿಟಿ ಅಷ್ಟೇ, ಅವರು ವಿಲೇಜ್ ಪಂಚಾಯತ್ ಇರ್ತಾನೆ, ವಿಲೇಜ್ ಅಕೌಂಟೆಂಟ್ ಇರ್ತಾನೆ, ವಿಲೇಜ್ ಅಕೌಂಟೆಂಟ್ ವ್ಯಾಪ್ತಿ ಎಷ್ಟು? ಆ ವಿಲೇಜ್ಗಷ್ಟೇ, ಬೇರೆ ಕಡೆ ಇಲ್ಲ. ಆ ವಿಲೇಜ್ ಅಕೌಂಟೆಂಟ್ ಒಂದು ಗವರ್ನರ್ ತಿಳ್ಕೊಂಬಿಟ್ರೆ ಹೇಗಾಗುತ್ತೆ ಗೊತ್ತಾಯ್ತಾ? ಪ್ರೈಮ್ ಮಿನಿಸ್ಟರ್ ತಿಳ್ಕೊಂಬಿಟ್ರೆ ಹೇಗಾಗುತ್ತೆ? ಯಾವನೇ ಇಲ್ಲಿ ಇವನೇ ಇಲ್ಲಿ, ಆ ದೇವರನ್ನು ಕಡಿಮೆ ಮಾಡಿದ ಹಾಗಾಗುತ್ತೆ ಎಂದು ಕೂಡ ಆ ರೀತಿ ತಿಳ್ಕೊಳಕ್ಕೆ ಹೋಗಬಾರ್ದು. ಪ್ರೆಸಿಡೆಂಟ್ ಬಂದಿರ್ತಾರೆ ಆಲ್ ಇಂಡಿಯಾ, ನಮ್ಮ ವಿಲೇಜ್ ಬಂದು ಪ್ರೆಸಿಡೆಂಟ್ ಇವರು ಅಂತ ಕೇಳಿದರೆ ಚಪ್ಪಾಳೆ ಹಾಕ್ತಾರೆ ಯಾರು ಕೂಡ, ಮತ್ತು ಇಡೀ ನಿಂಗೆ ಗೊತ್ತೇ ಇಲ್ಲ ಮತ್ತೆ ಕೆಳಬಾ ಅಂತ ಹೇಳ್ತಾರೆ, ಎರಡು ನಕ್ಕ ಬಿಡ್ತಾರೆ ಯಾರು ಕೂಡ, ಹುಚ್ಚ ಇವರು ಅಂತೇಳಿ. ಯಾಕೆಂದ್ರೆ ಯಾರು ಅರ್ಥನೆ ಮಾಡ್ಕೊಂಡಿಲ್ಲ, ದೇವ್ರ ಬಾಯಿ ಹಾಕಿ ತಿಳ್ಕೊಂಬಿಟ್ಟಿದೆ ಎಲ್ಲ ಕೂಡ, ಊರಿಗೆ ಒಬ್ಬ ದೇವರು ಹಾಗೆಲ್ಲ ತಿಳ್ಕೊಂಡ್ರೆ ದೇವ್ರಿಗೆ ಅವಮಾನ ಮಾಡಿದಾಗ ಲೆಕ್ಕ. ಸರ್ವಲೋಕ ಮಹೇಶ್ವರ ಅಂತ ಆರಾಧನೆ ಮಾಡಬೇಕು. ಸರ್ವ ಉತ್ಪತ್ತಿ ಅಪ್ಯಯ, ನಮ್ಮ ಹುಟ್ಟಿಗಷ್ಟೇ ಕಾರಣ ಅಲ್ಲ, ನಮ್ಮ ನಾಶಕ್ಕಷ್ಟೇ ಕಾರಣ ಅಲ್ಲ, ಎಲ್ಲರ ಹುಟ್ಟು ಸಾವುಗಳ ದೇವ್ರ ಕೈಯಲ್ಲಿ ಅಂತ ತಿಳ್ಕೊಂಡು ನಾನು ಆರಾಧನೆ ಮಾಡಿದರೆ ನನ್ನ ಹತ್ರ ಬರ್ತಾನೆ. ಈ ಜ್ಞಾನ ಬರೋವರೆಗೂ ದೇವ್ರ ಹತ್ರ ಹೋಗೋ ಚಾನ್ಸ್ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಸರಿ. ವರ್ಣಾಶ್ರಮಾಚಾರವತಾಂ ವರ್ಣಾಶ್ರಮವತಾಂ ಧರ್ಮ ಏಷ ಆಚಾರ ಲಕ್ಷಣ ಸಏವ ಮದ್ಭಕ್ತಿಯುತೋ ನಿಶ್ರೇಯಸಕರ ಪರಃ. ಇನ್ನೊಂದಿದೆ, ಇತಿ ಸ್ವಧರ್ಮೇನ ನಿಕ್ತ ಸತ್ತೋ ನಿರ್ಜ್ಞಾತ ಮದ್ಗತಿ ಜ್ಞಾನ ವಿಜ್ಞಾನ ಸಂಪನ್ನೋ ವಿರಕ್ತೋ ಸಮುಪೈತಿ ಮಾಂ. ಇತಿ ಸ್ವಧರ್ಮ ನಿರ್ನಿಕ್ತ ಸತ್ವ ನಿರ್ಜ್ಞಾತ ಮದ್ಗತಿ ಜ್ಞಾನ ವಿಜ್ಞಾನ ಸಂಪನ್ನ ವಿರಕ್ತ ಸಮುಪೈತಿ ಮಾಂ. ಈ ರೀತಿ ರೀತಿ ಈ ರೀತಿಯಾಗಿ ಸ್ವಧರ್ಮ ನಿರ್ನಿಕ್ತ ಸತ್ವ ತನ್ನ ಸ್ವಧರ್ಮಾಚರಣೆಯನ್ನು ಮಾಡಿ 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 ನಿರ್ನಿಕ್ತ ಅಂದರೆ ಶುದ್ಧವಾದಂತಹ, ಸತ್ವ ಅಂದರೆ ಮನಸ್ಸು, ಶುದ್ಧ ಮನಸ್ಕನಾಗಿ ವರ್ಣಾಶ್ರಮಾಚಾರವನ್ನು ಪಾಲನೆ ಮಾಡ್ತವ್ರ ಮನಸ್ಸು ಹೇಗಿರುತ್ತೆ? ಶುದ್ಧವಾಗಿರುತ್ತೆ. ಆಮೇಲೆ ನಿರ್ಜ್ಞಾತ ಮದ್ಗತಿ, ನನ್ನ ಗತಿಯ ಸರಿಯಾಗಿ ಅರ್ಥ ಮಾಡ್ಕೊಂಬಿಡು, ಗತಿ ಅಂದರೆ ಜ್ಞಾನ, ನನ್ನ ಮಹಿಮೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಿಡ್ತಾನೆ. ಮೊದಲು ಅಂತಃಕರಣ ಶುದ್ಧಿಯಾಗಬೇಕು, ಶುದ್ಧಿ ಆದರ ಫಲ ಏನೋ ಬ್ರಹ್ಮಜ್ಞಾನ ದೃಢವಾಗಬೇಕು. ಅವ ಜ್ಞಾನ ವಿಜ್ಞಾನ ಸಂಪನ್ನ ಬಂತಲ್ಲ, ಜ್ಞಾನಂ ವಿಜ್ಞಾನ ಸಹಿತ ಏಳನೇ ಅಧ್ಯಾಯ, ಜ್ಞಾನ ವಿಜ್ಞಾನ ಎರಡರಿಂದ ಕೂಡಿದವನಾಗಿ ವಿರಕ್ತ, ಎಲ್ಲದರಲ್ಲೂ ಲೋಕದಲ್ಲಿ ವಿರಕ್ತನಾಗಿ ಬಿಟ್ಟು ಮಾಂ ಸಮ್ಮುಪೈತಿ, ನನ್ನನ್ನು ಸರಿಯಾಗಿ ಹೊಂದ್ತಾನೆ. ಹಿಂದೆ ಹೇಳಿದ್ದೇನು, ಬ್ರಹ್ಮ ಅನಾದ ನನ್ನನ್ನು ಹೊಂತಾನೆ ಅಂತ ಹೇಳಿದ್ರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಇಜಿ ಕೊಟ್ಟು ವಿಷ್ಣು ಅಂತಾಯ್ತು. ಅದಕ್ಕೆ ಬ್ರಹ್ಮ ಶಬ್ದಸ್ಥೆ ವಿಷ್ಣುವೇವ, ಭಾಗವತದ ಉಪಯೋಗವನ್ನು ಗುರುದವರು ಯಾರೂ ಮಾಡಿಕೊಳ್ಳೇ ಇಲ್ಲ, ಅದು ಯಾರೊಬ್ಬರೇ ಮಾಡ್ಕೊಂಡು ಹೇಳ್ತಾರೆ. ಬ್ರಹ್ಮ ಶಬ್ದಸ್ಥೆ ವಿಷ್ಣುವೇವ, ಕೃಷ್ಣ ತಾನೇ ಹೇಳ್ತಾನೆ ನಾನು ಬ್ರಹ್ಮ ನನ್ನ ಹತ್ರ ಬರ್ತಾನೆ ಅಂತ ಹೇಳಿದ. ಇಲ್ಲೂ ಕೂಡ ಮಾಂ ಸಮೂಪೈತಿ ನನ್ನ ಹತ್ರ ಬರ್ತಾನೆ ಅಂತ ಮತ್ತೆ ಹೇಳಿದ. ಇದು ಸಧರ್ಮದ ಫಲಶ್ರುತಿ. ಇವತ್ತು ಧರ್ಮ ಬಿಟ್ಟರು ಅಂದ್ರೆ ಏನರ್ಥ? ಅಂತಃಕರಣ ಹೋಯಿತು ಅಂತ, ಮನಸ್ಸು ಕೆಟ್ಟೋಗುತ್ತೆ ಧರ್ಮ ಬಿಟ್ಟುಬಿಟ್ಟು, ಡಿಸ್ಟರ್ಬ್ಡ್ ಮೈಂಡ್, ಅದಕ್ಕೆ ಸ್ಟ್ರೆಸ್ ಎಲ್ಲ ಡೆವಲಪ್ ಆಗುತ್ತೆ. ಅದಕ್ಕೆ ಒಳ್ಳೆ ಸನ್ಯಾಸ ಮಾಡ್ತಾನೆ, ಒಳ್ಳೆ ಖುಷಿ ಇರುತ್ತೆ, ನಿರ್ಪೂಜೆ ಮಾಡ್ತಾನೆ ಖುಷಿ ಇರುತ್ತೆ, ಅದು ಮಾಡೋದಿಲ್ಲ, ಎಲ್ಲ ತಿಂತಾನಿದೆ, ಮನಸ್ಸು ನಮ್ಮ ನೆಮ್ಮದಿ ಇರೋದಿಲ್ಲ, ಗೊತ್ತಾಯ್ತಾ? ನೆಮ್ಮದಿ ಇರೋದಿಲ್ಲ, ಟೆನ್ಷನ್ನು ಟೆನ್ಷನ್ನು, ಲೈಟ್ ಬಿಲ್ ಕೊಟ್ಟಿಲ್ಲ, ಭಯ ಯಾವಾಗ ಕಟ್ ಮಾಡ್ತಾರೋ ಅಂತ ಭಯ ಅವನಿಗೆ ಆಗಲಿ, ಟೆನ್ಷನ್ ಎಷ್ಟಿದ್ರು ಕೂಡ ಯಾವಾಗ ಹೋಗುತ್ತೋ ನೋಡ್ತಿರ್ತಾರೆ, ಯಾವಾಗ ಮಾಡ್ತೋ ಗೊತ್ತಿಲ್ಲ, ಆ ಥರ ಇವತ್ತು ಸಾಧನ ಬಿಟ್ಟುಬಿಟ್ಟಿದ್ದಾರೆ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಆ ಟೆನ್ಷನ್ ಶುರುವಾಗಿಬಿಡ, ಕೊಟ್ಟುಬಿಟ್ಟಿದ್ರೆ ತೆಗೆದ್ರೆ ಯೋಚನೆ ಇಲ್ಲ, ನಮಗೊಂದು ಫೋನ್ ಮಾಡಿದ್ರೆ ಮತ್ತೆ ಹಾಕ್ತಾರೆ, ನೋಡಿ ರಿಸೀಟ್ ಏನು ಹತ್ರ ಅಂತ ಹೇಳ್ತಾರೆ. ಆತ ಇವತ್ತಿನ ಸಾಕ್ಷ್ಯತೆಯ ಧೈರ್ಯ ಇದೆ, ಅವನಿಗೆ ಧೈರ್ಯ ಇಲ್ಲ. ಇರೋವರೆಗೂ ಪುಣ್ಯ ಅಷ್ಟೇ, ಇನ್ನೂ ತೆಗೆದಿಲ್ಲ ಇನ್ನೂ ತೆಗೆದಿಲ್ಲ ಅಂತ ಕಾಯ್ಕೊತ ಕೂತಿರ್ಬೇಕು. ಇವತ್ತು ತೆಗೆಯೋದು ಗ್ಯಾರಂಟಿ, ಒಟ್ಟು ಡಿಸ್ಕನೆಕ್ಟ್ ಮಾಡೋದು ಗ್ಯಾರಂಟಿ, ಇವರಿಗೆ ಮಾಡಿದ್ರು ವಾಹಿಸಿರೋದು ಗ್ಯಾರಂಟಿ. ಮತ್ತೆ ಅದರಿಂದ ನಾವು ಯಾವಾಗಲೂ ಸ್ವಧರ್ಮ ಅಂಬೋದು ಲೌಕಿಕ ಸ್ವಧರ್ಮ ಹೇಗೋ ಆಧ್ಯಾತ್ಮ ಸ್ವಧರ್ಮಗಳಿವೆ, ಸಂಧ್ಯಾವಂದನೆ ಪೂಜಾದಿಗಳೆಲ್ಲ ಅಂಥ ಸ್ವಧರ್ಮಗಳು. ಅದನ್ನು ಮಾಡದೆ ಹೋಗಿಬಿಟ್ರೆ ಮನಸ್ಸು ಕೆಟ್ಟು ಹೋಗುತ್ತೆ, ಗೊತ್ತಾಯ್ತಾ? ಮನಸ್ಸು ಕೆಟ್ಟು ಹೋದರೆ ಓದು ಬರಹಲ್ಲ ನಿಂತು ಹೋಗ್ಬಿಡುತ್ತಾರೆ. ನಿರ್ಣಿಕ್ತ ಸತ್ವಃ ನಿರ್ಜ್ಞಾತ ಮದ್ಗತಿ, ನನ್ನ ಬಗ್ಗೆ ಒಳ್ಳೆ ಜ್ಞಾನ ಹೊಂದಿಬಿಡ್ತಾನೆ. ಜ್ಞಾನ ವಿಜ್ಞಾನ ಸಂಪನ್ನ, ಕನ್ನಡಿ ಎಲ್ಲ ಸ್ವಚ್ಛ ಹಾಕಿಟ್ಕೋಬೇಕು, ಅದು ಪ್ರತಿಬಿಂಬ ಕಾಣಬೇಕಾದ್ರೆ ಕರಡು ಬರೀ ಕ್ಲೀನಾಗಿ ಉಂಟು ಉಪಯೋಗಿಸ್ಬೇಕು ನಾಳೆ ಅದನ್ನು. ಅದು ಮನಸ್ಸ್ರದ್ಧ ಇದ್ದು ಏನು ಮಾಡೋಕ್ಕೆ ಮುಂದೆ ದೇವರು ತೋರಿಸ್ಬೇಕು. ಕರಡೆಯಲ್ಲಿ ಹೇಗೇನು ಪ್ರತಿಬಿಂಬ ಕಾಣಿಸ್ತದೋ ಇವಳ ವ್ಯತ್ಯಾಸ ಇಷ್ಟೇ, ಕರಡೆಯಲ್ಲಿ ಪ್ರತಿಬಿಂಬ ಕಾಣಿಸ್ತದೆ, ಮನಸ್ಸಲ್ಲಿ ಬಿಂಬ ಕಾಣಿಸ್ತದೆ, ಇಷ್ಟೇ ವ್ಯತ್ಯಾಸ. ಮನಸ್ಸಲ್ಲಿ ಪ್ರತಿಬಿಂಬ ಕಾಣಬಾರ್ದು, ಏನು ಕಾಣಬೇಕಲ್ಲಿ ಬಿಂಬ ಕಾಣದು. ಅದು ಬಿಂಬಮೂರ್ತಿಯ ಧ್ಯಾನ ಮಾಡೋದು ಹಾಗೆ, ಧ್ಯಾನವನ್ನು ಮಾಡು ಬಿಂಬಮೂರ್ತಿಯ, ಎನ್ನ ಬಿಂಬಮೂರ್ತಿಯ ಪೂಜಿಪೇನು ನಾನು. ಶಾಸ್ತ್ರ ಇದೇ ಸ್ವಾರಸ್ಯ ಅಂದರೆ, ಕರಡೆಯಲ್ಲಿ ಕಾಣೋದು ಪ್ರತಿಬಿಂಬ, ಶಾಸ್ತ್ರದಲ್ಲಿ ಕಾಣೋದು ಪರಮಾತ್ಮ ಎಂಬ ಬಿಂಬ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಮನಸ್ಸು ಶುದ್ಧ, ಕರಡೆ ಶುದ್ಧ ಇಲ್ಲದೆ ಹೋಗಿಬಿಟ್ರೆ ಎಣ್ಣೆ ಹಚ್ಕೊಂಡ್ಬಿಟ್ಟಿರ್ತಾರೆ, ಕೈಲಿ ಬಿಟ್ಟುಬಿಡ್ತಾರೆ, ಏನು ನಾನು ಕಾಣೋದೇ ಇಲ್ಲ ಅದರೊಳಗೆ. ಅಕಸ್ಮಾತ್ ಏನೋ ಶಾಸ್ತ್ರ ನೆನಪಾಗ್ಬಿಟ್ಟು ಸತ್ತೆ ಹೋಗಿಬಿಡ್ತಾರೆ, ಕರಡಿನ ಮುಖ ಕಾಣದೆ ಹೋದ್ರೆ ಸತ್ತು ಹೋಗ್ತಾರೆ ಅಂತ ಹೇಳಿಬಿಟ್ರೆ ಸತ್ತೆ ಹೋಗಿಬಿಡ್ತಾರೆ, ಆಟ್ ಫೇಲ್ ಆಗಿಬಿಟ್ರೆ. ಆ್ಯಕ್ಚುಲಿ ಆಗಿರೋದೇನೋ ಎಣ್ಣೆ ಮೆಚ್ಚಿಬಿಟ್ಟಿದ್ದಾರೆ, ತಕ್ಷಣ ಉಳಿದವರು ಏನು ಮಾಡ್ತಾರೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಡ್ತಾರೆ, ಫಸ್ಟ್ ಕ್ಲಾಸಾಗಿ ಕಾಣಿಸುತ್ತೆ ಅಷ್ಟೇ. ನಮ್ಮ ಮನಸ್ಸಿಗೆ ಏನು ಮೆಚ್ಕೊಂಬಿಟ್ಟಿದೆ ಈಗ, ಕಾಮಕ್ರೋಧ ಅದು ಮೆಟ್ಕೊಂಬಿಟ್ರೆ ಹಾಗಾಗ ಅದು ತೆಗಿಬೇಕಾದ್ರೆ ಸುಮ್ಮನೆ ಹೋಗೋದಿಲ್ಲ. ಅದು ಸ್ವತಃಮಾಚರಣೆ ಮಾಡ್ತಾ 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 ಹೋದಂತೆ ಏನಾಗುತ್ತೆ, ಕ್ಲೀನ್ ಆಗ್ತಾ ಬರುತ್ತೆ ಮನಸ್ಸು. ಆಗ ದೇವರು ಕಾಣ್ತಾನೆ, ಜ್ಞಾನ ವಿಜ್ಞಾನ ಸಂಪನ್ನನಾಗಿ ಬಿಡ್ತಾನೆ, ವಿರಕ್ತನಾಗ್ತಾನೆ, ಸೌಪೈತಿ ಮಾಂ ನನ್ನನ್ನು ಹೊಂದಿಬಿಡ್ತಾನೆ. ವರ್ಣಾಶ್ರಮವತಾಂ ಧರ್ಮ ಏಷಃ ಆಚಾರ ಲಕ್ಷಣ ಸಏವ ಮದ್ಭಕ್ತಿಯುತ ನಿಶ್ರೇಯಸಕರ ಪರಃ. ವರ್ಣಾಶ್ರಮವತಾಂ ಧರ್ಮ ಏಷಃ, ವರ್ಣ ಆಶ್ರಮವನ್ನು ಯಾರು ಹೊಂದಿರ್ತಾರಲ್ಲ ಅವರಿಗೂ ಕೂಡ ಇದು ಲಕ್ಷ ಆಚಾರ ಅನ್ನೋ ಧರ್ಮ ಸಂಹಿತೆ ಒಂದು ಕೋಡ್ ಇದು. ಎಲೆಕ್ಷನ್ ಕೋಡ್ ಎಲ್ಲ ಕೋಡ್ ಗೊತ್ತಲ್ಲ, ಸ್ಪಿರಿಚುಯಲ್ ಕೋಡ್ ಇದು. ಅದು ಇದು ಅನುಸರಿಸೇ ನಡೀಬೇಕು. ಆಚಾರ ಅನ್ನೋದೇ ವರ್ಣಾಶ್ರಮ ಹೊಂದಿದವರೆಲ್ಲ ಮಾಡಬೇಕಾಗ್ತದೆ. ವರ್ಣಾಶ್ರಮ ಬಿಟ್ಟಿರ್ಲಿಕ್ಕೆ ಬರೋದಿಲ್ಲ, ಪ್ರತಿಯೊಬ್ಬರು ವರ್ಣಾಶ್ರಮ ಹೊಂದಿರಲೇಬೇಕು. ಆದ್ದರಿಂದ ಆಚಾರ ಲಕ್ಷಣ ಸಏವ ಮದ್ಭಕ್ತಿಯುತ ನಿಶ್ರೇಯಸಕರ ಪರಃ, ಅಂಥವನೇ ನನ್ನಲ್ಲಿ ಭಕ್ತಿ ಉಳಿದವನಾಗಿ ಇರ್ತಾನೆ. ಆ ಧರ್ಮಕ್ಕೆ ಭಕ್ತಿ ಬರುತ್ತೆ, ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ. ನಿಶ್ರೇಯಸ್ ಅಂದರೆ ಮೋಕ್ಷ, ನಿಶ್ರೇಯಸಕರ ಮೋಕ್ಷ ಸಾಧಕ ಅಂತ ಅರ್ಥ. ಮೋಕ್ಷ ಸಾಧಕವಾಗ್ತಕ್ಕಂಥದ್ದು ಸ್ವಧರ್ಮಾಚರಣೆ ಧ್ಯಾನದ್ವಾರ ಆಗೋದ್ರಿಂದ ಯಾರೂ ಧರ್ಮಾಚರಣೆ ಬಿಡಬಾರದು ಅಂತ ಹೇಳಿದ್ದ. ಭಕ್ತಿರೇವ ಪರೋಪ್ರೀತಿ ಸಾಧನ ವರ್ಣಾದಿ ವಿಹಿತ ಧರ್ಮವೂ ಭಕ್ತಿ ಸಂವಲಿತ ಇವೈತಿ ಭಾವೇನಾಹ. ಆಗ ಒಂದು ಪ್ರಶ್ನೆ ಹಾಕ್ಕೊಂಡ್ರು, ಸರಿ ಹಾಗಿದ್ರೆ ಭಕ್ತಿ ಭಾರಿ ದೊಡ್ಡದು ಅಂದಮೇಲೆ ಬರೀ ಭಕ್ತಿ ಮಾಡ್ತೇವೆ, ವರ್ಣಾಶ್ರಮ ಧರ್ಮ ಯಾಕೆ ಮಾಡಬೇಕು ಅಂದರೆ, ವರ್ಣಾಶ್ರಮ ಧರ್ಮ ಆಚರಣೆ ಮಾಡೋದು ಏನದು, ಭಕ್ತಿನ ತೋರಿಸುತ್ತೆ. ಗೊತ್ತಾಯ್ತಾ? ಏನು ಸಾರ್ ಏನು ಕಾಲೇಜ್ ಅಂದರೆ ಪಂಚಪ್ರಾಣ, ನನಗೆ ದಿವಸ ಲೇಟಾಗಿ ಹೋಗ್ತೀನಿ, ಏನು ಅರ್ಥ ಅದಕ್ಕೆ? ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಬಾಯಲ್ಲಿ ಮಾತ್ರ ಹೇಳ್ತಿರೋದೇ ಕೆಲಸ, ಆಮೇಲೆ ಏನು ಮಾಡ್ತಿರೋದು, ಆಮೇಲೆ ಏನು ಮಾಡ್ತಿರೋದು, ಎಲ್ಲ ಇರ್ರೆಗ್ಯುಲರ್ ಸುಳ್ಳೋದು. ಅದು ರೆಗ್ಯುಲರ್ ಹೇಳ್ತಾರೆ, ನೀವು ಓದಿನ ಬಗ್ಗೆ ಆಸಕ್ತಿ ಇಲ್ಲ ಅಂತ. ನೋಡಿ ಹಾಗೆಲ್ಲ ಅನ್ಬೇಡಿ, ಓದ್ಕೊಂಡ್ರೆ ಪಂಚಪ್ರಾಣ ನನಗೆ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಹಾಗಿದ್ರೆ ಉತ್ತರ ಇಲ್ಲ ಅಲ್ಪಜಿತ್ಯಾಗ. ಅಂದರೆ ಯಾವಾಗ ಒಳಗಿರೋ ಮನಸ್ಸಿನ ಭಾವನೆ ನಮಗೆ ಗೊತ್ತಾಗೋದು ಯಾವಾಗ, ಬಾಹ್ಯದ ಚಟುವಟಿಕೆಗಳಿಲ್ಲ. ಅದಕ್ಕೇನೆ ಇವತ್ತು ವರ್ಣಾಶ್ರಮಾಚಾರರು ಸರಿಯಾಗಿ ಆಚರಣೆ ಮಾಡಿದರೆ ದೇವರಲ್ಲಿ ಭಕ್ತಿ ಇದೆ ಅಂತ ಪ್ರೂವ್ ಮಾಡಿದಾಗ ಅಂತ ಅರ್ಥ. ಆ ನಿಶ್ರೇಯಸಕರ ಪರಃ ಏತತ್ತೇಭೀತಂ ಸಾಧು ಭವಾನ್ ಪೃಚ್ಛತಿ ಯಚ್ಚ ಮಾಂ ಯಥಾ ಸ್ವಧರ್ಮ ಸಂಯುಕ್ತೋ ಭಕ್ತೋ ಮಾಂ ಸಮೀಯಾತ್ ಪರಂ. ಭಕ್ತಿರೇವ ಪರ ವರ್ಣಾದಿ ವಿಹಿತ ಧರ್ಮೋಪಿ ಭಕ್ತಿ ಸಂವಲಿತ ಏವೇತಿ ಭಾವೇನ. ವರ್ಣಾಶ್ರಮ ಧರ್ಮಾಚರಣೆ ಮಾಡ್ತಿದ್ರೆ ಭಕ್ತಿ ಬರುತ್ತೆ, ಭಕ್ತಿ ಇದ್ದರೆ ವರ್ಣಾಶ್ರಮ ಧರ್ಮ ಮಾಡಕ್ಕೆ ಬರುತ್ತೆ. ಮತ್ತೆ ಭಕ್ತಿಯಿಂದ ಕೆಲಸವನ್ನು ಮಾಡ್ತಾರೆ. ಉಪಸಂಹರತಿ, ಯಾರೋ ರಾತ್ರಿ 12 ಗಂಟೆಗೆ ಬರ್ತಾರೆ, ಬಾಗಲೇ ತೆಗೆಯೋದಿಲ್ಲ, ಇದಿಷ್ಟ ಗೊತ್ತು ಗೊತ್ತಿಲ್ಲ, ಬೈರು ಕಳಿಸ್ಬಿಡ್ತಾರೆ, ಮನೆ ಮಗನೇ ಬರ್ತಾರೆ, ಇನ್ನೂ ಬತ್ತು ಬಾಗಿಲು ತೆಗೆದು ಇದನ್ನು ಮಾಡಿ ಎಲ್ಲ ಅಡುಗೆ ಆಗಿ ಮತ್ತೆ ಅಡುಗೆ ಇಟ್ಟು ಎಲ್ಲ ಮಾಡ್ತಾರೆ. ಉಳಿದ ಭಿಕ್ಷುಕರು ಬಂದಾಗ ಅಡುಗೆ ಇರ್ತಾರೆ, ಮತ್ತೆ ಇರೋ ಅಡುಗೆ ಹಾಕಿದರೆ ಪುಣ್ಯ ಹಾಕೋದಿಲ್ಲ, ಅದು ಯಾಕೆ ಸಂಬಂಧ ಇಲ್ಲ, ನಮ್ಗೆ ಬೇಕಿಲ್ಲ. ಪ್ರೀತಿ ಹೇಗೆ ತೋರಿಸ್ತಾರೆ ಅಂತ ಹೊತ್ತಿನಲ್ಲಿ ಮಾಡ್ತಾನೆ ಸ್ಪೆಷಲ್ ಆಗಿ. ಅದೇ ರೀತಿ ದೇವ್ ಜ್ವರ್ಣಾಶ್ರಮ ಅಂದರೆ ಏನದು, ದೇವರ ಪ್ರೀತಿ ತೋರಿಸ್ತಕ್ಕಂಥ ಸಾಧನೆ ಅದು. ಬಂದವರು ಭಾರಿ ಬಂದರೆ ಭಾರಿ ಪ್ರೀತಿ ಅಂತ ಹೇಳೋದು, ಮರಿಕೊಂಡಿದ್ದು ಹಾಚಿ ಕೊಟ್ಬಿಡೋದು, ಪಾಪ ಯಾವಾಗ ಬಂದೆ ಎಲ್ಲಿಂದ ಬಂದೆ ಕೇಳೋದೇ ಇಲ್ಲ. ಈ ಕಂಡು ನೀವು ಕಂಡು ನೀವು ಬಂದರೆ ನಮ್ಮ ಭಾಗ್ಯ ಅಂತ ಬೇರೆ, ಮತ್ತೆ ಬಾಯಿ ಹೇಳ್ತಿರೋದು ಬಂದು ಪರಮ ಭಾಗ್ಯ ಎಷ್ಟು ಜನರು ಪುಣ್ಯ ಮಾಡಿದ್ದು ಅಂಬೋದು ಮರ್ಕೊಂಬಿಡ್ರಿ ಅಂದರೆ ಎಷ್ಟು ಬರುತ್ತೆ ಅವನಿಗೆ, ಏನು ಮಾಡಬೇಕು? ಭಕ್ತಿ ಹೇಗೆ ಗೊತ್ತಾಗುತ್ತೆ? ಕಷ್ಟ ಮರ್ಕೊಂಡು ಅವನು ಎದ್ದು ಅನುಕೂಲ ಮಾಡಿಕೊಟ್ಟು ಎಷ್ಟು ಖುಷಿಪಟ್ಟರೆ ಅವಾಗ ಅವು ಸರಿ ಅಂತ ಅನ್ನಿಸ್ತದೆ. ಅದನ್ನು ದೇವರಲ್ಲಿ ಭಕ್ತಿ ಹಾಗೆ ತೋರಿಸ್ಬೇಕು. ನಾವು ವರ್ಣಾಶ್ರಮ ಧರ್ಮ ಬಿಟ್ಟರೆ ಭಕ್ತಿ ಇಲ್ಲ ಅಂತ ಅರ್ಥ. ಏನ್ ಮಾಡಿದ ಅಧರ್ಮ ಅದು ಕಟ್ಟು ಹಾಗೆ ನಿಮ್ಮ ಪ್ರಕಾರ ಹೇಗಾಗ್ತದೆ ಅಂತ ಕೇಳಿದರೆ ಗೊತ್ತಾಯ್ತಾ, ನಿಮ್ಮ ಪ್ರಕಾರ ಕಳ್ಳನಿಗೆ ಬಾಗಿಲು ಹೊಡೆಯೋ ಧರ್ಮ ಅಂತ ತಿಳ್ಕೊಂಡ್ರೆ ಹಾಗೋ ಹಾಗೆ ಧರ್ಮನಾದ ನಿಷಿದ್ಧ ಧರ್ಮ ಗೊತ್ತಾಯ್ತಾ, ಮಾಡಬಾರ್ದು. ಆರ್ಥ ರಾಹು ಏನು ಮಾಡಬಾರ್ದಾಗಿತ್ತು, ಅವ್ನು ಮಾಡಿದ್ದು ಎಲ್ಲಿಂದ ಶುರು ಮಾಡಿದೆ ಧರ್ಮ ಮಾಡಲಿಕ್ಕೆ, ಅವನು ಅಮೃತ ಸಿಗಬೇಕು ಅಂತ ಶಿಫ್ಟ್ ಮಾಡಿದೆ ಶುರು ಮಾಡಿದೆ. ದೇವತೆಯ ವೇಷದಲ್ಲಿ ಕೂತ ಕೈ ಚಾಚಿದ ಕುಡಿದ ಎಲ್ಲ ಮೋಸ 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 ಅದೇ ಕಂಟಿನ್ಯೂ ಮಾಡ್ತಿದ್ದ. ಅರ್ಥ ಆಯ್ತಾ ಈಗ ಎಂದು ಹಾಗೆ ಮಾಡಬಾರ್ದು. ಇವತ್ತು ಪೊಲೀಸರು ಕಳ್ಳನ ಹಿಡಿದು ಬಿಡ್ತಾನೆ, ಯಾಕೆ ಹೇಳಿದ್ರೆ ನನ್ನ ಸೋದರ ಮಾಡ್ತಾನೆ, ನಾನು ಕಳ್ತಾನೆ ನನ್ನ ಸೋದರ ಮಾಡಿ ಏನು ಮಾಡ್ಬೇಕು ಅವನು ಅನ್ಬೋದ ಅವನು ಅನ್ಲಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಆ ರೀತಿ ಅವ್ರು ಸಾರ್ ಈಗ ಹೇಳ್ಬೋದು, ನಮ್ಮಪ್ಪ ಕಳ್ಳ, ನಮ್ಮ ತಾತ ಕಳ್ಳ, ಮುತ್ತಾತ ಕಳ್ಳ, ವಂಶ ಪಾರಂಪರ್ಯ ಧರ್ಮ ನಮ್ಮದು ಅಂತ ಹೇಳಿದರೆ ಚಪ್ಪಾಳೆ ಹಾಕ್ತಾರೆ ಯಾರು, ನಿಮ್ಮ ವಂಶ ಪಾರಂಪರ್ಯ ಕಳ್ಳರ ವಂಶ ಅಂತ ಕರೀತಾರೆ, ಹೋಗ್ತಾರೆ. ಒಬ್ಬ ಕಳ್ಳರ ವಂಶ ಇರ್ಬೋದೇ ಹೊರತು ಅದಕ್ಕೆ ಬೆಲೆ ಇಲ್ಲ. ಆದರೆ ಇದು ನಾವು ಧರ್ಮಾಚರಣೆ ತಾತ ಮುತ್ತಾತ ಮಾಡಿದ್ದಾದ್ರೆ ಅವು ಭಾರಿ ಗ್ರೇಟ್ ಅಂತ ಹೇಳ್ತಾರೆ. ಅದು ಆದ್ದರಿಂದ ರಾಹುನ್ ಧರ್ಮ ಅಲ್ಲ ಅರ್ಥ, ಇನ್ನೊಬ್ರು ಪೀಡಿಸೋ ಧರ್ಮನ ಧರ್ಮ ಅಲ್ಲ. ಯಾರು ಹೇಳಿದರು? ಅಲ್ಲ ಅಲ್ಲ ಅಲ್ಲ, ಅದರಿಂದ ಬಂತದು. ಹಾಗಿದ್ರೆ ನ್ಯಾಚುರಲ್ ಜ್ಯೂಸ ಗ್ರಹಣ ಆಗಿ ಬರೋದೇನು ಹಾಗಿದ್ರೆ? ನ್ಯಾಚುರಲ್ ಆಗೋದು ಅಂದರೆ ಜ್ಯೂಸ ಬರ ಅಥವಾ ವರ್ಷಕ್ಕೆ ಅದೇ ದಿವಸ ಯಾಕೆ ಬರಲ್ಲ ಮತ್ತೆ ಗ್ರಹಣ? ನ್ಯಾಚುರಲ್ ಅಲ್ಲ ಅದು. ಅರ್ಥ ಆಯ್ತಾ? ವ್ಯತ್ಯಾಸ ಆಗುತ್ತೆ ಗತಿಗಳಲ್ಲಿ. ಅದು ಗತಿ ವ್ಯತ್ಯಾಸ ಆಗಿದ್ದ ಕಾರಣ ಏನು? ಕೊಟ್ಟ ಶಾಪ ಅದರಿಂದ ಬಂದಿದೆ. ಅರ್ಥ ಆಯ್ತಾ? ಅದರಿಂದ ನ್ಯಾಚುರಲ್ ಅಲ್ಲ. ಕೆಲವು ವಿಷಯ ನ್ಯಾಚುರಲ್ ಆಗಿದ್ದರೆ ಅದೇ ರೀತಿ ಅದೇ ಕಾಲಕ್ಕೆ ಅದೇ ನಡೀತಿರ್ಬೇಕು, ಮತ್ತೆ ನಡೀತಾ ಇಲ್ಲ. ಹಾಗೆ ಗ್ರಹಣಗಳು ಎಷ್ಟೆಷ್ಟು ಚೇಂಜ್ ಆಗುತ್ತೆ ಗೊತ್ತಲ್ಲ. ಕೆಲವು ವರ್ಷ ಗ್ರಹಣನೇ ಇರೋದಿಲ್ಲ, ಗತಿಯಾಗಿ ಬಂತ ಆಗಿದ್ರೆ ಅದು ಧರ್ಮ ಅಂತ ಕರೆಯೋದಿಲ್ಲ. ಇಬ್ಬರು ಬರ್ತ ನಮ್ಮಲ್ಲಿ ನೋಡಿ ಕೆಲಸ ಇರ್ತದೆ. ಧರ್ಮಗಳು ಹೇಗೆ ಬರುತ್ತೆ ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಬರ್ತಾರೆ, ಲೈಟ್ ಬಿಲ್ ಕಲೆಕ್ಷನ್ನೇ ಬರ್ತಾರೆ, ಅದು ಧರ್ಮ. ಅದು ಅವ್ರು ಬಂದ ಪಾಲು ತೆಗೆದಿರಬೇಕು, ಇದು ಮಾಡಬೇಕು, ಇಸ್ಕೋಬೇಕು, ಎಲ್ಲ ಮಾಡಬೇಕು, ಧರ್ಮ ಅದು. ಆ ಗುಂಡಾಗಳು ಬರ್ತಾರೆ, ಬೇರೆ ಮಧ್ಯೆ ಕಲೆಕ್ಷನ್ ಅವರು ಬರ್ತಾರೆ ಬಂದ್ಬಿಟ್ಟು ಎಲ್ಲ ಅಂಗಡಿಗಳಿಗೆ ಇಷ್ಟು ಕೊಡಬೇಕು ಅಂತ ಬರ, ಅದು ಧರ್ಮನ. ಅದು ಕೊಡ್ಬೇಕಾದ್ರೆ ಏನು ಮಾಡ್ತಾರೆ ಅದನ್ನು? ಅವರು ಕೊಡ್ತಾರೆ, ಬಿಡೋದಿಲ್ಲ. ಏನಂತ? ಯಾವ ಸಾಯ್ತಾರೋ ಪಾಪ ಇಷ್ಟ, ಎಷ್ಟು ಓಡಾಡಿಸ್ತಾರೋ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅಲ್ಲಿ ಧರ್ಮನ ಅದು. ಕೆಲವರಿಗಂತೂ ರೈಟ್ ಇದ್ದಾಗೆ, ರೇಟ್ ಇದ್ದಾಗೆ ಒಂದನೇ ತಾರೀಕು ಬಂತಷ್ಟು ಇನ್ನೂ ಕೊಟ್ಟಿಲ್ಲರೇ ಅಂತ ಜೋರು ಮಾಡಿದ್ರು. ಬಕಾಸುರ ಹಾಗೆ ಮಾಡಿಕೊಂಡಿದ್ದ ಅವನು ಬಕಾಸುರ. ಇನ್ನೂ ಲೇಟ್ ಆಯ್ತಲ್ಲ ಬ್ರಾಹ್ಮಣ ಕಳಿಸು, ಅದು ಬೇರೆ ಲಜ್ಜ ತಗೊಂಡು ಲೇಟ್ ಬೇರೆ, ಅದು ಕೂಡ ಇನ್ನೂ ಎಷ್ಟು ಅನ್ಯಾಯ. ಅದನ್ನೆಲ್ಲ ನಾವು ಆ ರೀತಿಯಾಗಿ ಧರ್ಮದ ಸೋಗು ಬಂದುಬಿಟ್ಟಿದ್ದೇವೆ. ಇವತ್ತೇನಾಗಿದೆ? ಆ ಬೀಚ್ಗೆ ಹೋಗೋ ಧರ್ಮ ಒಪ್ಪಿಟ್ಬಿಡ್ತೇವೆ. ಸನ್ಯಾರ ಧರ್ಮ ಯಾಕೆ ಬಿಟ್ಟು ಹೇಗಿದ್ರೆ ಅದಿಲ್ಲ. ಅರ್ಥ ಆಯ್ತಾ? ಮಕ್ಕಳು ಆಫೀಸ್ಗೆ ಗೊತ್ತಾಗುತ್ತೆ ಅಂದರೆ ನಮ್ಗೆ ಅರ್ಥ ಆಗುತ್ತೆ, ಸ್ಕೂಲಿಗೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ, ಸನ್ಯಾವನಿಗೆ ಅರ್ಥ, ಅವ್ರಿಗೂ ಅರ್ಥ ಆಗಲ್ಲ, ಇವರಿಗೂ ಅರ್ಥ ಆಗುತ್ತೆ. ತಪ್ಪಲ್ವಾ ಅದೊಂದು? ಆದರೆ ಅದು ಧರ್ಮ ಅಲ್ಲ, ಅದು ತಪ್ಪಾಗಿಬಿಡುತ್ತೆ. ಇವತ್ತು ತುಂಬ ಜನಗಳು ಮಾಡ್ಕೊಂಡ್ರೆ ಹಾಗೆ, ನಮ್ಮ ಹುಡುಗ ಓದ್ತಾರೆ ಸಂಧಾನ ಮಾಡಲ್ಲ, ನಮ್ಮ ಹುಡುಗ ಕೆಲಸ ಮಾಡ್ತಾರೆ ಸಂಧಾನ ಮಾಡಲ್ಲ, ನಮ್ಮ ಹುಡುಗ ರಿಟೈರ್ ಆಯಿತು ಯಾವುದೋ ಸಂಧಾನ ಮಾಡಲ್ಲ, ಕೆಲಸ ರಿಟೈರ್ ಆಯಿತು ಆಗ ಸಂಧಾನ ಮಾಡೋದಿಲ್ಲ. ಏನು ಮಾಡಬೇಕು ಈಗೆಲ್ಲ? ಏನು ಮಾಡಬೇಕು ಅಂದರೆ ತಪ್ಪಾಗಿಬಿಡು, ಸ್ವಧರ್ಮ ಅಂತ ಕೇಳಲಿಕ್ಕೆ ಬರೋದಿಲ್ಲ. ಅದು ಅಂದರೆ ನಾವು ತಿಳ್ಕೊಂಡಿದ್ದು ಸ್ವಧರ್ಮ ಆಗೋದಿಲ್ಲ, ಪ್ರಿಸ್ಕ್ರೈಬ್ಡ್ ಆಗಬೇಕು. ಗೊತ್ತಾಯ್ತಾ? ಓದಿದ ಪುಸ್ತಕನೇ ಟೆಕ್ಸ್ಟ್ ಬುಕ್ ಅಲ್ಲ, ಪ್ರಿಸ್ಕ್ರೈಬ್ಡ್ ಆಗಿದ್ದು ಮಾತ್ರ ಟೆಕ್ಸ್ಟ್ ಬುಕ್. ಅದು ದೇವ್ರು ಹೇಳಿದ ಧರ್ಮನೇ ಹೊರತು ರಾಹು ಅದನ್ನು ಹೇಳಿಲ್ಲ, ಅದ್ರ ಧರ್ಮ ಆಗಲು ಸಾಧ್ಯತೆ ಇಲ್ಲ. ಅದು ಅದನ್ನು ಹೇಳೋದು ಅವನಿಗಲ್ಲ, ಅದು ಹಿಂದೆ ಬಂದಿದೆ ಈಗಾಗಲೇ. ರಾಹುಗಲ್ಲ, ಅದು ರಾಹುನೊಳಗೆ ದೇವತೆಗಳಿದ್ದಾರೆ ಅವರಿಗೆ, ಅದು ಅದು ಹೇಳಿದ್ದಾರೆ. ಅದು ನಿಮ್ಮ ಪ್ರಶ್ನೆ ಯಾವಾಗ ಬರ್ತಿತ್ತು ಅವರಿಗೆ ಪೂಜೆ ಮಾಡೋದ್ರೆ ಅವಾಗ ಪ್ರಶ್ನೆ ಬಂದಿರ ತಪ್ಪದು. ಅದಕ್ಕೆ ಒಂದು ಆಗ್ರಹ ಹೋಮ ಅವೈಷ್ಣವ್ರ ಕೈಯಲ್ಲಿ ಮಾಡಿಸ್ಬಾರ್ದು. ಆ ರಾಹು ಕೊಟ್ಟುಬಿಡ್ತಾರೆ ಆಹುತಿಯವರು, ಇನ್ನೂ ಸ್ಟ್ರಾಂಗ್ ಆಗ್ತಾರೆ, ಮತ್ತಿಗಿಂತ ಜಾಸ್ತಿ ಕಾಡ್ತಾನೆ. ಗೊತ್ತಾಯ್ತಾ? ಸ್ಟ್ರೆಂತ್ ಬಂತಲ್ಲ, ಒಳಗೆ ಬಂದು ಕಳ್ಳನಿಗೆ ಚಾಕು ಕೈಯಲ್ಲಿ ಕೊಟ್ಟಾಗ್ತದೆ, ನಮ್ಮದೇ ಒಳವರು ಕೊಟ್ಟು ಕೈ ಮುಕ್ಕೊಂಡಾಗ್ತದೆ ಅಷ್ಟೇ. ಅದಕ್ಕೆ ಅವೈಷ್ಣವ ಆದರೆ ಸ್ವಲ್ಪ ಬೆರೀತಾರೆ ಆ ಮಾತನ್ನು. ಅವೈಷ್ಣವರು ಕೂಡ ಆಹುತಿಯಿಂದ ರಾಹು ದಷ್ಟಪುಟ್ಟನಾಗ್ತಾನೆ ಇನ್ನೂ ಕೂಡ ಅಂತ ಹೇಳ್ತಾರೆ. ಅದು ವೈಷ್ಣವ ಪುರೋಹಿತರ ಆಗಬೇಕು ಅದಕ್ಕೆ. ಮತ್ತು ವೈಷ್ಣವ ಪುರೋಹಿತರಿಗೂ ಅದು ಗೊತ್ತಿರೋದಿಲ್ಲ. ಯಾಕೆ? ತಾತ್ಪರ್ಯ ಓದೋರಿಗೆ ಗೊತ್ತಾಗಲ್ಲ. ಅದು ಅವರು ತಾತ್ಪರ್ಯ ಅಂದರೆ ಏನು, ಯಾವ ಪ್ರಾಣಿ ಅಂತ ಕೇಳೋ ಜನ ಅವರು ಅಂದಮೇಲೆ ಏನು ಓದಿರ್ತಾರೆ? ಸಾಧ್ಯತೆಯೇ ಇಲ್ಲ. ಸೊ ತಾತ್ಪರ್ಯ ಓದೋದೇ ಇದು ಎಂಟ್ರಿ ಆಗಬಾರ್ದು. ಪೌರೋಹಿತ್ಯ ಪ್ರವಚನ ಯಾವುದಕ್ಕೂ ನೋ ಎಂಟ್ರಿ. ಲೈಸೆನ್ಸ್ ಸಿಗೋದು ಯಾವಾಗ? ಮಹಾಭಾರತ ತಾತ್ಪರ್ಯ ಓದಿದ ಮೇಲೇ. ಎಷ್ಟೋ ಜನ ಆಚಾರ್ಯರು ಹೇಳ್ತಿರ್ತಾರೆ, 90 ವರ್ಷದವರು ಸಿಕ್ಕಿದ್ರು ಆಚಾರ್ಯರೇ, ಇವತ್ತವರೆಗೂ ತಾತ್ಪರ್ಯ ಓದಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಪಾಪ ಅವ್ರು ಏನು ಹೇಳ್ಬೇಕು, ಇವತ್ತಿನವರೆಗೂ ಓದಿಲ್ಲ ಅಂತ ಹೇಳ್ತಾರೆ. ಎಷ್ಟು ತಪ್ಪು ಎಂದು ದೊಡ್ಡ ಲ್ಯಾಪ್ಸ್ ಆಯ್ತು, ಲೆಕ್ಕ ಆಯಿತು ತಪ್ಪದು. ಇವತ್ತು ನಮ್ಮಲ್ಲಿ ದೋಷ ಇದೆ. ಪ್ರಾರ ಬಂದ ತಕ್ಷಣ ಹೊಟ್ಟೆ ಪುರೋಹಿತರು ಬಂದಿರ್ತಾರೆ, ಎಷ್ಟೋ ಜನ ದೊಡ್ಡದವ್ರನ್ನ ಕರೆಸಿಬಿಡ್ತಾರೆ, ಹೋಮ್ ಮಾಡ್ತಿರ್ಬೇಕಾರೆ ಕೂತ್ಕೊಂಡು ಎದ್ದು ಹೋಗ್ಬಿಡ್ತಾರೆ. ಪುರೋಹಿತರುಗಳು ಏನೇನು ಓದಿದ್ದೆ ಫಸ್ಟ್ ಕೇಳಬೇಕು, ಸಿಕ್ಕಾಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಟೈಮ್ ಯಾರು ಬರೋದಿಲ್ಲ ಆಗಿಲ್ಲ, ಅವ್ರು ಬರ್ತಾರೆ ಬರೋದಿಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ. ಫಸ್ಟ್ ಕೇಳ್ತಾರೆ, ಫಸ್ಟ್ ಏನೇನಾಗಿದೆ ನಿಮಗೆ, ಹೋಮ ಮಾಡಿಸಿದ್ರೆ ಅಬ್ಸರ್ವ್ ಮಾಡಬೇಕು, ಈಗ ಮಾಡಿಸಿದ್ರೆಲ್ಲ ತಪ್ಪಲ್ವೇ ಇದು ಒಂದು, ಯಾಕೆ ಮಾಡಿಸಿದ್ರಿ? ದೊಡ್ಡವ್ರು ಯಾತಕ್ಕೆ ಕರೀತಾರೆ ಗೊತ್ತೋ, ಹೋಮ ಅವನಗಳಿಗೆಲ್ಲ ಅಬ್ಸರ್ವ್ ಮಾಡಿ ಅಂತ ಹೇಳಿ. ಇವರೆಲ್ಲ ಏನಾಗ್ತಾರೆ, ಕೇರ್ಫುಲ್ ಆಗಿಬಿಡ್ತಾರೆ. ಇನ್ಸ್ಪೆಕ್ಷನ್ ಅಂತಷ್ಟು ಕೇರ್ಫುಲ್ ಆಗ್ತಾರಲ್ಲ ಆ ಥರ. ಎಷ್ಟೋ ಜನ ಹಾಗೆ ಬಂದವರು ಇದ್ದಾರೆ, ಬಂದು ಕೇಳ್ತಾರೆ ಹೋಮಕ್ಕೆ, ಹೋಮ ಅನೌನ್ಸ್ ಮಾಡಿಬಿಟ್ಟಿರ್ತಾರೆ, ಅವಾಗ ಪುರೋಹಿತರು ಇನ್ಸ್ಪೈರ್ಡ್ ಇರ್ತಾರೆ, ಮನೆಗೆ ಬಂದು ಕೇಳಿದವರು ಇದ್ದಾರೆ, ನಾಳೆ ಬರ್ತೀರಾ ಅಂತ ಕೇಳ್ತಾರೆ. ಬರ್ತೀರಿ ಅಂತ ಹೇಳಿ ಗ್ಯಾರಂಟಿ ಬರ್ತೀರಾ ಅಂತ ಕೇಳ್ತಾರೆ. ಹೌದು ಅಂದರೆ ಹಾಗಿದ್ದರೆ ನನಗೆ ಬೇರೆ ಕೆಲಸ ಇದೆ ಬರೋದಿಲ್ಲ, ಅದು ಆ ಥರ ಮಾಡಿದವರಿದ್ದಾರೆ ಬರೋದಿಲ್ಲ ಬರೋದಿಲ್ಲ ಅದೆಲ್ಲ ಭಾರಿ ಖುಷಿಯಿಂದ ಹೋಗಿಬಿಡ್ತಾರೆ ಹೋಗ್ಬೇಕಾದ್ರೆ. ಯಾಕೆ ಗೊತ್ತಾಯ್ತು? ಆ್ಯಕ್ಚುಲಿ ನಡೆದಿರೋದು ಹೇಳ್ತಾರಂತ, ಆದರೆ ಅವ್ರಿಗೆ ಇದಿರ್ತದೊಂದು ಗಿಲ್ಟ್ ಇರ್ತದೆ, ಬರದೆ ಹೋಗಿಬಿಟ್ರೆ ಭವಾನೋ ಅಂತೇಳಿ ವಾಯಷ್ಟು ತಿಳಿದು ನಡೀತದೆ. ಗೊತ್ತಾಯ್ತಾರೆ, ಬಂದರೆ ಪ್ರಾಬ್ಲಮ್ ಬರ್ತದೆ ಮತ್ತೆ. ಅರ್ಥ ಆಯ್ತಾ? ಈಗ ತುಂಬ ಇದು ಯಾತಕ್ಕೆ ಯಾವುದೇ ಸಮಾರಂಭಕ್ಕೆ ದೊಡ್ಡವ್ರನ್ನ ಕರೆಸ್ಬೇಕು ಅಂದರೆ ಅವ್ರು ಅಬ್ಸರ್ವ್ ಮಾಡಿದ್ರೆ ಇವ್ರು ಪ್ರಿಪೇರ್ ಆಗಿ ಬರ್ತಾರೆ ಸರಿಯಾಗಿ. ಅರ್ಥ ಆಯ್ತಾ? ಪ್ರಿಪೇರ್ ಆಗಿ ಅಧ್ಯಕ್ಷ ಒಬ್ಬರಿಂದ ಪ್ರಿಪೇರ್ ಆಗಿ ಬರ್ತಾರೆ, ಯಾರು ಇಲ್ಲ ಪ್ರಿಪೇರ್ ಆಗಿ ಬರೋದಿಲ್ಲ, ಯಾರು ಇಲ್ಲ ಅದ್ರ ಬಿಡ ಹೇಳಿದ್ದೆ ಆಟ ಅಂದ್ಬಿಡ್ತಾರೆ, ಮಾಡಿದ್ದೇ ಆಟ. ಅದಕ್ಕೆ ಆ ಥರ ಹಿಂದೆ ದೊಡ್ಡವ್ರ ಫಂಕ್ಷನ್ಗೆ ಕರೆಸೋ ಕಾರಣ ಆಗಿತ್ತು. ಯಾವುದೇ ಕಾರಣ ಮದುವೆ ಆಗಲಿ ಇದಾಗಲಿ ಆಗಲೇ ಆಗಲಿ ಮದುವೆಗಿಂತ ಮುಂಚೆ ಇನ್ವಿಟೇಷನ್ ಯಾಕೆ ಕೊಡ್ತಾರೆ ಹೇಳಿ ನೋಡಂತೆ. ಬರೀ ಬರೀ ಅಲ್ಲ, ಕೊಟ್ಟ ತಕ್ಷಣ ಎಲ್ಲರೂ ಅವು ಇವರ ಏನ್ರಿ ಎಂಥವ್ರು ಗೊತ್ತಾ ಅಂತ ಹೇಳಿಬಿಡ್ತಾರೆ. ಯಾರು ತಕ್ಷಣ ಕ್ಯಾನ್ಸಲ್ ಮಾಡ್ಬೋದು, ಅನೌನ್ಸ್ ಮಾಡಿಬಿಟ್ಟು ಏನಾಗುತ್ತೆ ಅಂತ ಕೇಳಿದ್ರೆ ಗುಟ್ಟು ಹೊರಗೆ ಬಂದುಬಿಡ್ತಲ್ಲ, ಅದು ಎಲ್ಲಿಂದ ಅಡ್ವಾನ್ಸ್ ಮಾಡ್ತಾರೆ ಎಲ್ಲರಿಗೆ ಟೈಮ್ ಸಿಗುತ್ತೆ ಹೇಳೋದಕ್ಕೋಸ್ಕರ. ಇವತ್ತು ಮದುವೆ ಆದಮೇಲೆ ತಿಳಿಸ್ತಾರೆ ಏನು ಮಾಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಮೊದಲು ಇನ್ವಿಟೇಷನ್ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಅದು, ಓಪನ್ ಪೇಪರ್ ಕಾಲ್ಫರ್ ಮಾಡ್ತಾರೆ. ಯಾತಕ್ಕೆ ಕಾನ್ಫರ್ಮ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಇದ್ರೆ ಅದನ್ನ ಇಲ್ಲೇಗಲ್ಲ ಅಪಾಯಿಂಟ್ಮೆಂಟ್ ಇಲ್ಲೀಗಲ್ಲಿ ಒಪ್ಕೊಳ್ಳೋದಿಲ್ಲ. ಇಂಟರ್ವ್ಯೂ ಆಗಬೇಕು, ರಿಟರ್ನ್ ಎಲ್ಲ ಪ್ರೊಸೆಸ್ ಪ್ರಕಾರ ಆಗಬೇಕು. ಅವು ಎಲ್ಲ ಸ್ಟೇಜಲ್ಲೂ ಕೂಡ ಫಿಲ್ಟರ್ ಆಗ್ತಾ ಬರ್ತಾನೆ, ಆಗ ಅಥೆಂಟಿಕ್ ಅನ್ನೋ ಅಪಾಯಿಂಟ್ಮೆಂಟ್ ಆಗುತ್ತೆ. ಈ ಮದುವೆ ಮುಂಜೆಗಳು ಹಾಗೆ ಅನೌನ್ಸ್ ಮಾಡೋದು ಎಲ್ಲ ಮಾಡೋ ಉದ್ದೇಶ ಹಾಗೆ, ಯಾರಾದರೂ ಕರೆದ್ರೆ ಕೇಳಬೇಕು ಅಂತೇಳಿ. ಆದರೆ ಎಂಥ ಪ್ರಸಂಗ ಎಷ್ಟೋ ಪ್ರಸಂಗ ಅಂತ ಬಂದುಬಿಡುತ್ತೆ, ನಿಮ್ಗೆ ಗೊತ್ತಿಲ್ಲ ಹುಡುಗ ಹೇಳ್ತ ನಿಲ್ಕೊಂಡ್ಬಿಟ್ಟು ತಪ್ಪು ತಿಳ್ಕೊಂಡಿದ್ದೀರಿ ನೀವೀಗ. ಅವ್ನಿಗೆ ಮದುವೆ ಆಗಿದೆ ಆಗಲೇನೆ, ಪೇಪರಲ್ಲೇ ಬರ್ತಿರುತ್ತೆ 5 ಗಂಟೆ 6 ಮದುವೆ, 7ನೇ ಮದುವೆ ಪೇಪರಲ್ಲಿ ಬರ್ತಿರೋದಿಲ್ಲ. ಅವೆಲ್ಲ ನೋಡಿದ್ರೆ ತಕ್ಷಣ ಹೇಳಿಬಿಡ್ತಾರೆ, ಗುಟ್ಟಾಗಿ ಮಾಡಿದರೆ ಗೊತ್ತಾಗಲ್ಲ. ಮೊದಲೊಂದು ಮಾತು ಕೇಳಬಾರ್ದಾಗಿತ್ತು ಅಂತ ಹೇಳ್ತಾರಲ್ಲ, ಇದೆಲ್ಲ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಧರ್ಮಾಚರಣೆಯನ್ನು ರಕ್ಷಿಸ್ಕೋಬೇಕು ನಾವು, ತಿಳಿತಾ? ಆಗ ಪೂರ್ಣ ಫಲ ಕೊಡುತ್ತೆ. ರಾಹು ಮೊದಲಾದವರ ಬಗ್ಗೆ ಇವ್ರಿಗೆ ತಿಳುವಳಿಕೆ ಇಲ್ಲದೇ ಹೋಮ ಕೊಡ್ತಾರೆ, ಹೋಮ ಮಾಡ್ತಾರೆ, ಹವಿಸ್ ಮಾಡ್ತಾರೆ, ರಾಹುಗೆ ನಮಸ್ಕಾರ ಮಾಡಿಸ್ಬಿಡ್ತಾರೆ. ರಾಹು ನವಗ್ರಹ ಪ್ರತಿಷ್ಠಾಪನೆಯೇ ತಪ್ಪಾಗಿರುತ್ತೆ ಮೊದಲು, ರಾಹುವಿನ ಪ್ರತಿಷ್ಠಾಪನೆ ಮಾಡೋದಲ್ಲ, ಒಳ್ಳೆ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲಿ ಯಾರನ್ನು ಪ್ರತಿಷ್ಠಾಪನೆ ಬಂದ್ಬಿಟ್ಟು ಕೂರಿಸ್ಕೊಂಡಾಗ ಮನೆಯೊಳಗೆ ಕರೆದು ಗೊತ್ತಾಯ್ತಾ? ಗುಂಡಾಗ ರೂಮ್ ಬಾಡಿ ಕೊಟ್ಟರೆ ಹಾಗೋ ಹಾಗೆ, ಅವ್ರು ಬಾಡಿಗೆನೂ ಕೊಡೋದಿಲ್ಲ, ರೂಮ್ ಬಿಡೋದಿಲ್ಲ, ಕೊನೆಗೆ ಏನು ಮಾಡ್ತಾರೆ ಕೊನೆಗೆ ಇವ್ರೇ ಫೈನ್ ಡೇ ಓಡಿಸಿ ಓಡಿಸ್ಬಿಡ್ತಾನಾಗ, ಅದೇ ಕೆಲಸ ಮಾಡ್ತಿರೋದು. ಅದಕ್ಕೆ ಹೇಳಿದ್ರು ಜಗನ್ನಾಥ ದಾಸರು, ನರರಿಂದ ನಿರ್ಮಿತವಾದ ಹರಿವಾಯು ಪ್ರತಿಮೆಗಳಿಗೆ ಅಭಿನಯಿಸುತ್ತಿಹ ನರನು ತಾ ದೈತ್ಯ ಅಂತ ಹೇಳ್ತಾರೆ. ರಾಹುಕೇತುಗಳಿಗೆಲ್ಲ ಅವೆಷ್ಟೋರು ಪ್ರತಿಷ್ಠಾಪನೆ ಮಾಡಿದ್ರೆ ಹರಿವಾಯುಗಳ ಪ್ರತಿಮೆಗೂ ನಮಸ್ಕಾರ ಮಾಡಬೇಡಿ ಅಂತ ಹೇಳ್ತಾರೆ. ಇನ್ನು ಮುಗಿತಲ್ಲ, ನಾನು ರವಾಗೆ ನವಗ್ರಹ ಎಲ್ಲ ರೂಲ್ಡ್ ಔಟ್ ಅಲ್ಲಿ, ಅನುಸಂಧಾನ ಇರೋದಿಲ್ಲ, ಅದರಿಂದ ತಪ್ಪಾಗುತ್ತೆ. ಈ ಡಾಕ್ಯುಮೆಂಟ್ ಮಾಡಬೇಕಾದ್ರೆ ಪ್ರೋಸೆಸ್ ಇಲ್ವಾ? ಈಗ ಎಷ್ಟು ಸರ ವೆರಿಫೈ ಮಾಡಬೇಕು, ಸಿಗ್ನೇಚರ್ ಹಾಕಿರಬೇಕು, ಸೀಲ್ ಹಾಕಿರಬೇಕು, ಒಂದು ಮಿಸ್ಸಿಂಗ್ ಆದರೂ ಇಲ್ಲ, ಬರೀ ಆಫೀಸರ್ ಸೈನ್ ಇದ್ರೆ ಒಪ್ಪೋದಿಲ್ಲ ಅದನ್ನು. ಇನ್ನೊಬ್ಬರು ಕ್ಲೇಸ್ ವರ್ಕರ್ ಸೈನ್ ಮಾಡಿ ವೆರಿಫೈ ಮಾಡಿರ್ತಾರೆ, ಅವ್ರ ಸಿಗ್ನೇಚರ್ ಹಾಕಿರ್ಬೇಕು ಅದು ಫಸ್ಟ್. ಅದೆಲ್ಲ ಫುಲ್ ಅಷ್ಟು ಮಾಡಿ ಮೋಸ ಮಾಡ್ತಾರೆ ಅಂದಮೇಲೆ ಇನ್ನು ಉಳಿದು ಹೇಗಿರಬೇಕು? ಅದೆಲ್ಲ ಮಾಡೋಕೆ ಬರೋದಿಲ್ಲ. ಇವತ್ತು ಧರ್ಮದಲ್ಲಿ ವ್ಯವಸ್ಥೆ ಪೂರ್ತಿ ಬಿಟ್ಟು ಹೋಗ್ಬಿಟ್ಟಿದೆ. ಸರ್ಕಾರ ಎಷ್ಟೇ ಕೆಟ್ಟರು ಕೂಡ ಏನಿದೆ ಒಂದು ಸ್ಟೇಜಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ. ಆಮೇಲೆ ಯಾವ ಸ್ಟೇಜಲ್ಲೂ ಟ್ರಾನ್ಸ್ಪರೆನ್ಸಿ ಅಷ್ಟಾಗಿ ಕೇಳೋಕೋದ್ರೆ ನಿಮಗೆ ಆಗ್ತಾರೆ ಏನೈತೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಅಷ್ಟರ ಮಟ್ಟಿಗೆ ಯಾರು ಹೇಳೋಗಿಲ್ಲ, ನಮ್ಮನ್ನು ಯಾರು ಕೇಳಬಾರ್ದು ಆಸ್ತಿ. ಕೆಲವು ಎಷ್ಟೋ ಜನ ಪುರೋಹಿತರು ಶ್ಲೋಕ ಈ ಶ್ಲೋಕ ಹೇಳಕ್ಕೆ ಬರೋದಿಲ್ಲ ಅವರಿಗೆ, ಗುರುಭ್ಯವನ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ತಪ್ಪು ಹೇಳ್ತಿರ್ತಾರೆ. ವಿಜ್ಞಾನ ರೋಚಿ ಪರಿಪೂರಿತ ಅಂತ ಶುರು ಮಾಡ್ತಾರೆ, ಅಲ್ಲಿಂದನೇ ತಪ್ಪು ಶುರುವಾಗೋದು. ಯಾರು ಕೇಳಿದ್ರೆ ನೀವು ಯಾಕೆ ಕೇಳ್ತೀರಿ ಅಂತ ಎಷ್ಟೋ ಜನ ಪುರೋಹಿತರಿಗೆ ಹೇಳಿರ್ತೀರಿ. ನೋಡ್ರಿ, ಸಂಸ್ಕೃತ ಭಾರಿ ತಪ್ಪು ಹೇಳ್ತೀರಿ, ಸರ್ ಬನ್ನಿ ಹೇಳ್ಕೊಡ್ತೀರಿ ಅಂತ ಬರೋದಿಲ್ಲ ಅವರು, ಗೊತ್ತಾಯ್ತಿಲ್ಲ. ಆಮೇಲೆ ಮುಖ ತಪ್ಪು ಸುಳ್ಳಾಡ್ಬಿಡ್ತಾರೆ, ಅದಕ್ಕೆ ಕಲ್ತ್ಕೊಳ್ಳೋ ಆಸಕ್ತಿ ಇಲ್ಲ ಅಂತ ಅರ್ಥ. ಅವ್ರು ಗುರುದ್ವಾರ ಏನು ಮಾಡ್ತಿದ್ರು, ಫಸ್ಟ್ ಬಂದ್ಬಿಡ್ತಾರೆ, ಅವ್ರು ಇಂಥ ಚಾನ್ಸ್ ಎಲ್ಲಿ ಸಿಗುತ್ತೆ ಅಂತ ಬಂದ್ಬಿಡ್ತಾರೆ. ಅಲ್ಲೇನು ಬರ ಅವಾರ್ಡ್ ಮಾಡಿಬಿಡ್ತಾರೆ, ನಾ ಹೇಗೋ ಗೆಟಾರ್ ಆಗ್ತಿದ್ದೀನಿ ಇವ್ರ್ಯಾಕ ನಮ್ಮನ್ನು ಪೀಡಿಸ್ತಾರೆ ಅಂತ ತಿಳ್ಕೊಳ್ತಾರೆ. ಅವ್ರಿಗೆ ನಾವು ಪೀಡೆ ಇದ್ದಾಗ ಲೆಕ್ಕ ಹೇಳೋದಕ್ಕೆ ಹೋದ್ರೆ ಪೀಡೆ, ಎಷ್ಟು ಪುಸ್ತಕ ಪ್ರಿಂಟ್ ಮಾಡಿಸಿರ್ತಾರೆ, ಬರೀ ತಪ್ಪಿರುತ್ತೆ ಜೋಕ್ಗಳು. ಇಷ್ಟು ತಪ್ಪಿದೆ ಅಂದರೆ ಉಳಿದವ್ರು ಬೇಕಂತ ಮಾಡ್ತಾರೆ, ನಾವು ಮಾಡಿದ್ರೆ ಸಹಿಸೋದಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಆಗಿರೋದು ಏನು, ಎಷ್ಟು ಅನರ್ಥ ಆಗಿರುತ್ತೆ ಅದು ಅರ್ಥ. ಅದನ್ನೆಲ್ಲ ಏನು ತಿಳ್ಕೊಂಡ್ಬಿಡ್ತಾರೆ, ನೆಗೆಟಿವೇ ತೊಗೊಂಡ್ಬಿಡ್ತಾರೆ, ತಪ್ಪಾಗಿಬಿಡುತ್ತೆ. ಅದು ಇದು ಏನು ಇಷ್ಟೆಲ್ಲ ಎಷ್ಟೋ ದೃಷ್ಟ ನೋಡಿರೋದವೆಲ್ಲ ಕೂಡ. ಇದು ರಾಹು ಕೇತು ಪ್ರಶ್ನೆ ಬಂದಿದೆ ಅಂತ ಹೇಳಿದ್ದಾಗೆ ಪ್ರತಿಷ್ಠಾಪನೆಯಲ್ಲಿ ಬಹಳ ಹುಷಾರಾಗಿರ್ಬೇಕು, ಯಾವುದೋ ಪ್ರತಿಷ್ಠಾಪನೆ ಮಾಡಿಸ್ಬಾರ್ದು, ಯಾರ ಕೈಲೋ ಮಾಡಿಸಿದ್ರೆ ಮಹಾ ಅನರ್ಥ ಆಗುತ್ತೆ. ಏತತ್ತೇ ಅಭೀತೋ ಅಭೀತಂ ಸಾಧೋ ಭವಾನ್. ಯಾವುದೋ ಒಂದು ಮಠಕ್ಕೆ ಹೋಗಿದ್ದೆ ಒಂದು ಕಡೆಗೆ, ಹೋದಾಗ ಏನಾಗಿದೆ ಗೊತ್ತೇನು, ಇನಾಗ್ರೇಷನ್ ಮಾಡಿದ್ದು ಅವೈಷ್ಣವ ಒಬ್ಬ ಮಾಯಾವಾದಿ ಸನ್ಯಾಸಿ ಒಬ್ಬ ಇನಾಗ್ರೇಟ್ ಮಾಡಿದಾನ. ಅದು ವೈಷ್ಣವ ರಾಯರ ಮಠ, ಅದು ನೆನ್ಪಿಟ್ಕೊಳ್ಳಿ, ವೈಷ್ಣವ ರಾಯರ ಮಠ ಇನಾಗ್ರೇಷನ್ ಮಾಡಿರೋದು ಆತ. ಯಾತಕ್ಕೆ ಅಂತ ಕೇಳಿದ್ರೆ ಹೇಳ್ತಾನೆ, ನಮಗೆ ಯಾರು ಸಿಗಲಿಲ್ಲ ಆ ಟೈಮ್ನಲ್ಲಿ, ಕೆಲವು ನಮ್ಮ ಇವ್ರನ್ನ ಕೇಳಿದ್ವಿ, ಅವ್ರು ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಅದಕ್ಕೆ ಇವರು ಏನೋ ಕೇಳಿಲ್ಲ ಮಾಡಿಸ್ಬಿಟ್ವಿ ಅಂತ ಹೇಳ್ತಾರೆ. ಇದು ಉತ್ತರ ಕೊಡೋ ಉತ್ತರನ ಹೇಳೋ ರೀತಿನ, ಏನೋ ಆ ಸಂಬಂಧ ಇದೆ ಅದಕ್ಕೆ ಅಸಂಬಂಧಮಯ. ಇದು ಎಷ್ಟು ಆಭಾಸ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ ಈ ರೀತಿ. ಸನ್ನಿಧಾನ ಇರೋದೆಲ್ಲ ದುಷ್ಟ ಸನ್ನಿಧಾನ ಬರ್ತದೆ ಅಲ್ಲಿಗೆ, ಹಸರು ಹಸರು ಸನ್ನಿಧಾನ ಬರ್ತದೆ ಗೊತ್ತಾಯ್ತಾ? ಬರೀ ಸನ್ನಿಧಾನ ಇಲ್ಲದೆ ಹೋದ್ರೆ ಏನು ಪರವಾಗಿಲ್ಲ, ಕರೆಂಟ್ ಬರಲಿಲ್ಲ, ವ್ಯವಸ್ಥೆ ಇಲ್ಲ, ಶಾರ್ಟ್ ಸರ್ಕ್ಯೂಟ್ ಆದರೆ ಏನು ಮಾಡ್ತೀನಿ, ಕರೆಂಟ್ ಬರಲಿಲ್ಲ ಸುಮ್ಮನೆ ಕತ್ಲಲ್ಲಿ ಇರ್ತೀರಷ್ಟೇ, ಬ್ಲಾಸ್ಟ್ ಆದರೆ ಮನೇನ ಆ ರೀತಿಯಾಗುತ್ತೆ. ಎಷ್ಟೋ ಸರ್ತೆ ತಪ್ಪು ತಪ್ಪವನ್ನು ಮಾಡಿ ಅದನ್ನು ಕೆಲಸ ಮಾಡ್ತಾರೆ. ನಮಗೆ ಲೋಕದಲ್ಲಿ ಅರ್ಥ ಆಗುತ್ತದೆ, ಅಂದರೆ ಟಿ ವಿ ಕೆಟ್ಟರೆ ಅರ್ಥ ಆಗುತ್ತೆ, ಕರೆಂಟ್ ಕೆಟ್ಟರೆ ಅರ್ಥ ಆಗುತ್ತೆ, ಗ್ಯಾಸ್ ಕೆಟ್ಟರೆ ಅರ್ಥ ಆಗುತ್ತೆ, ಮಗನ ಉಪನಯನ ಕೆಟ್ಟರೆ ಅರ್ಥ ಆಗೋದಿಲ್ಲ ಅವನು. ಅವನಿಗೆ ತಪ್ಪು ಫಲ ಏನೋ ಸಿದ್ಧಿ ಬರೋದೇ ಎಲ್ಲ ಫೇಲ್ ಆಗಿಬಿಟ್ಟು ಟೋಟಲಿ ಅವನು ಜನ್ಮದಲ್ಲೇ ಸಂಧಾನೆ ಮಾಡೋದಿಲ್ಲ ಆಗಿರ್ತಾನೆ. ಏತತ್ತೇ ಭೀತಂ ಸಾಸು ಏಷಾತೇ ಭೀತ ಸಾಂಖ್ಯ ಇದ್ದ ಹಾಗೆ ಏತತ್ತೇ ಭೀತಂ ಸ ಅದೇ ಲೋಕಗಳು ಯಾವ ರೀತಿ ಬರುತ್ತೆ ನೋಡ್ತಾ ಇರಬೇಕು. ಸಾಧೋ ಭವಾನ್ ಪೃಚ್ಛತಿ ಯಚ್ಚಮ ಪೃಚ್ಛತಿ ಯಚ್ಚಮ ನೋಡು ಸಾಧೋ ಒಳ್ಳೆಯವನು ಅರ್ಜುನ ಉದ್ಧವ ಭಾರಿ ಒಳ್ಳೆಯವನು ಅದಕ್ಕೆ ನಿನಗೆ ಹೇಳಿದ್ದೇನೆ ಏನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಬಿಟ್ಟಿದ್ದೇನೆ. ಯಥಾ ಸ್ವಧರ್ಮ ಸಂಯುಕ್ತೋ ಭಕ್ತೋ ಮಾಂ ಸಮಯಾತ್ಪರಂ ಸ್ವಧರ್ಮವನ್ನು ಅನುಸರಣೆ ಮಾಡಿದವನು ಭಕ್ತನಾಗಿ ನಾನು ಹೇಗೆ ಹೊಂತೇನೆ ಅಂತ ಕೇಳಿದೆಯಲ್ಲ ಇಷ್ಟೊತ್ತು ಹೇಳಿದ್ದೇನೆ ಇದೇ ಉತ್ತರ ಅಂತ ಹೇಳಿದ್ದೆ ನಿನ್ನ ಪ್ರಶ್ನೆಗೆ ಇದೇ ಉತ್ತರ. ಅದು ಶುರು ಮಾಡಿದ್ದ ಹಾಗೆ ಶುರು ಮಾಡಿದ್ದ ಅಥವಾ ಉದ್ಧವ ವರ್ಣಾಶ್ರಮ ಧರ್ಮಗಳನ್ನು ಪಾಲನೆ ಮಾಡೋದರಿಂದ ಯಾವ ರೀತಿ ಸದ್ಗತಿಯಾಗುತ್ತೆ ಅಲ್ಲಿದೆ ನಮ್ಮ ಮೊದಲಿಗೆ ವನಂ ವಿಷ್ಣು ಇನ್ನೂ ಹಿಂದೆ ಪೂರ್ತಿಯಾಗಿ ಎರಡು ಅಧ್ಯಾಯ ಹಿಂದೆ ಪ್ರಶ್ನೆ ಕೇಳಿದ್ದಾನಂತ ಆ ಪ್ರಶ್ನೆಗೆ ಉತ್ತರ ಇದೆ. ಇಲ್ಲಿದೆ ನೋಡಿ ಸ್ವಧರ್ಮೇಣ ಅರವಿಂದಾಕ್ಷ ತನ್ಮಾಮ ಮಮ ಆಖ್ಯಾತು ಮರಹಸಿ ಹನ್ನೆರಡನೇ ಅಧ್ಯಾಯದ ಎರಡನೇ ಶ್ಲೋಕ ಮೊದಲು ಫಸ್ಟ್ ಆ್ಯಂಡ್ ಸೆಕೆಂಡ್ ಹೇಳ್ತಾರೆ ಅದನ್ನೇನೆ. ಯಥಾ ಅನುಷ್ಠೀಯಮಾನೇನ ತ್ವಯಿ ಭಕ್ತಿನ್ ಋಣಾಂ ಭವೇತ್ ಸ್ವಧರ್ಮೇಣ ಅರವಿಂದಾಕ್ಷ ತನ್ಮಾಮ ಆಖ್ಯಾತು ಮರಹತಿ. ಇಲ್ಲಿ ಎರಡು ವಿಷಯ ಹೇಳಿದ್ರು ಇಷ್ಟರಲ್ಲಿ ಕೂಡ, ನಾಲ್ಕು ವರ್ಣಗಳ ಬಗ್ಗೆ ಹೇಳಿದರು, ನಾಲ್ಕು ಆಶ್ರಮಗಳ ಬಗ್ಗೆ ಹೇಳಿದರು, ಮುಕ್ತ ಎರಡು ಅಧ್ಯಾಯದಲ್ಲಿ ಅಷ್ಟು ವಿಷಯ ಬಂತು. ಅದು ಭಾಗ ಉಪಸಂಹಾರ ಆಯ್ತು. ಈಗ ಮುಂದೇನು ಹೇಳ್ತಾರೆ ಎಂಬುದನ್ನು ನಾಳೆ ಅಲ್ಲ, ನಾಳೆ ಊರಲ್ಲಿರಲ್ಲ, ನಾಡಿದ್ದಲ್ಲ ಪಾಡ್ಯ, ಗೊತ್ತಾಯ್ತಾ? ಆ ಎಲ್ಲಿ ಇರಬಹುದು ನಾವು ಪಾಡ್ಯ ಆಚರಣೆ ಮಾಡ್ತೀನಿ, ಅದಕ್ಕೆ ಲೇಟೇ ಬರೋದ್ರಿಂದ ಬರೋದೇ ಲೇಟಾಗುತ್ತೆ, ಆಗೋದಿಲ್ಲ. ಆಮೇಲೆ ಒಂದು ವಾರ ಊರಲ್ಲಿರೋದಿಲ್ಲ, ಒಂದು ವಾರ ಆ ಊರಲ್ಲಿರೋ ಆಚರಣೆ ದುಃಖ ಬೆಳೆದ್ರೆ ಸದ್ದು ಬಿಡಬೇಕಿಲ್ಲ. ಒಂದು ವಾರ ಔಟ್ ಆಫ್ ಸ್ಟೇಷನ್, ಒಂದು ವಾರ ಮುಂದೆ ಮುಂದಿನ ಏಕಾಚಿ ಪಾಠ, ಮುಂದಿನ ಏಕಾಚಿ ಪಾಠ ಅಂದರೆ ಲಾಂಗ್ ಲೀವ್ ಒಂದು. ಅದಕ್ಕೆ ಸುಧಾ ಶುರು ಮಾಡಿದ್ವಿ, ಯಾವ ಬರುತ್ತೆ ಅಂತ ಸುಧಾ ಮಾಡಿದ್ದಿಲ್ಲ, ಅದು ಮುಗಿದ ಮೇಲೆ ಶುರು ಮಾಡಿ. ಮುಂದಿನ ಏಕಾಚಿ ಪಾಠ ದಶಮಿ ಬೆಳಿಗ್ಗೆ ಬರ್ತೇನೆ, ಆದರೆ ಬರೋದು ಲೇಟ್ ಆಗುತ್ತೆ, ಮತ್ತೆ ಲಾಂಗ್ ಡಿಸ್ಟೆನ್ಸ್ ಆದ್ದರಿಂದ ಮರುದಿವಸ. ಓಹೋಹೋ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ ಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಆಮೇಲೆ ಎರಡು ಆಗ್ತಿತ್ತಲ್ಲ, ನಾವು ಹೋಗ್ತೀವಿ ಬೇಡ ಹೋಗ್ತೀವಿ ಬೇಡ ಅಂತ ಪ್ರಾಬ್ಲಮ್ ಇಲ್ಲ.